ಪಾರತಂತ್ರ ರೂಪವಾದ ದೋಷವನ್ನು ಹೊಂದಿರುವ ಕಾರಣದಿಂದ ರುದ್ರದೇವರು ಪಶುಪತಿಯಾದ ರುದ್ರದೇವರು ಈ ಶಿವ ಜಗತ್ಕರ್ತಾನ, ಅವರು ಜಗತ್ಕರ್ತವಾಗಿಲ್ಲ. ಆದ್ದರಿಂದ ರುದ್ರದೇವರಿಗೆ ಸರ್ವೋತ್ತಮ ಅಂತ ಹೇಳ್ತಕ್ಕಂಥವರು ಶ್ರುತಿ ವಿರೋಧಿಗಳು ಅಂತ ಇದ್ದಾರೆ. ಓಂ ಸಂಬಂಧ ಅನುಪಪತ್ತೆ ಯಾರೋ ಅಶರೀರತ್ವ ಜಗತ ಸಂಬಂಧೋ ಮೃತಪುರುಷವತ್. ಇನ್ನೊಂದು ಒಳ್ಳೆಯ ಅವರ ಪ್ರಕಾರ ಪಾಶುಪತ ಬಂದ ಪ್ರಕಾರ ರುದ್ರದೇವರಿಗೆ ದೇಹ ಇಲ್ಲ, ಅಶರೀರತ್ವ ಅವರಿಗೆ ದೇಹ ಇಲ್ಲ. ಅದರಿಂದಾಗಿನೆ ಜಗತ್ತಿನ ಸೃಷ್ಟಿ ಮಾಡತಕ್ಕಂಥ ಸಂಬಂಧವರ ಶಾಂತಿ ಅವರಿಗಿಲ್ಲ. ಯಾಕೆ ಮೃತಪುರುಷವತ್ ಡೆಡ್ ಬಾಡಿ ಇದೆ, ಚೇತನೇ ಇದೆ. ಆದಷ್ಟೇ ರುದ್ರದೇವರಿಗೆ ಶರೀರ ಇಲ್ಲ ಅಂದಮೇಲೆ ಅವರೇ ಬಾಡಿ ಇದೆ, ಅವರಿಗೆ ಬಾಡಿ ಕೊಡ್ತಾರೆ. ಅರ್ಥ ಆಯ್ತಾ?
ಶರೀರ ಇಲ್ಲ
ಅವ್ರು ಅವ್ರ ಪ್ರಕಾರ ಅವರು ಮಾಜಿಪತ ಮತ್ತು ಕಾನ್ಸೆಪ್ಟ್ ಕೆಲಸ ನಿರಾಕಾರ ಅಂತಾರಲ್ಲ ಆಗಿ ಅವ್ರು ಅವರಿಗೆ ಉತ್ತರ ಕೊಡ್ತಿರೋದು. ಓ ಮಹಿಷ್ಠಾರ ಅನುಪತ್ತೆ ಯಾವೋ, ಮಹಿಷ್ಠಾರ ಅನುಪತ್ತೆ ಯಾವೋ. ರುದ್ರದೇವರಿಗೆ ಸ್ವಂತ ದೇಹ ಇಲ್ಲ. ಸೃಷ್ಟಿಯಾದಿಗಳಿಂದ ಮಾಡ್ತಕ್ಕಂಥವ್ರಿಗೆ ಏನು ಬೇಕೋ ಒಂದು ಜಾಗ ಬೇಕು. ಕಾರ್ಪೆಂಟರಿಗೆ ಇದಕ್ಕೆಲ್ಲ ಜಾಗ ಕೊಡ್ತೀವಲ್ಲ ಹಾಕಿ ರುದ್ರದೇವರು ಸೃಷ್ಟಿ ಮಾಡಬೇಕು, ಇಲ್ಲೊಂದು ಜಾಗ ಬೇಕು ಅವರಿಗೆ. ಅದಿಲ್ಲ ಅಧಿಷ್ಠಾನ ಅನುಪತ್ತೆ ಯಾವೋ ಪೃಥಿವ್ಯಾಧಿತ್ಯ ಅಧಿಷ್ಠಾನೆ ಸ್ಥಿತೋ ಕುಲಾಲಾದಿ ಕಾರ್ಯಂಗಾರಿ. ಕುಲಾಲ ಅಂದರೆ ಕುಂಬಾರ, ಕುಂಬಾರ ಮೊದಲಾದವರು, ಕುಂಬಾರ ಮೊದಲಾದವರು ಭೂಮಿ ಮೊದಲಾದ ಆಶ್ರಯದಲ್ಲಿ ನಿಂತು ಅವೇನು ಮಾಡ್ತಾರೆ, ತಮ್ಮ ಕೆಲಸಗಳನ್ನು ಮಾಡ್ತಾರೆ. ನಚಾಯಿತ ತದಸ್ಥಿ ರುದ್ರದೇವರಿಗೆ ಏನಿಲ್ಲ, ಆಶಿಷ್ಟವೇ ಇಲ್ಲ. ಆದ್ದರಿಂದ ಅವ್ರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ವಿಚಾರಿಯಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ. ಓಂ ಕರ್ಣವಚ್ಚೆಯಿಂದ ಭೋಗಾದಿತ್ಯ ಹಾಗೂ ಇಡವೇವ ಜಗತ್ ಕರ್ಣವತ್ ಅಧಿಕಾರಿ ರೂಪಂ ಯಾತಿ ಕಷ್ಟಿತ್ ಭಾವಾಯುಜ್ಯತೆ ಭೋಗಾದಿ ಪ್ರಾಪ್ತೇ ಹೇಳ್ತಾನೆ. ಕರ್ಣವತ್ ಅಂತ ಹೇಳಿದ ಯಾವುದರಿಂದ ಈ ಜಗತ್ತಿದೆಯಲ್ಲ ಇದೆಯವರಿಗೆ ಕರ್ಣವತ್ ಅಧಿಷ್ಠಾನಾದಿ ರೂಪಂ. ಮನುಷ್ಯನಿಗೆ ಇಂದ್ರಿಯಗಳು ಹೇಗೋ ಜಗತ್ತೇ ರುದ್ರದೇವರ ಅಧಿಷ್ಠಾನ ಅಂತ ಹೇಳಿದರೆ ಆಗ ಸಮಸ್ಯೆ ಬರುತ್ತೆ. ರುದ್ರದೇವರಿಗೆ ಅಧಿಷ್ಠಾನ ಇದೆ ಅಂತ ಹೇಳಿದರೆ ತನ್ನಿಮಿತ್ತವಾದ ಭೋಗಾದಿಗಳು ಬರಲಿ, ತನ್ನಿಮಿತ್ತವಾದ ಭೋಗಾದಿಗಳು ಬಂದರು ಅವರಿಗೇನು ಬಂತು, ಒಂದು ಕಡೆ ನೋಡಿದರೆ ಗುಣಗಳಿಲ್ಲ, ಮತ್ತೊಂದು ಕಡೆ ನೋಡಿದರೆ ಅನುಮಾನದಿಂದಾಗಿ ದೊಡ್ಡವರು, ಅದು ಸರಿಯಲ್ಲ. ಉತ್ಪತ್ತಿ ವಿರಾಶೋ ದುಃಖ ಭೋಗಾಚ್ಯ ಪ್ರಾಪ್ಯಂತೆ ಸರ್ವತಃ. ಉತ್ಪತ್ತಿ ವಿನಾಶಗಳು ಸುಖ ದುಃಖ ಮೊದಲಾದ ಭೋಗಗಳು ಅವೆಲ್ಲವೂ ಕೂಡ ತದ್ಗತ ಪೃಥಿವ್ಯಾಧಿ ಗತವಾದಂತಹ ದೋಷಗಳೆಲ್ಲ ಹೃದಯವೇ ಬಿಡಬೇಕಾಗತ್ತೆ. ಜಗತ್ತು ಅಧಿಷ್ಠಾನ ಮಾಡಿಕೊಂಡ್ರೆ ಬಿಸಿ ಪದಾರ್ಥದ ಮೇಲೆ ಕೈ ಇಟ್ಟರೆ ಕೈ ಹಾಕ್ಬಿಡಬೇಕೋ, ಈ ಅಭಿಮಾನ ಕೊಡ್ತಕ್ಕಂಥ ಜಗತ್ತಿನಲ್ಲಿ ಅವರು ಇರೋದಾದರೆ ಅವರಿಗೂ ದೋಷ ಬರುತ್ತೆ. ಎರಡು ಎಕ್ಸ್ಟ್ರೀಮ್ಗಳು ಅವರಿಗೆ ಅಧಿಷ್ಠಾನ ಶರೀರವೇ ಇಲ್ಲ, ಸೃಷ್ಟಿ ಮಾಡಲಿಕ್ಕೆ ಬರೋದಿಲ್ಲ, ಮತ್ತು ಸೃಷ್ಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಅವರಿಲ್ಲಕ್ಕೊಂದು ಜಾಗ ಇಲ್ಲ ಅಂದರೆ ಸೃಷ್ಟಿ ಮಾಡಲಿಕ್ಕೆ ಬರೋದಿಲ್ಲ. ಅಕಸ್ಮಾತ್ ಪೃಥ್ವಿನ ಜಾಗ ಮಾಡಿಕೊಂಡ್ರೆ ಇದ್ರ ದೋಷ ಅವ್ರಿಗೆ ಬರೋದ್ರಿಂದ ಉಪಯೋಗ ಇಲ್ಲ. ತಾವು ಕೂತು ಬಂಬೆನ ತಾವೇ ಕಡಿತಾರಂತಲ್ಲ ಹಾಕಿ ಬಂಬೆ ಕಡಿಬೇಕಾದ್ರೆ ಕುತ್ಕೊಂಡ ಯಾವ್ದನ್ನು ಕಟ್ ಮಾಡೋದು ಅದನ್ನೆಲ್ಲ ಕೂತಿದ್ದಾರೆ ರಾಜ್ಯದಲ್ಲಿ ಅವಾಗ ಏನಾಗುತ್ತೆ ಬಿದ್ದೋಗ್ಬೇಕು, ಆ ಥರ ದೋಷ ಬರುತ್ತೆ. ಇದು ಸರಿಯಲ್ಲ. ಇದೆಲ್ಲ ಯಾವ ದೋಷಗಳು ಯಾವ ದೃಷ್ಟಿಯಿಂದ ಪಶುಪತಿಯ ಬಗ್ಗೆ ಪಾಶುಪತ ಶಾಸ್ತ್ರ ಏನಾಗುತ್ತೆ ಅದ್ರ ಬೇಸಿಸ್ ಮೇಲೆ ಪ್ರತಿ ಕೇಳ್ತಿರೋದು ಪರನ್ಯಾಯೇಶ ದೂಷಣ. ಯಾವಾಗಲೂ ನಾವು ಸಮರ್ಥನೆಯನ್ನು ಸನ್ಯಾಯೇಶಿ ಸಾಧನಕಾರಿ ನಮ್ಮ ಸಿದ್ಧಾಂತವನ್ನು ನಮ್ಮ ಯುಕ್ತಿಗಳಿಂದ ಸಾಧನೆ ಮಾಡಬೇಕು. ಪರಕೀಯ ಮತಗಳನ್ನು ಪರನ್ಯಾಯೇಶ ದೂಷಣ ಅವರೇ ಒಪ್ಪಿರ್ತಕ್ಕಂಥ ನ್ಯಾಯದಿಂದ ಖಂಡನೆ ಮಾಡಬೇಕು. ಅಕಾಡೆಮಿ ಇರುವ ರೋಜ್ ಕಾನ್ಸೆಪ್ಟ್ ನೀ ತಪ್ಪು ಹೇಳ್ತಾ ಇದೆಯಾ ಅಂತ ಹೇಳಿದೆ. ಓ ಅಂತವತ್ವ ರುದ್ರದೇವರಿಗೆ ಇನ್ನೊಂದು ಏನು ದೋಷ ಏನಿದೆ, ಅಂತವತ್ವಂ ಅವ್ರಿಗೆ ದೇಹ ಇಲ್ಲ ಅಂದರೆ ಸೃಷ್ಟಿ ಮಾಡಕ್ಕೆ ಬರೋದಿಲ್ಲ. ದೇಹ ಇದೆ ಅಂತ ಒಪ್ಪಿಕೊಂಡ್ರೆ ಅಂತವತ್ವ ಒಂದು ದಿವಸ ನಾಶ ಆಗಬೇಕಾಗ್ತದೆ. ದೇಹ ಇರತಕ್ಕಂಥ ನಮಗೆ ಹೇಗೆ ಒಂದು ದಿವಸ ನಾಶ ಬರುತ್ತೋ ರುದ್ರದೇವರಿಗೂ ದೇಹ ಒಪ್ಪಿದರೆ ಅವ್ರು ನಾಶ ಒಪ್ಪಬೇಕಾಗುತ್ತೆ. ನಮಗೂ ಆ ಪ್ರಶ್ನೆ ಕೇಳಿಲ್ಲ. ವಿಷ್ಣುವಿಗೆ ದೇಹ ಇದ್ರೆ ನಾಶ ಹೋಗ್ತಾರೆ, ದೇಹದಿಂದ ಹೋದರೆ ಸತ್ಯಾಗ್ರಹ ಮಾಡೋದಿಲ್ಲ ಅಂತ ಕೇಳಿದ ನಾವೇನು ಹೇಳಿದ್ವಿ, ದೇಹ ಇದೆ ಜ್ಞಾನಾನಂದಮಯ ದೇಹ ಇದ್ರೆ ರಾಜ್ಯವಾಗೋದಿಲ್ಲ ಅಂತ ಹೇಳಿದ್ವಿ. ಇವರಿಗೆ ಅದು ಗೊತ್ತಿಲ್ಲ ಹೇಳೋದಕ್ಕೆ, ಅದನ್ನು ಏನಂತಾರೆ ಅಂದರೆ ಅವ್ರ ಮತಗಳು ಡಿಫೆಕ್ಟ್ ಇವೆಲ್ಲ ಬಿಡ. ದೇಹ ಒಟ್ಟರೆ ಅಂತವತ್ವಂ ಅನ್ಯಥಾ ಜ್ಞಾನಾಭಾವ, ದೇಹಾದಿಗಳಿಂದಾದರೆ ಜ್ಞಾನಾನೂ ಇಲ್ಲ ಅಂತ ಅರ್ಥ. ಶರೀರಿನ ಏವಹಿ ಜ್ಞಾನೋತ್ಪತ್ತಿ ಸೃಷ್ಟ. ನಮಗೆಲ್ಲ ದೇಹ ದೇಹ ದೇವ ದೇಹ ಯಾಕೆ ಕೊಟ್ಟಿದ್ದಾನೆ, ಜ್ಞಾನ ಸಂಪಾದನೆ ಮಾಡಲಿ ಅಂತೇಳಿ ರುದ್ರದೇವರ ದೇಹ ಇಲ್ಲ ಅಂದ್ರೆ ಧ್ಯಾನವೂ ಇಲ್ಲ ಅಂತ ಗತೆ ಯೋಚನೆ ಮಾಡಿ. ವಿಷ್ಣು ಸೃಷ್ಟೈವ ಸರ್ವೇ ವಿರೋಧ ಪರಿಹೃತಃ. ಇದೇ ದೋಷಗಳನ್ನ ನಾವು ವಿಷ್ಣು ಹೇಳ್ತೇವೆ ಅಂತ ನೀರು ಹೇಳಾಗಿಲ್ಲ. ಎಷ್ಟು ಉತ್ತರ ಕೊಟ್ಟಿದೆ ಅಲ್ಲೇ. ದೇಹ ಇಲ್ಲ ಅಂದ್ರೆ ದೇಹ ಇದೆ, ನಾಚೆ ಇದೆ ಅಂದ್ರೆ ಇಲ್ಲ ಜ್ಞಾನಾನಂದಮಯ ದೇಹ. ವಿಷ್ಣು ಅಧಿಕಾರ ಬೇಕಾಗಿಲ್ಲ, ಸ್ವತಂತ್ರ ಅವನು. ಇದೆಲ್ಲ ಇವರು ಗೊತ್ತೇ ಇಲ್ಲ, ಅದರಿಂದಾಗಿನ ಅವ್ರದ್ದೆಲ್ಲ ಆಭಾಸವಾಗಿ ನಮಗೆ ಸಮಸ್ಯೆ ಇಲ್ಲ. ಸರ್ವೇ ವಿರೋಧಾ ಪರಿಹೃತಃ ಯದಾತ್ಮಕೋ ಭಗವಾನ್ ವ್ಯಕ್ತಿ ಶಿವಾತ್ಮಕೋ ಭಗವಾನ್ ಜ್ಞಾನಾತ್ಮಕ ಐಶ್ವರ್ಯಾತ್ಮಕ ವಿದ್ಯಾತ್ಮಕ. ಪ್ರಶ್ನೆ ಈಗ, ಯದಾತ್ಮಕೋ ಭಗವಾನ್ ಪರಮಾತ್ಮನ ಸ್ವರೂಪ ಎಂಥದ್ದು? ತದಾತ್ಮಿಕ ವ್ಯಕ್ತಿ ಆ ಸ್ವರೂಪದಲ್ಲಿ ಏನಿದೆ ಅದೇ ವ್ಯಕ್ತವಾಗುತ್ತೆ ಹೊರತು ದೇವರಿಗೆ ಹೊರಗಿಂದ ಏನು ಬರಬೇಕಾಗ್ತಿಲ್ಲ, ಅವನು ಪರಿಪೂರ್ಣ. ಕಿಮಾತ್ಮಕೋ ಭಗವಾನ್ ಪರಮಾತ್ಮನ ಸ್ವರೂಪ ಯಾವುದು? ಜ್ಞಾನಾತ್ಮಕ ಜ್ಞಾನಸ್ವರೂಪ, ಐಶ್ವರ್ಯಾತ್ಮಕ ಶಕ್ತ್ಯಾತ್ಮಕ. ಇದೆಲ್ಲ ಸ್ಥಿತಿಗಳಲ್ಲಿ ಸಿದ್ಧವಾಗಿರ್ತಕ್ಕಂಥ ನಮ್ಮ ದೇವರ ಹಿರಿಮೆ ನಿಮಗೆ ಯಾವುದು ಇಂಥದ್ದಿಲ್ಲ. ಇತಿ ಬುದ್ಧಿ ಮನೋ ಅಂಗ ಪ್ರತ್ಯಂಗ ವರ್ತಾನ್ ರಕ್ಷಯಾಮಹೇ ಬುದ್ಧಿಮಾನ್ ಮನೋವಾನ್ ಅಂಗ ಪ್ರತ್ಯಂಗವಾನ್. ಇತಿ ಪರಮಾತ್ಮರಿಗೆ ಬುದ್ಧಿ ಮನಸ್ಸು ಅಂಗ ಪ್ರತ್ಯಂಗ ಎಲ್ಲವೂ ಇವೆ. ಬುದ್ಧಿವಂತ ಹೌದು, ಮನೋವಂತ ಹೌದು, ಅಂಗ ಪ್ರತ್ಯಂಗವಂತ ಹೌದು ಅಂತ ನಮ್ಮ ಬುದ್ಧಿಗಳಲ್ಲಿ ದೇವರಿಗೆ ಎಲ್ಲ ಅವಯವಗಳನ್ನು ಒಪ್ಪಿಕೊಂಡಿದ್ದೇವೆ ನಾವು. ಆದರೆ ದೋಷ ಯಾತಕ್ಕಿಲ್ಲ ಅಂದರೆ ಸದ್ದೇಹ ಮುಖಗಂಧಸ್ಯ ಸುಖಗಂಧಸ್ಯ ದೇವರ ದುರ್ಗಂಧ ಇಲ್ಲ, ಸದಾ ಸುಗಂಧ ದೇವರಲ್ಲಿ ಬೇರೆ ಇದ್ದೇನೆ. ಜ್ಞಾನಭಾಹ ಜ್ಞಾನ ಪ್ರಕಾಶ ಜ್ಞಾನ ಬರೀತಿ ಮಾಡಿ ತತ್ಪರಾಕ್ರಮ ಸತ್ಯಧರ್ಮ ತತ್ಪರಾಕ್ರಮ ಬಂದಿದೆ. ಸತ್ಯಧರ್ಮ ತ್ರಿವಿಕ್ರಮ ತತ್ಪರಾಕ್ರಮ ಪರಮಾತ್ಮ ಎಂಥವನು ಸತ್ಯ ಪರಾಕ್ರಮನಾದವನು. ಅಂದರೆ ಅವನು ಇನ್ನೊಬ್ಬರಿಂದ ಬಂದ ಬಲ ಒಂದಲ್ಲ, ಮತ್ತು ಹೋಗ್ತಕ್ಕಂಥ ಬಲನೂ ಅಲ್ಲ, ನಿತ್ಯವಾಗಿರ್ತಕ್ಕಂಥ ಬಲ ದೇವರಿಗಿದೆ. ಜ್ಞಾನಜ್ಞಾನ ಜ್ಞಾನಜ್ಞಾನ ಜ್ಞಾನಘನ ಪರಮಾತ್ಮ ಸುಖ ಸುಖ ಸುಖಪೂರ್ಣ ಸವಿಷ್ಣು ಪರಮಾಕ್ಷರ ಅವಿಷ್ಣು ಪರಮಾಕ್ಷರ ಶಿವದಾನಂದ ತೀರ್ಥಾರ್ಯವಲ್ಲವ ಪರಮಾಕ್ಷರ ಪರಮಾತ್ಮ ಪರಮಾಕ್ಷರನಾಗಿದ್ದಾನೆ. ಅಕ್ಷರ ಮಹಾಲಕ್ಷ್ಮಿ ನಾರಾಯಣ ಜಡ ಪ್ರಕೃತಿ ಮಹಾಲಕ್ಷ್ಮಿ ನಾರಾಯಣ ಪರಮಾಕ್ಷರ ಅಂತ ಹಿಂದೆ ಹೇಳಿದ ತ್ರಕ್ಷರಗಳು ಇತ್ಯಧಿಕ ಇತ್ಯಾಧಿಕ ಯಾ. ಆದ್ದರಿಂದ ರುದ್ರದೇವರಿಗೆ ಪ್ರಾಮಾಣ್ಯತೆ ಇಲ್ಲ, ಅದರಿಂದಾಗಿನೇ ಅವರಿಗೆ ವಿಷ್ಣುವಿನಂತೆ ಜಗಜ್ಜನ್ಮಾಧಿಕರ್ತೃತ್ವ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಇದು ಬಹಳ ಮುಖ್ಯವಾದ ವಿಚಾರ. ಇಲ್ಲೇನಾಯಿತು ನೋಡಿದ ಮೇಲೆ ಇದು ರುದ್ರದೇವ ಪಾಶುಪತವಾದವರ ಖಂಡನೆ ಮಾಡಿದ ಹಾಗಾಯಿತು. ಇಷ್ಟಕ್ಕೆ ಸೂತ್ರ ಮುಗಿದಂತೆ ಕಾಣುತ್ತೆ. ಮನವೇ ಖಂಡನೆ ಅಂತ ಹೇಳ್ತಾರೆ, ಬರೀ ಪಾಶುಪತವತ ಖಂಡನೆ ಮಾಡಲಿಲ್ಲ, ಇದ್ರ ಏನೇ ಖಂಡನೆ ಮಾಡಿದ್ದಾರೆ, ಗಣಪತ ಮತ ಹೋಯಿತು, ಸೌರಮತ ಹೋಯಿತು, ಕಾಂದಮತ ಹೋಯಿತು, ಎಲ್ಲ ಮತಗಳು ಹೋದಿದ್ದರಿಂದ ಅದಕ್ಕೇನೆ ಆಚಾರ್ಯ ಏನು ಮಾಡಿದ್ದಾರೆ ವೇದವ್ಯಾಸ ದೇವರು ಪಶುಪತೆಯೇ ಅಸಾಮಂಜಾಸ್ತ ಅಂತ ಹೇಳಿಲ್ಲ, ಪತ್ಯುವ ಅಸಾಮಂಜಾಸ್ತ ಅಂತ ಹೇಳಿಬಿಟ್ಟೆ. ಪತಿ ಎಂಬ ಕಾಮನ್ ಯಾರ್ಯಾರಿಗೆ? ಗಣಪತಿ ಆತ್ಮವಧ, ದಿನಪತಿ ಸೂರ್ಯ ಆತ್ಮವಧ, ಸೇನಾಪತಿ ಕಂದನವಧ, ಎಲ್ಲ ಪತಿಗಳು ಸೇರಿಸಲ್ಪಟ್ಟು ವೇದವ್ಯಾಸ ಏನು ಮಾಡಿಬಿಟ್ಟಿದ್ದಾರೆ, ಬರೀ ಪತಿ ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಸೂತ್ರ ಅಲ್ಪಾಕ್ಷರ ಬಸಂತಿಗ್ನಂ ಸಾರವ ದೃಶ್ಯತೋ ಮುಖಂ. ಅದಕ್ಕೆ ಸ್ವಾರಸ್ಯ ಇದೆ, ಪಶುಪತಿ ಅಂತ ಹೇಳಿದ್ರೆ ಲಿಮಿಟ್ ಆಗ್ತಿತ್ತು, ಲಿಮಿಟ್ ಆಗದಂತೆ ಮಾಡಿಬಿಟ್ಟಿದ್ದಾರೆ. ಅದರಿಂದ ಆ ಚಂದ್ರವ್ಯಾಖ್ಯಾನ ಹೇಳಿದ್ದಾರೆ. ಉಳಿದವರು ಎಕ್ಸ್ಟೆಂಡ್ ಮಾಡಿ ಅದೇ ತಗೊಂಡ್ಬಿಟ್ಟು ಉಳಿದ ಭಾಷೆಕಾರರಿಗೆ ಪಶುಪತಿ ಮತ್ತು ಕನ್ನಡ ಅಂತ ಹೋಗ್ತಾರೆ. ಇನ್ನೊಂದು ಭಾರಿ ತಮಾಷೆ ಅಂದರೆ ಶಂಕರಾಚಾರ್ಯರು ಅದಕ್ಕೆ ಅಷ್ಟರ್ ಇರಬೇಕಾದ್ರೆ ಇಲ್ಲಿ ಪಾಶುಪತ ಮತ್ತು ಖಂಡನೆ ಅಂತಲೇ ಹೇಳ್ತಾರೆ. ಆಶ್ಚರ್ಯ ಅಂದರೆ ಪಶು ಶಿವಸರ್ವತ್ವ ಅಂತ ಫಾಲೋ ಮಾಡ್ತಾರೆ. ಯಾವುದನ್ನು ಖಂಡನೆ ಮಾಡಿದ್ದಾರೋ ಅಂದರೆ ಫಾಲೋ ಮಾಡ್ತಾರೆ. ಅವರು ಬರ್ತಾರೆ ಅಂತ ಕೇಳಬೇಕು. ಇವರೆಲ್ಲ ಅದ್ವೈತರು ಮತ್ತು ಶಿವಾರಾಧಕರು ಬ್ರಹ್ಮಸೂತ್ರದಲ್ಲಿ ಖಂಡನೆ ಮಾಡಿದ್ದಾರೆ ವೇದವ್ಯಾಸರು. ಅದು ಶಂಕರಾಚಾರ್ಯ ಭಾಷ್ಯ ಬಂದು ಎಷ್ಟು ಅಂತ ಹೇಳಿಬಿಟ್ಟಿದ್ದಾರೆ. ಅದನ್ನು ಹೇಗೆ ಫಾಲೋ ಮಾಡ್ತೀರಿ? ಹಾಗಿದ್ರೆ ಎಷ್ಟು ತಪ್ಪು ಇದು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಸ್ವವ್ಯಾಹತ ಕಾಂಟ್ರಡಿಕ್ಟರಿ ಫಿಲಾಸಫಿ. ಅವರು ತಾವು ಹೇಳೋದಕ್ಕೂ ಮಾಡೋದಕ್ಕೂ ಅರ್ಥ ಸಂಬಂಧ ಇಲ್ಲ. ನಮ್ಮಲ್ಲಿ ಅಂಥದ್ದು ಯಾವ ಗೊಂದಲ ಕೂಡ ಇಲ್ಲ, ಅದು ಪರಿಶುದ್ಧವಾದ ಮತ ಇದೆ. ಗೊತ್ತಾಯ್ತಾ? ಆ ಹಿನ್ನೆಲೆಯಲ್ಲಿ ಸರಿಯಾಗಿ ಅಧ್ಯಯನ ಮಾಡಿದರೆ ಪಶುಪತಿ ಮತದಿಂದ ಪಶುಪತಿ ಮತದಂತೆ ಕಂದ ಸೂರ್ಯ ಗಣಪತಿ ಇವರೆಲ್ಲ ಮತಗಳು ತಪ್ಪಾಗೋದರಿಂದ ಅದು ಎಂದೂ ಫಾಲೋ ಮಾಡಕ್ಕೆ ಹೋಗಬೇಕಾಗಿಲ್ಲ.
ಪಶುಪತಿ ಒಂದು
ಏನೋ ಹೌದು, ಯಾಕೆ ಶರೀರ ಇದ್ದವರು ಜ್ಞಾನಭಾವ ಅವ್ರ ಪ್ರಕಾರ ಶರೀರ ಇದ್ದವರು ನಮ್ಮದವರು ಅವನ್ನ ಅರ್ಥ ಮಾಡಿಕೊಳ್ಬೇಕಾಗಿಲ್ಲ. ಆಗ ಅಟ್ಟಾಡಿಯಂತೆ ಹಿಟ್ ಕಾಣಿಸ್ತದೆ ತಪ್ಪಿದಾಗಲಿ. ರುದ್ರದೇವರು ಏನಿದ್ದಾರೆ, ದೇಹ ಇಲ್ಲ, ಸರ್ವಜ್ಞರಲ್ಲ, ಯಾಕೆ ದೇಹ ಇಲ್ಲ ಅಂತ ಸರ್ವಜ್ಞರ ಚಾನ್ಸೇ ಇಲ್ಲ, ಗೊತ್ತಾಯ್ತಾ, ಅಧಿಷ್ಠಾನ ಇಲ್ಲ ಅವರಿಗೆ. ಅವರು ಬಂದಂತೆ ದೊಡ್ಡದು ಹೇಳ್ತಿರೋದು ಅವರಿಗೆ. ನಮ್ಮ ರುದ್ರದೇವರ ಬಗ್ಗೆ ರಕ್ತ ಇಲ್ಲ, ನಮ್ಮ ಮನೋನ್ಯಾವಕರು ದೇಹ ಇದೆ, ಎಲ್ಲ ಇದೆ, ಲಿಂಗಾಕಾರ ಇದ್ದಾರೆ, ರೂಪ ಇದೆ, ಗೊತ್ತಾಯ್ತಾ, ಅವರಿಗೆ ಮಂತ್ರ ಇದೆ, ಎಲ್ಲ ಇದೆ, ಅವ್ರ ಪ್ರಕಾರ ಇಲ್ಲ. ಅವರ ಶಿವಹೋಮ, ಶಿವಹೋಮ ಅದು ಶಿವಾದ್ವೈತಿಗಳು, ತಾರೇ ಶಿವಾಸ್ತಾನೆ. ಎಷ್ಟು ಬಹಳ ವಿಚಿತ್ರವಾದ್ವೈತಿ ಇವು, ವೈಷ್ಣವಾದ್ವೈತಿಗಳು, ಶೈವಾದ್ವೈತಿಗಳು, ಶಕ್ತಿ ವಿಚಿತ್ರಾದ್ವೈತಿಗಳು, ಅನೇಕ ಥರ ಅದ್ವೈತಿಗಳು, ವೆರೈಟಿಗಳಿವೆ. ಅದರಲ್ಲಿ ಮಾಯಾವಾದಿಗೆ ಒಂದು ಗುಂಪಟ್ಟೆ, ಇವರೆಲ್ಲ ಆ ಥರ ಅದ್ವೈತಿಗಳೇ. ಶಕ್ತಿಪಟ್ಟಂ ದೂಷಯತಿ, ಶಾಕ್ತ ಮತ ಉಳ್ಕೊಂಡು ಷಣ್ಮತಗಳಂತೂ ಪ್ರಸಿದ್ಧ. ಶಂಕರಾಚಾರ್ಯರು ಷಣ್ಮತ ಸ್ಥಾಪನಾಚಾರ್ಯರು ಅಂತ ಕರೀತಾರೆ. ಅದರಲ್ಲಿ ಷಣ್ಮತ ಸ್ಥಾಪನಾಚಾರ್ಯರು ಕಾಂಟ್ರಡಿಕ್ಷನ್, ಆರ್ದ್ರಲ್ಲಿ ಸರ್ವತ್ತ ಒಪ್ಪಿಕೊಂಡು ಮತ ಅಂತ ಆಯ್ತು. ಎಲ್ಲರೂ ಸಾಧ್ಯ ಉಂಟು, ಅದು ಒಂದಾಗ್ಬೇಕು. ಆರ್ದ್ರೆ ಹೇಗಾಗ್ತಾರೆ ಮತ್ತೆ ಆರ್ಡರ್ ಕಳುಹಿಸ್ತು ಅಂತ ಹೇಳ್ಬಿಟ್ಟು ಅರ್ಥ ಇದೆಯಾ? ಏನು ಕೇಳಿದ್ರೆ ಅದು ಒಬ್ಬರು ಅರ್ಥ ಆಯ್ತಾ? ಎಲ್ಲರೂ ನೀವು ಹೇಳಿ ಶಾಂತವಾದ ಆದಾಗ ಕೇಂದ್ರ ಶಾಂತವಾದ ಹೇಗೋ ಸೈವ್ ಸಣ್ಣ ತಗೊಂಡ ಕಾನ್ಸೆಪ್ಟ್ ಆಗಿ ಸರಿಯಲ್ಲ ಅದು. ಆಮೇಲೆ ಅದರಲ್ಲಿ ವೈಷ್ಣವ ಬಂದಾಗ ಒಪ್ಪಿಟ್ಬಿಡ್ತೇವೆ ನಮ್ಮದೇ. ಉಳಿದ ಐದು ಮತಗಳಲ್ಲಿ ನಾಲ್ಕು ಮತ ಹೋಯ್ತೀಗ ವಚ್ಚುರಥ ಮಂಜಸ್ಯ, ಅದು ಒಂದು ಮತ ಉಳ್ಕೊಂಡು ಶಾಕ್ತ ಮತ. ಅದಕ್ಕೆ ಇವೆಲ್ಲ ದೋಷಗಳು ಕಾಮಾನ್ಯ, ಹೊಸ ಒಂದು ದೋಷ ಇದೆ ಅದನ್ನು ಹೇಳ್ತಾರೆ. ಶಕ್ತಿಪಟ್ಟಂ ದೂಷಯತಿ, ಶಕ್ತಿಪಟ್ಟ ಅಂದ್ರೇನು? ಶಕ್ತಿ ಅಂದರೆ ಶ್ರೀದೇವತೆ, ಶ್ರೀದೇವತೆ ಸರ್ವೋತ್ಸವಗಳು ಅಂತಕ್ಕಂಥ ಪಟ್ಟವನ್ನು ಖಂಡನೆ ಮಾಡ್ತಾ ಇದ್ದಾರೆ. ಮತ್ತು ಮತಗಳಿಂದ ಉಳ್ಕೊಂಡಿವೆ, ಬಂಗಾಳದಲ್ಲಿ ಶಾಸ್ತ್ರರಿದ್ದಾರೆ, ದುರ್ಗಾರಾಧಕರು, ಮಹಾರಾಷ್ಟ್ರದಲ್ಲಿ ಗಣಪತರಿದ್ದಾರೆ, ಗಣೇಶನ ಕಂಡ ಆಗಿರುತ್ತೆ, ಬೀದಿ ಬೀದಿ ಗಣೇಶ ಇರ್ತಾರೆ, ಸರ್ಕಲ್ಗೂ ಗಣೇಶ ಇರ್ತಾರೆ ಅಷ್ಟು ಮಟ್ಟ. ಈ ಕಡೆ ತಮಿಳ್ನಾಡು ಹೋಗ್ಬಿಟ್ರೆ ಕಂದ ಕುಮಾರ ಪಡೆದಿಗಳೆಲ್ಲ ಅಲ್ಲೇ ಜಾಸ್ತಿ ಇದೆ, ತಮಿಳ್ನಾಡಲ್ಲಿ ಅವರಿದ್ದಾರೆ. ಆಮೇಲೆ ಇನ್ಯಾರು ಇದ್ದಾರೆ ಉಳಿದಿದ್ದು? ಸೂರ್ಯ ಮತ ಆ ಕಡೆ ಇದೆ, ಒರಿಸ್ಸಾ ಕಡೆ ಇದೆ, ಅಲ್ಲಿ ಭುವನೇಶ್ವರದಲ್ಲಿ ಸೂರ್ಯ ಟೆಂಪಲ್ಲೇ ಈಗ ಸೌರಮತ ಇದೆ. ಮತ್ತು ಗಾಯತ್ರಿ ಬಂದು ಸೌರವ ಸೂರ್ಯ ನಡೆಸಿ ಅಂತ ಹೇಳ್ಬಿಟ್ಟು ಅವರು ಇದ್ದಾರಲ್ಲ, ಅವರು ಸ್ವಲ್ಪ ಸೌರವೇ. ಇಷ್ಟೆಲ್ಲ ಇದ್ದಾರೆ, ಇವರೆಲ್ಲರ ಖಂಡನೆ ಆಗಿದೆ. ಈ ಶಾಕ್ತ ಮತ ಪಟ್ಟು ವಿಶೇಷ ದೋಷ ಹೇಳ್ತಾರೆ. ಓ ಉತ್ಪತ್ತಿಯ ಸಂಭವ, ಬಹಳ ಇಂಪಾರ್ಟೆಂಟ್. ಶಕ್ತಿ ಸರ್ವೋತ್ತಮವಾದ ಸಂಭವ ಇಲ್ಲ, ಯಾಕೆ? ಒಬ್ಬ ಸ್ತ್ರೀ ದೇವತೆಗೆ ಸ್ವಂತ ಸೃಷ್ಟಿ ಮಾಡೋ ಶಕ್ತಿ ಇಲ್ಲ, ಇದು ಉತ್ಪತ್ತಿ ಅಸಂಭವ. ಹೇಗೆ ಪುರುಷ ಸ್ತ್ರೀಯನ್ನು ಅಪೇಕ್ಷೆ ಮಾಡದೆ ಸೃಷ್ಟಿ ಮಾಡಬಹುದು, ಹಾಗೆ ಸ್ತ್ರೀ ಮಾಡಲಿಕ್ಕೆ ಬರೋದಿಲ್ಲ. ಅದರಿಂದಾಗಿನೇ ಶಕ್ತಿಯಿಂದ ಸರ್ವೋತ್ತಮರು ಅಂತ ಯಾರು ಕರೀತಾರೆ ಅವರಿಗೆ ಸೃಷ್ಟಿ ಮಾಡೋ ಚಾನ್ಸಸ್ಸೇ ಇಲ್ಲ. ಅದರ ಉತ್ಪತ್ತಿ ಅಸಂಭವ, ಉತ್ಪತ್ತಿ ಮಾಡೋ ಶಕ್ತಿ ಇಲ್ಲ. ನಹಿ ಪುರುಷ ಅನನುಗೃಹೀತ ಉತ್ಪತ್ತಿನ ದೃಶ್ಯತೆ, ಪುರುಷನ ಸಹಕಾರವಿಲ್ಲದೇನೆ ಸ್ತ್ರೀ ಎಂದು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಶಕ್ತಿಯಲ್ಲಿ ಸರ್ವೋತ್ತಮರು ಅಂತ ಹೇಳೋರಿಗೆ ಏನು ಉಪಯೋಗ ಇಲ್ಲ. ಒಬ್ಬ ನಟ ಕರ್ತು ಕರಣಮ್ಮು ಯಜ ಪುರುಷವು ಅಂಗೀಕ್ರಿಯೇತ ಸಜ್ಜಾತಿ ಕರಣಾಭಾವ. ಇನ್ನೇನು ಹೇಳಬೇಕು? ಹಾಗಿದ್ರೆ ಪುರುಷನ ಒಪ್ಕೋಬಿಡ್ತೇನೆ ನಾವು ಅಂತ ಹೇಳಿದ್ರೆ ಆ ಪುರುಷ ಶಿವಾದಿಗಳಾಗಬೇಕಷ್ಟೇ. ಯಥಾಪ್ರಕಾರ ಏನಿದೆ ಅವನಿಗೆ ದೇಹನೇ ಇಲ್ಲ, ದೇಹ ಇಲ್ಲದ ಪುರುಷನಿಂದ ಏನು ಪ್ರಯೋಜನದಿಂದ ಆದ್ದರಿಂದಾಗಿನೇ ಶಾಕ್ತ ಮತದ ಉಪಯೋಗ ಇಲ್ಲ. ಓ ವಿಜ್ಞಾನಾದಿ ಭಾವೇವ ತದ ಅಪ್ರತಿಷೇಧ ಓ ವಿಜ್ಞಾನಾದಿ ಕಾರಣ ವಿಜ್ಞಾನಾದಿ ಕರಣ ಸತ್ಯ ಅಂಗೀಕ್ರಿಯತೆ ತದಾ ತತಏವ ಉಪಪತ್ತೇ ಅಂತರ್ಭಾವ. ಇಲ್ಲ ಇಲ್ಲ, ಆ ಶಕ್ತಿಗೆಲ್ಲ ಒಪ್ಪುಬಿಡ್ತೀಯಾರೋ ಅಂತ ಕೇಳಿದರೆ, ಹಾಗಿದ್ರೆ ಪಾಶುಪತಿ ಮಾತ್ರ ಈಕ್ವಲ್ ಆದಾಗ ಪಶುಪತಿ ಮಾತಕ್ಕೆ ಏನೇನು ಕಂಡನೆ ಮಾಡಿದ್ದೇವೆ ಅಸಾಮಂಜಸ್ಯ ಅಂತೇಳಿ ಅದರಲ್ಲಿ ಬರುತ್ತೆ, ಆ ದೋಷಗಳೆಲ್ಲ ಬರುತ್ತೆ. ಸೊ ಶಾಕ್ತ ಮತಕ್ಕೂ ಆ ದೋಷಗಳು ಕಾಮನ್. ಅಡಿಷನಲ್ ದೋಷ ಯಾವುದು ಅಂತ ಕೇಳಿದರೆ, ಕೇವಲ ಸ್ತ್ರೀಯಿಂದ ಸೃಷ್ಟಿಯಾಗೋದಿಲ್ಲ, ಕೇವಲ ಪುರುಷರಿಂದ ಸೃಷ್ಟಿಯಾಗುತ್ತೆ. ಬಹಳ ಇಂಟ್ರೆಸ್ಟಿಂಗ್, ಕೇವಲ ಪುರುಷ ಸೃಷ್ಟಿ ಮಾಡಬಹುದು, ಕೇವಲ ಸ್ತ್ರೀಯಿಂದ ಸೃಷ್ಟಿ ಆಗೋದಿಲ್ಲ. ಕೇವಲ ಪುರುಷ ಸೃಷ್ಟಿ ಮಾಡಿದ ದಾಖಲೆ ಯಾವುದು? ಅಲ್ಲ ಅಲ್ಲ, ಬಂದೆ ಸಾಕ್ಷಾತ್ ಬ್ರಹ್ಮದೇವರೇ ಶುರುವಾಯಿತು. ಅದಕ್ಕೇನೆ ಹೆಂಗಿನ ನಾಳು ಅಡಿ ಕಣ್ಣಿಗೆ ಘಟ ನಿಲ್ಲದ ನಿಗುತಿ ಕಣ್ಣಿಗೆ ಪುನಃ ದೇವರ ಗೊತ್ತಾಯ್ತಾ. ಏನು ಮಾಡಿದ್ದಾರೆ ಪರಮಾತ್ಮ ಸಾಧನೆ, ಲಕ್ಷ್ಮೀದೇವಿ ಬೇಕಿಲ್ಲ ಅಂತ ತೋರಿಸಲಿಕ್ಕೆ ತಾನೇ ಸೃಷ್ಟಿ ಮಾಡಿಬಿಟ್ಟಂತೆ. ತಾನೇ ಬಸಿರಲಿ ಬೊಮ್ಮನ ಪಡೆದ ಕಣ್ಣಿಗೆ ಅಂತ ಬಸಿರಲಿ ಬೊಮ್ಮನ ಪಡೆದ ಕಣ್ಣಿಗೆ, ಇದು ದೇವರ ವೈಶಿಷ್ಟ್ಯವಾದ್ದರಿಂದ ಲಕ್ಷ್ಮೀದೇವಿ ಇಲ್ಲದೆ ಸೃಷ್ಟಿ ಮಾಡೋ ಶಕ್ತಿ ದೇವರಿಗಿದೆ. ಅದೇ ರೀತಿಯಲ್ಲಿ ದೃಢಾಚಾರ್ಯ ಉತ್ಪದ ಅವರೆಲ್ಲ ಗೊತ್ತಿದ್ದು ಹೇಗೆ, ಬರೀ ಇವರಿಲ್ಲ ಸ್ತ್ರೀ ಇಲ್ಲ ಗೊತ್ತಾಯ್ತಿಲ್ಲ, ಹಾಗೆ ಹೊರಟುಬಿಟ್ಟಿಲ್ಲ. ಆದ್ದರಿಂದಾಗಿ ಅದು ಮುಂದೆ ಮುಂದೆ ಬರುತ್ತೆ ಆ ವಿಷಯ, ಮೂರನೇ ಅಧ್ಯಾಯದ ವಿಷಯ ಮತ್ತೆ ಬರುತ್ತೆ. ಅಂತೂ ಕೇವಲ ಪುರುಷರಿಂದ ಸೃಷ್ಟಿ ಆಗುತ್ತೆ, ಕೇವಲ ಸ್ತ್ರೀಯಿಂದ ಸೃಷ್ಟಿ ಆಗೋದಿಲ್ಲ. ಈ ಲೋಕದೊಳಗೆ ಕೇವಲ ಪುರುಷರಿಂದನಾಗೋದಿಲ್ಲ, ಕೇವಲ ಸ್ತ್ರೀಯಿಂದನಾಗೋದಿಲ್ಲ. ಆದರೆ ವಿಶೇಷ ಸಾಮರ್ಥ್ಯ ಇದ್ದರೆ ಪುರುಷರಿಗಾಗಿ, ವಿಶೇಷ ಸಾಮರ್ಥ್ಯ ಪುರುಷರಿಗಾಗಿ, ಅದು ಎಂಥ ಸಾಮರ್ಥ್ಯ ಅಂದರೆ ಸ್ತ್ರೀಗಾಗೋದಿಲ್ಲ, ಇದು ಹೊಸ ವಿಚಾರ. ಆದ್ದರಿಂದನೇ ಏನು ಮಾಂಧಾತರಾಜ ಅದೇ ಪುರುಷರಿಂದಾಗಿದ್ದರು, ಕೇವಲ ಯವನಾಜ ತಾನೇ ಬದಲಾವಣೆಯಾಗುತ್ತಾರೆ ತೆಗೆದುಬಿಡ್ತಾರೆ, ಇಲ್ಲ ಕೇಂದ್ರ ಬೇಕಾಗುತ್ತಿದೆ. ಆದರೆ ಕೇವಲ ಸ್ತ್ರೀ ಶಕ್ತಿಯಾಗಿ ಎಂದೂ ಇಲ್ಲ. ನೀವೇನು ಮಾಡಿದಾಗ ಗಣೇಶ ಸೃಷ್ಟಿ ಮಾಡಿದ್ದಲ್ಲ ಪಾರ್ವತಿ ಅಂತೆ ಹೋಗ್ತಾನೆ, ಪಿನಾಕಿ ಕಾರ್ಯ ಪಿನಾಕಿ ಕಾರ್ಯ ಪರೋಜ ಉದ್ಭವ ಪ್ರಾರ್ಥಿಸುವೆ ನಿಮಿತ್ತೆ ಎಂದು ಪಿನಾಕಿ ಕಾರ್ಯ ಪರೋಜ ಅದಾದ್ರೂ ಉದ್ರ ಕೊಟ್ಟಿದ್ದಾರೆ. ಅದಕ್ಕೆ ಬರೀ ಪಾರ್ವತಿ ಅಲ್ಲ, ಇವರ ಹೆಂಡತಿ ಪಾರ್ವತಿ ಅರ್ಥ ಇರೋ ಗಂಡ ಇದ್ದಾನೆ ಹೇಳಿದ್ದ. ಬರೀ ಪಾ ಇವರು ಬರೀ ಶಾಸ್ತ್ರ ಅಂದರೆ ಯಾರು ಒಪ್ಪದಿಲ್ಲ, ದೇವರಷ್ಟು ಶಕ್ತಿ ಇಲ್ಲ ಅಂತ ಆಯ್ತಾ. ಶಿವನನ್ನು ಧ್ಯಾನ ಮಾಡ್ತಾರೆ, ಆ ಮೂಲಕ ಶಕ್ತಿ ಮಾಡಕ್ಕೆ ಸಾಧ್ಯ. ಆ ವಿಚಾರ ಮುಂದೆ ಅದು ರುದ್ರದೇವರಿಗೆ ಅಡ್ಮಿಟ್ಟಿದೆ ಮತ್ತೆ ಸಾಮಂಜಸ್ಯ, ತಮ್ಮ ಮಗನೇ ಗೊತ್ತಿಲ್ಲ ಮತ್ತೆ ಸಾಮಂಜಸ್ಯ ಅದಕ್ಕೆ ಅದು ಬೇರೆ. ಮತ್ತು ಪುರುಷ ಅನನ್ನ ಸಹಿತವಾದ ಸ್ತ್ರೀ ಅಲ್ಲ ಪಾರ್ವತಿ, ಶಿವನ ಪತ್ನಿ ಎಂದು ಪುರಾಣ ಎಳೆಬಿಟ್ಟಿದೆ. ಆದ್ರಿಂದಾಗೇನೆ ಅಲ್ಲಿ ಯೋಚನೆ ಇಲ್ಲ, ದೇವರ ಸ್ತ್ರೀಯ ಸಂಖ್ಯೆ ಎಲ್ಲ ರೀತಿಯಲ್ಲಿ ತೋರಿಸಿ ನೋಡೋಣ, ಎಲ್ಲೂ ಇಲ್ಲ ಅದನ್ನು ಯೋಚನೆ. ಇದು ವಿಜ್ಞಾನಾಧಿಕರಣ ಸತ್ಯ ಅಂಗೀಕರೇತೆ ತದಾ ಸತ ಇವ ಸತ್ಯಾಚಿರುಗತ್ತೇರಿ ಶರಭಾವಾಂತರ್ಭಾವ ಓ ವಿಪ್ರತಿಷೇಧಾಶ್ಯಾವು ಅಂತ ಹೇಳ್ತಾರೆ. ಸಕಲ ಶಕ್ತಿಯಾದಿ ವಿರುದ್ಧತ್ವಾಚ್ಯ ಅಸಮಂಜಸ, ಈ ಶಾಕ್ತಮತವು ಕೂಡ ಸಕಲ ಶ್ರುತಿ ಮೊದಲಾದ ಎಲ್ಲಕ್ಕೂ ವಿರುದ್ಧವಾದ್ದರಿಂದ ಸಮಂಜಸವಲ್ಲದ ಮತಾಯಿತು. ಎಷ್ಟು ಮತಗಳು ಈಗ ಎಲ್ಲ ಮತಗಳು ಗಣೇಶನ ಸಾಹಿತ್ಯದಿಂದ ಹಿಡಿದು ಎಲ್ಲ ಮತಗಳು ಖಂಡನೆಯಾಗಿದೆ. ಉಳಿದದ್ದು ಏನಾಗ ಮಧ್ವಮತ ನಿಯಮಗಳು ಸಕಲ ಶ್ರುತಿ ಮತಗಳು ಎಲ್ಲ ಮತಗಳು ಹೋಗಿದ್ದರಿಂದ ಉಳಿದು ಒಂದೇ ಒಂದು ಮತ ಅದಕ್ಕೆ ಯಾರು ಖಂಡನೆ ಮಾಡಿಕೊಳ್ಳದೆ ಅದನ್ನೇ ಎದುರು ಹೇಳ್ತಾ ಇದೆ ಅಂತ ಹೇಳ್ತಾರೆ. ಮಧ್ವಜಿಯೊಳಗೆ ಅತ್ಯದೃಶ್ಯ ಮನಗೂ ಅನಂತ ಬೀಗಿ ಭೂತಭಾವಿ ಭವನಾಂತಿ, ಹಿಂದಿನ ಮುಂದಿನ ಈಗಿನ ಯಾರಿಂದರೂ ಖಂಡಿತಲಾಗದ ಭಾಗ್ಯವನ್ನು ಆಚಾರ ಬರುತ್ತದೆ. ಆಗದು ತಾಸು ಸುಮ್ಮನೆ ಆಗಲಿಲ್ಲ, ಅವರು ತಾವೇ ಹೇಳ್ತಾರೆ, ಅವ್ರು ಹೇಳ್ಕೊಂಡ್ರೆ ಖಂಡನೆ ಆಗಿದೆ ಈಗಾಗಲೇ. ಆದ್ರೆ ಎಂದೂ ಖಂಡನೆ ಮಾಡಲಿಕ್ಕೆ ಅಸಾಧ್ಯವಾದ ಮತ ಯಾವುದು ಅಂತ ಕೇಳಿದ್ರೆ ಇದು ಖಂಡನೆ ಮಾಡಲಿಕ್ಕೆ ಯಾಕೆ ಅಸಾಧ್ಯ ಅಂದರೆ ದೋಷ ಹೇಳ್ತಾನೆ ಖಂಡನೆ ಮಾಡಲಿಕ್ಕೆ, ಖಂಡನೆ ಮಾಡಲಿಕ್ಕೆ ದೋಷ ಇದೆ. ಪ್ರತಿ ಮತ ಪ್ರಚಾರ ಮಾಡಿದ್ದಾರೆ ಇದೇ ಆಗ್ತದೆ, ಅವರಲ್ಲಿ ದೋಷ ಇಲ್ಲ, ದೋಷ ಇಲ್ಲದವರ ಮತ ದೋಷ ಇಲ್ಲ. ಪಶುಪತಿ ಬದಲಾದವರು ಪಾಶುಪತ ಮತ ಮಾಡ್ತಾರೆ, ಅವರಲ್ಲೇ ದೋಷ ಇದೆ. ಇದು ಮತದಲ್ಲಿ ಡಿಫೆಕ್ಟ್ಗಳು, ಯಾರು ಮತ ಪ್ರಚಾರಕರೋ ಅವರಲ್ಲೇ ದೋಷ ಇದ್ದಾಗ ಆ ದೋಷದ ಮತಲ್ಲಿ ಬರೋ ನ್ಯಾಚುರಲ್. ಆದರೆ ವಿಷ್ಣುವಿನ ಮತ ಇದೆ, ವೇದವ್ಯಾಸರ ಮತ ಅದರಿಂದಾಗಿಯೇ ಶುದ್ಧರಾದ ಅವರಿಂದ ಶುದ್ಧ ಮತದ ಆಚಾರ್ಯ ಏನು ಮಾಡಿದ್ದಾರೆ ಶಿಷ್ಯರಾದ್ದರಿಂದ ಮತ ಮಹಾಗೆ ಹೊರಗಾಯಿತು. ಇದು ಅರ್ಥ ಮಾಡಿಕೊಂಡ್ರೆ ಮತಗಳ ವಿಮರ್ಶೆ ಸಮಯ ಪಾದ ಬರುವಂತೆ ರಿವ್ಯೂ ಆಫ್ ಆಲ್ ಫಿಲಾಸಫಿ ರಿವ್ಯೂ ಸರಿಯಾಗಿ ಹೊರಬಿಟ್ರೆ ನಾನು ಗುರು ಮತವನ್ನು ಅವ್ರು ಹೇಳ್ತಾರೆ ಅಲ್ಲಾಕ್ಷ ನಮ್ಮನ್ನು ಹೋಗ್ಬೇಕು ಅಂತ ಕೇಳಿ ಪ್ರಶ್ನೆ ಮಾಡ್ತಾರಲ್ಲ, ಇದನ್ನು ಓದಿ ಅಂದರೆ ಗೊತ್ತಾಯ್ತು. ಸಮಯ ಪಾದ ಓದಿದ್ರೆ ಗೊತ್ತಾಗ್ತದೆ ಶಕ್ತಿಯ ಸ್ತ್ರೀ ದೇವರು ಶಕ್ತಿ ದುರ್ಗಾ ಆಗ್ಬೋದು ದುರ್ಗಾ ಕಾಳಿ ಕಲ ಎಷ್ಟು ಜಾಸ್ತ ಬರ್ತಾನೆ ಎನಿ ಸ್ತ್ರೀ ದೇವರು ಮಾರಿಯಮ್ಮ ಏನೇನು ಕಲಿಸ್ತಾರೆ ಅವರಷ್ಟೇ ದುರ್ಗಮ್ಮ ಮಾರಿಯಮ್ಮ ಏನು ಲೋಕಲ್ ದೇವರು ಇರ್ತಾರೆ ಅವರೆಲ್ಲ ಆಚೆ ಇರ್ತಾರೆ. ಹಾಂ ಯಾರ ತಾಗಬೇಕು ಎಲ್ಲರ ಯಾರು ಖಂಡನೆ ಮಾಡಲಿಲ್ಲ ಬ್ರಹ್ಮದೇವರು ಸರ್ವೋತ್ತಮ ಕೆಲವು ಪಕ್ಷಗಳು ಇಲ್ಲೇ ಇಲ್ಲ ಅರ್ಥ ಆಯ್ತಾ. ಅಲ್ಲಿ ಉತ್ತರ ಬಂದು ಹೋಗ್ತಾಗಲೇ ಅದು ಹಿಂದಿನ ಈಗಾಗಲೇ ಹಿರಣ್ಯಗರ್ಭ ಸಮವರ್ತ ಸಾಗರ ಇತ್ಯಾದಿ ಬಂದ ಕಾಲಕ್ಕೆ ಅದೆಲ್ಲ ಪರಮಾತ್ಮ ಹೆಸರುಗಳು ಬ್ರಹ್ಮದೇವರು ಸಂಬಂಧಪಟ್ಟಿಲ್ಲ ಅಂತ ಹೇಳಿ. ಆದ್ದರಿಂದ ಬ್ರಹ್ಮದೇವರ ಬಗ್ಗೆ ಯಾಕೆ ಸರ್ವೋತ್ತಮ ಕಾನ್ಸೆಪ್ಟ್ ಬರಲಿಲ್ಲ ಅಂದರೆ ಬ್ರಹ್ಮದೇವರು ಯಾರ್ಯಾರು ಹೇಳ್ತಾರೆ ವಿಷ್ಣುವಿನ ಮಗ ಅಂತಲೇ ಹೇಳ್ತಾರೆ ಪದ್ಮಾಸನ ಅಂತಲೇ ಹೇಳ್ತಿದ್ದಾರೆ. ಸೊ ಅವ್ರ ಅಪ್ಪ ಇರಬೇಕಾದ್ರೆ ಸರ್ವೋತ್ತಮ ದಾನಿ ಅವ್ರ ಪರಾಧೀನ ದೃಷ್ಟಿಯವರು ಅವ್ರ ಸೃಷ್ಟಿ ಆಗಿರೋದೇ ಇನ್ನೊಬ್ಬರಿಲ್ಲ ದೇವರು ಅದು ಯಾರು ಸ್ಟ್ಯಾಂಡ್ ಆಗ್ತಿರಲಿಲ್ಲ. ಆದರೆ ಹೇಳಿದ್ದಲ್ಲ ಇದೆ ಇದೆ ಅಂತಿಲ್ಲ ಔಟ್ ಔಟ್ ಹೇಳಿದ್ದಾರೆ ಅವ್ರನ್ನ ಔಟ್ ಹೇಳಿದ್ದಾಗ ಹೋಗ್ಬಿಟ್ಟಿಲ್ಲ ಯಾವ ಕಾಲದ ಬರ್ತಾರೆ ವಿನಡೆ ಕಟ್ಟಿದಂತ ಫಾಲೋ ಮಾಡಿದ್ರೆ ಅಂದರೆ ಉತ್ತರ ಸಿಕ್ಕಿ ಹೋಗ್ಬಿಟ್ಟಂತೆ. ಅದು ಜನಕ್ಕೆ ಗೊತ್ತಾಗಬೇಕು ಬಂದೇ ಬರ ಕೊಟ್ಟವರೆಲ್ಲ ಮನೆಗೆ ಸತ್ತವರು ಆದ್ದರಿಂದ ಅದು ಮತ್ತೆ ಉಳಿಯೋದಿಲ್ಲ ಅಂತ ಜನಕ್ಕೆ ಅರ್ಥ ಆಗೋಗ್ಬಿಟ್ಟಿದ್ದಾಗ. ಬ್ರಹ್ಮದೇವರ ಬಗ್ಗೆ ಇನ್ನೊಂದು ವಿಶೇಷ ಅಂತ ಕೇಳಿದರೆ ಅವರು ಸರ್ವೋತ್ತ ಪಶುಪತಿ ಮತ ಯಾಕೆ ಬಂದರು ಪಶುಪತಿಯಲ್ಲಿ ಪ್ರಸಾರ ಮಾಡಿದ್ರು ನಾನು ಸರ್ವೋತ್ತಮ ಅಂತೆ ಸರ್ವೋತ್ತ ಪ್ರಸಾರ ಮಾಡೋ ದೇವರು ಅಪ್ಲೈ ಮಾಡಿದ್ದೆ ಬ್ರಹ್ಮದೇವ ದೇವರು ಅಪ್ಲೈ ಮಾಡಿಲ್ಲ ನೀವು ಸರ್ವೋತ್ತಮ ಮತ ಹೇಳಿಕೊಡಿ ಅಂತ ಹೇಳಿಲ್ಲ ಅದನ್ನು ಮಾಡಕ್ಕೆ ಹೋಗಲೇ ಇಲ್ಲ ಅರ್ಥ ಆಯ್ತಾ. ಈಗ ಇದು ಕೂಡ ಶುದ್ಧ ಭಾರತದ ಸದಸ್ಯರು ಉಳಿದವರೆಲ್ಲ ಕೂಡ ದುರ್ಮತವನ್ನು ಮಾಡಿ ಕೃಷ್ಣಾರ್ಪಣ ಅಂತ ಕೊನೆಗೆ ಇವರೇನು ಮಾಡಿದ್ರು ಆ ತಟ್ಟೆ ಬೇಡ ಹೋಗಲೇ ಇಲ್ಲ. ಆದರೆ ಸತ್ಯಲೋಕಾಧಿಪತಿಗಳಾದ್ದರಿಂದ ಸುಳ್ಳುಗಳ ಪ್ರಸಂಗ ಬರಲಿ. ಇಲ್ಲ ಅದು ಉತ್ತರ ಗೊತ್ತಾಯ್ತು ಅಲ್ಲ ಹಿರಣ್ಯ ಗರ್ಭಯ ದೇವ ಹುಷಾವಿ ದೇವ ಬಂದ ಕಾಲಕ್ಕೆ ಈ ಹಿರಣ್ಯ ಗರ್ಭನಾಗಿ ಸಾಧ್ಯ ಇಲ್ಲ ಅಂತ ವೇದ ಸತ್ಯದವರು ಒಪ್ಕೊಂಡ್ಬಿಟ್ರು. ಆದ್ದರಿಂದ ಕನ್ಫ್ಯೂಷನ್ ಬರೋ ಚಾನ್ಸ್ ಬರಲಿಲ್ಲ. ಬ್ರಹ್ಮಪುರಾಣ ಅಂತ ಹೆಸರಿಗಿದೆ. ಅಲ್ಲಿ ಬ್ರಹ್ಮೇರ್ ಸರ್ವಸ್ವ ಅಂತ ಹೇಳೋ ಪುರಾಣ ಅಲ್ಲ. ಶಿವಪುರಾಣ ಚಂದ್ರ ಪುರಾಣ ಶಿವ ಸರ್ವಸ್ವ ಅಂತ ಬರುತ್ತೋ ಬ್ರಹ್ಮೇರ್ ಬಗ್ಗೆ ಬರಲಿಲ್ಲ ಅಂತ. ಅದ್ರಿಂದ ಹೆಂಗೆ ಹೆಸರು ಬ್ರಹ್ಮ ಗರುಡ ಪುರಾಣ ಗರುಡ ಸರ್ವೋತ್ತಮ ಅಂತ ಹೇಳ್ತಾರ, ನಾರದ ಪುರಾಣ ನಾರ ಸರ್ವೋತ್ತಮ ಅಂತಾರೆ ಆ ಥರ. ಅದ್ರಿಂದ ಬ್ರಹ್ಮದೇವರಿಗೆ ಹೆಚ್ಚು ಕನ್ಫ್ಯೂಷನ್ ಬರಲೇ ಇಲ್ಲ. ಅದರಿಂದಾಗಿನೇ ಆ ಮತ ಅಂತ ಯಾರು ಸಣ್ಣ ಪುಟ್ಟ ಮಾಡ್ಕೊಂಡಿರ್ಬೋದು ಅದರಿಂದ ಹೊರಟೋಯ್ತು. ಕಿರಣ್ಯಕರ್ಪ ಅಂತ ವಿಷ್ಣು ಅಂತ ಹೇಳಿದ್ರು ಹೊರಟೋಯ್ತು. ಅದು ಈ ರೀತಿ ಪ್ರಚಾರ ಬರಲಿಲ್ಲ. ಈ ಸಣ್ಣ ಮಂತ್ರಿಗಳಲ್ಲಿ ಉಳಿದ ಐದು ಬಂತಲ್ಲ ಅಂತ ಒಂದು ವೈದ್ಯ ಪ್ರಚಾರ ಅಷ್ಟಿಲ್ಲೇ. ಅದರಿಂದ ಅದು ಗಣ್ಯ ಆಗ್ತದೆ. ಏನ ಗಣಪತಿ ಎಲ್ಲ ಕಾರ್ಯಗಳನ್ನು ಪೂಜೆ ಮಾಡ್ತಾರೆ ಅನ್ನೋದೇನೆ ಸರ್ವೋತ್ತಮ ಅನ್ನೋದೇ. ಉದಾಹರಣೆ ಎಲ್ಲ ಕಡೆ ಸ್ಮರಣೆ ಮಾಡ್ತೀವಿ. ವಾಯುದೇವರು ನಾವು ಸರ್ವೋತ್ತಮ ಕೊಡ್ತಿದ್ದೀವ. ನಾವು ವಾಯುದೇವರ ಉಪಾಸನೆಯಿಂದ ನಾವು ವಾರದೇವರ ಮುಖ್ಯ ಪ್ರಾಣ ಅಂತ ತಂದು ಯಾವ ಕೆಲಸ ಮಾಡೋದಿಲ್ಲ. ಆ ಸರ್ವೋತ್ತಮ ಅಂತ ಕರೆದಿಲ್ಲ. ಅದೇ ರೀತಿ ಗಣಪತಿನ ಆ ಪೂಜೆ ಮಾಡಿದ ಮಾತ್ರಕ್ಕೇನೆ ಏನಂತಾಗಲಿಲ್ಲ ಅಂತ ಸರ್ವೋತ್ತಮ ಆಗಲಿಲ್ಲ. ವಿಘ್ನ ಪರಿಹಾರ ಅಂತ ಅಷ್ಟೇ ಗಣಪತಿ ಪೂಜೆ ಮೊದಲು ಮಾಡೋದು. ಮೊದಲು ಮಾಡೋದು ಕೂಡ ಸರ್ವೋತ್ತಮ ಅಂತ ಮಾಡೋದಿಲ್ಲ. ವಿಷ್ಣು ಭಕ್ತ ಅಂತ ಮಾಡೋದು. ವಿಘ್ನ ಪರಿಹಾರಕ್ಕೆ ಹೊಂದಿರುವುದಾಗಿ ಹೇಳಿ ಗಣನಾಥನ ತಂದೆಯಿಂದ ಶ್ರೀ ಹರಿಯಾಗೆ ಇರಬಹುದು. ದೇವರೇ ಹೇಳಿದ್ದಂತೆ ಮಾಡ್ತೇವೆ ಹೊರತು ಕಡೆ ಸರ್ವೋತ್ತಮ ಅಂತ ಮಾಡೋದಿಲ್ಲ. ಅದರಿಂದ ಆ ಪೂಜೆಯೇ ಉತ್ತರ ಸಿಕ್ಕಿದೆ. ಸರ್ವೋತ್ತಮ ಮಾಡೋ ಅಭ್ಯಾಸ ಬಂದಿಲ್ಲ. ಒಳಗೂ ಕೂಡ ನಾವು ಗಣೇಶನ ಒಳಗೆ ಅಂತರ್ಯಾಮಿಯಾಗಿ ದೇವರನ್ನೇ ಆರಾಧನೆ ಮಾಡ್ತೇವೆ. ಗಣೇಶನ ಪೂಜೆ ಡೈರೆಕ್ಟ್ ಮಾಡೋದೇ ಇಲ್ಲ. ನೀವು ಪ್ರತ್ಯೇಕ ಮೊದಲು ಮಾಡ್ತೇವೆ ಅಂದ್ರೆ ಸರ್ವೋತ್ತಮ. ಮೊದಲು ಮಾಡೋ ಸರ್ವೋತ್ತಮ ಅಂತ ಕಾರಣ ಅಲ್ಲ. ಮೊದಲು ಮಾಡೋದು ಹಾಗೆ ಆಫೀಸ್ ಬಂದ ಮೊದಲು ಕಾಣೋದು ಕ್ಲರ್ಕೆ ಮೊದಲು ಅಜೆಂಡ ಆಚರಣೆ ಕಾಣ್ತಾರೆ ಅವರೇ ಇರ್ತಾರೆ. ಅದರಿಂದ ಮೊದಲು ಕಂಡವರು ಮೊದಲು ಸರಿ ತಡುಗಡೆ ನಮಸ್ಕಾರ ಅಂತ ಹೇಳಿ. ಆದರೆ ಅವರು ಸರ್ವೋತ್ತಮರಲ್ಲ. ಅವ್ರು ಒಳಗೆ ಬಿಡ್ತಾರೆ. ಅದೇ ಗಣಪತಿ ನಮಗೆ ಪರ್ಮಿಷನ್ ಕೊಡ್ತಾರೆ. ಆದ್ದರಿಂದ ಗಣೇಶನ ಆರಾಧನೆ ಎಂಬುದು ಯುಕ್ತ. ಎಲ್ಲ ಕಾರ್ಯದಲ್ಲೂ ಯುಕ್ತ. ಆದರೆ ಇನ್ನೂ ಸಾಧನೆ ಗಣಪತಿ ಆರಾಧನೆ ಎಲ್ಲರಿಗೂ ಮುಖ್ಯ ಅಲ್ಲ. ಗಣಪತಿಯಿಂದ ಕೆಳಗಿದ್ದಾರಲ್ಲ ಅವರಿಗೆ ಮುಖ್ಯ. ಅರ್ಥ ಆಯ್ತಾ? ಗಣಪತಿಯಿಂದ ಕೆಳಗಿರೋರು ರುದ್ರದೇವರ ಪೂಜೆ ಯಾರಿಗೆ ಮುಖ್ಯ? ಅವರಿಂದ ಕೆಳಗಿರೋರು ಮನೋನಿಯಾಮಕರು ಸೇರಿದ ಆರಾಧನೆ ನಾವು ಮಾಡ್ತೇವೆ. ಸರಸ್ವತಿ ಭಾರತೀಯರು ನಮ್ಮ ಮನೋನಿಯಾಮ ರುದ್ರ ಅನ್ನೋದಕ್ಕೆ ಅದು ಸಾಕ್ಷಾತ್ ವಾಯುದೇವರ ಮನೋನಿಯಾಮ. ಆದ್ದರಿಂದ ಒಂದು ಲಿಮಿಟ್ ಇದೆ. ವಿಷ್ಣುವಿನ ಲಿಮಿಟೇ ಇಲ್ಲ. ಗಣೇಶನೇ ವಿಷ್ಣು ಪೂಜಕ, ವಿಷ್ಣು ಗಣೇಶ ಪೂಜಕನಲ್ಲ. ಆದ್ದರಿಂದ ಉತ್ತರ ಸಿಕ್ಕುವುದು ಮೊದಲೇ ಅದಕ್ಕೆ ಮಾಡಬೇಕು ಅಂತ ಹೇಳಿದ್ದಾರೆ. ಗಣೇಶ ವಿಘ್ನ ಪರಿಹಾರಕರಾದ್ರೆ ಮೊದಲು ಮಾಡಬೇಕು ಅಂತ ದೇವರೇ ಅಪ್ಪಣೆ ಮಾಡಿದ್ದಾರೆ. ಆದ್ದರಿಂದ ಅಪ್ಪಣೆಗೆ ಕೊಟ್ಟು ಮಾಡ್ತೇವೆ. ಅವ್ರು ಬೇರೆ ಇಲ್ಲ. ಸರ್ವೋತ್ತಮ ಅಂತ ಮಾಡೋದಲ್ಲ. ಮೊದಲು ಮಾಡೋದ್ರೆ ಸರ್ವೋತ್ತಮ ಮೊದಲು ಉಪ್ಪು ಹಾಕ್ತಾರೆ. ಉಪ್ಪು ಪಕ್ಷನ ಆಗಿದೆ. ಎಲೆ ಬಳಸ್ಬೇಕಾದ್ರೆ ಕಷ್ಟ ಆಗ್ತದೆ. ಏನು ಉಪ್ಪಾಕೆ ಬಳಸೋದಿಲ್ಲ. ಉಪ್ಪಾಕಿರುವ ಉಪ್ಪನೆ ತಿಳಿದೋಗ್ಬೇಕೇನ ಉಪ್ಪನೆ ಸಾಮಾನ್ಯ ಪುಟ್ಟದೆಲ್ಲ ಸರಿ ಯಾರು ಹೇಳುತ್ತೆ ಆಯ್ಕೆ ಮುಟ್ಕೊಂಡ ಯಾರಾದ್ರೂ ಹೇಳಬೇಕು ಅಂತ. ಅದರಿಂದ ಮೊದಲು ಯಾರಾದರೂ ಸೇಟ ಅಂತ ಆಗೋದಾದ್ರೆ ಮೊದಲು ಉಪ್ಪು ಬರುತ್ತೆ. ಹೌದಲ್ಲ? ಅದು ಬರೋದಿಲ್ಲ. ಸಮುದ್ರ ಕಾಲ ಕೂಡ ಬಿಟ್ಟು ಆ ಲೆಕ್ಕ ಇಲ್ಲ. ಇಂಪಾರ್ಟೆಂಟ್ ಯಾವುದು ಮುಖ್ಯ ಅದು ಸಮಾಜ ಅಮೃತ ಪರಿಯೇ ಬರುತ್ತೆ. ಅದು ಸರ್ವೋತ್ತಮ ಗೊತ್ತಾಗ್ಬೇಕು. ಡೀಪ್ ಆಗಿ ಹೋಗ್ಬೇಕು. ಸರ್ವೋತ್ತಮ ಗೊತ್ತಾಗ ಡೀಪ್ ಆಗಿ ಹೋಗ್ಬೇಕು. ಬೇರೆ ದೊಡ್ಡಕ್ಕೆ ಕಾಣಿಸುತ್ತೆ. ಬಂದು ಗಣೇಶನ ಪೂಜೆ ಇನ್ನೊಂದು ಕಾರಣ ಅಂದರೆ ಅದರ ಮೋಹನವಾಗಲಿದೆ. ಕೆಲ ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ ಮೊದಲಿಂದ ಸೆಟ್ ಆಗಿರ್ಬೇಕು ಅಂತ ಹೇಳಿ. ಆದ್ರಿಂದ ಅದು ಸರಿಯಲ್ಲ. ಅಷ್ಟು ಅದೇ ಆಗಿದ್ದರೆ ಸರ್ವಾಗಿ ಪ್ರಶ್ನೆ ಕೇಳಬೇಕಾಗಿತ್ತು. ಸರ್ವೋತ್ತಮ ಅಗ್ರ ಪೂಜೆ ಹಾಗೆ ಮಾಡಿದ ಕೆಲಸನೇ ಇರಲಿಲ್ಲ. ಗಣೇಶ ಮಾಡಿದ್ರೆ ಹೋಗುತ್ತೆ. ಅದು ಅಗ್ರ ಪೂಜೆ ಬೇರೆ, ಆರಂಭದ ಪೂಜೆ ಬೇರೆ. ಆರಂಭದ ಪೂಜೆ ಯಾರಿಗೆ ಬೇಕಾದ್ರೂ ಮಾಡೋದು. ಅದು ಅಗ್ರ ಪೂಜೆ ಸರ್ವೋತ್ತಮತ್ವೇನ ಪೂಜೆ ವಿಷ್ಣುವಿಗೆ ಮಾತ್ರ. ತೃತೀಯ ಪಾದ ಜೀವ ಪರಮಾತ್ಮಾದಿ ಭೂತಾದಿ ದೈವೇಶು ತೃತೀನಾ ಪರಸ್ಪರಂ ವಿರೋಧಂ ಅಪಾಕರೋತಿ ಅನೇನ ಪಾದೇನ. ಜೀವ ಪರಮಾತ್ಮ ಅಧಿಭೂತ ಮತ್ತು ಅಧಿದೈವ ಅವುಗಳಲ್ಲಿ ಅವುಗಳ ಆ ವಿಚಾರದೊಳಗೆ ಶ್ರುತಿಗಳ ಪರಸ್ಪರ ವಿರೋಧವನ್ನು ಪರಿಹಾರ ಮಾಡ್ತಾ ಇದ್ದಾರೆ. ಮೂರನೇ ಪಾದಕ್ಕೆ ಏನಂತಿದ್ರು ಪರಸ್ಪರ ಶ್ರುತಿ ವಿರೋಧ ಪರಿಹಾರ ಪಾದ ಅಂತೆ. ಪರಸ್ಪರ ಶ್ರುತಿ ವಿರೋಧ ಪರಿಹಾರ ಪಾದ. ಮೊದಲಿದ್ದು ನಾಲ್ಕು ವಿಧವಾದ ಆಕ್ಷೇಪಣೆ ಮಾಡಲು ಅದು ಯುಕ್ತಿ ವಿರೋಧ ಅಂತ ಹೇಳಿದ. ಉತ್ತರ ಕೊಟ್ಟು ಸಮಯಗಳ ವಿರೋಧ ಅಂತ ಹೇಳಿ ಅದಕ್ಕೂ ಉತ್ತರ ಕೊಟ್ಟು ಶ್ರುತಿಗಳನ್ನು ನಾವು ಒಪ್ಪೋದಲ್ಲಿ ಹಾಕಿಕೆ ಅಂದರೆ ಅದರೊಳಗೆ ವಿರೋಧ ಇದೆ, ಅದರೊಳಗೆ ವಿರೋಧ ಇದೆ, ಅದಕ್ಕೆ ಒಪ್ಪೋದಿಲ್ಲ. ಅದಕ್ಕೆ ಉತ್ತರ ಕೊಡ್ತಾರೆ. ಹಾಗಿಲ್ಲ, ಮತ್ತೆ ಇನ್ನೊಂದಕ್ಕೂ ಬೇಕು. ಓ ಬಡವಿಯದ ಶ್ರುತಿಯೇ ಓ, ಇದೊಂದು ದುರ್ಬಲಕ್ಕೂ ಉತ್ತರ ಇದೆ. ಈಗ ಪರಮಾತ್ಮ ಸರ್ವಸೃಷ್ಟಿಕರ್ತ ಅಂತ ಹೇಳಿ. ಸರ್ವಸೃಷ್ಟಿಕರ್ತ ಅಂದ್ರೇನು? ಆತ ಆ ಸೃಷ್ಟಿ ಮಾಡದಿರೋ ಪದಾರ್ಥವೇ ಇಲ್ಲ ಅಂತ ಹೇಳಿ. ಆದರೆ ಒಂದು ಪ್ರಾಬ್ಲಮ್ ಇದೆ. ಆಕಾಶದ ದೇವರು ಸೃಷ್ಟಿ ಮಾಡ್ತಾನೋ ಇಲ್ಲೋ? ಆಕಾಶದ ದೇವರು ಸೃಷ್ಟಿ ಮಾಡ್ತಾನೋ ಇಲ್ಲೋ? ಸೃಷ್ಟಿ ಮಾಡೋದಿಲ್ಲ ಅಂದರೆ ಆಕಾಶ ಹುಟ್ಟಿಲ್ಲ ಅಂತ. ಇದು ಸರ್ವ ಸೃಷ್ಟಿಕರ್ತ ಅಲ್ಲ, ಎಕ್ಸೆಪ್ಟ್ ಆಕಾಶ ಅಂತ ಹೇಳಿಲ್ಲ. ಸರ್ವ ಸೃಷ್ಟಿಕರ್ತ ಹೊರಡ್ತಾರೆ. ಆಕಾಶ ಸೃಷ್ಟಿ ಇದೆ ಅಂತ ಹೇಳಿದರೆ ಸೃಷ್ಟಿ ಇಲ್ಲ ಆಕಾಶಕ್ಕೆ ಅಂತ ವೇದವಾಕ್ಯಗಳಿವೆ. ಆಕಾಶ ಸೃಷ್ಟಿ ಇಲ್ಲ ಅಂತ ವೇದವಾಕ್ಯಗಳಿವೆ. ಅಂದಮೇಲೆ ವಿರೋಧ ಬರಲಿಲ್ಲ. ಈಗ ಇನ್ನೊಂದು ರೀತಿ ವೇದವಾಕ್ಯಗಳಲ್ಲೇ ಆಕಾಶ ಸಂಭೂತ ಅಂತಲೂ ಇದೆ, ಅರ್ಥ ಆಕಾಶ ಹುಟ್ಟಿತು ಅಂತಲೂ ಇದೆ, ಆಕಾಶ ಹುಟ್ಟೋದಿಲ್ಲ ಅಂತಲೂ ಇದೆ. ಕಾಂಟ್ರಡಿಕ್ಷನ್. ಒಂದ್ಸರಿ ಹುಟ್ಟು ಅಂತಾರೆ, ಒಂದ್ಸರಿ ಹುಟ್ಟೋದಿಲ್ಲ ಅಂತಾರೆ. ಈ ರೀತಿ ಇರೋ ವೇದನ ಕಟ್ಟು ನಾವೇ ಮಾಡಬೇಕು? ಆದ್ರೆ ವೇದಗಳನ್ನೇ ಒಪ್ಪೋದಿಲ್ಲ ಅಂತ ಹೇಗೆ ಅನ್ನಬಾರದು? ಅದಕ್ಕೆ ಹೇಳ್ತಾರೆ ಸರಿಯಲ್ಲ. ಓಂ ನಾವಿಯತ್ ಅಶ್ರುತೇ ನಾವಿಯತ್ ಅನುಸ್ಪತ್ತಿ ಮತ್, ಆಕಾಶಕ್ಕೆ ಹುಟ್ಟಿದೆ, ಆಕಾಶಕ್ಕೆ ಹುಟ್ಟಿದೆ. ದೇವರು ದೇವರಿಗೆ ಸರ್ವಸೃಷ್ಟಿಕರ್ತತ್ವ ಬಂತಿ, ಆಕಾಶಕ್ಕೆ ಹುಟ್ಟಿದೆ, ಹುಟ್ಟಿಸಿದವರು ದೇವರು. ಓ ಅಷ್ಟಿದು ಓಂ ತಥಾ ಅಶ್ರುತೇ, ಆಕಾಶ ಹುಟ್ಟಿಲ್ಲ ಅಂತ ಮಾತಿಲ್ಲ. ಓಂ ಅಷ್ಟಿತು ಓಂ ಅಷ್ಟೇವಚ ಉತ್ಪತ್ತಿ ಶ್ರುತಿ, ಆಕಾಶ ಹುಟ್ಟಿದ ದೊಡ್ಡ ಆಧಾರ ಯಾವುದು? ಆತ್ಮನ ಆಕಾಶ ಸಂಭೂತ ಇತ್ಯಾದಿ. ಮತ್ತು ಆಕಾಶ ಹುಟ್ಟಿದೆ ಎಂದು ಒಪ್ಪಿಕೊಂಡಾಗ ಓಂ ಗೌಣಿ ಅಸಂಭವ ಓಂ ಪರಾಜಿಗುಲಾಯ ಆಕಾಶ ಶೂನ್ಯ ಅಲೌಕಿಕ ಇತ್ಯಾದಿ ಶ್ರುತಿ ಗೌಣಿ. ಮತ್ತೆ ಕೆಲವು ಕಡೆ ಆಕಾಶ ಹುಟ್ಟಿಲ್ಲ ಅಂತ ಹೇಳ್ತಾರೆ, ಅನಾದಿರ್ವಾಯ ಆಕಾಶ, ಈ ಆಕಾಶ ಅನಾದಿ ಹುಟ್ಟಿಲ್ಲ ಅಂತ ಅಲ್ಲಿ. ಇದು ವಾಕ್ಯನೇ, ಇದು ವೇದ ವಾಕ್ಯನೇ. ಅದು ಇದಕ್ಕೇನಾಗಿದೆ ಈಗ? ಶೂನ್ಯೋ ಅಲೌಕಿಕ, ಅದಕ್ಕೆ ಉತ್ತರ ಕೊಡಬೇಕೀಗ. ಅದಕ್ಕೆ ಹೇಳ್ತಾರೆ ಇದು ಏನಿದು ಗೌಣಿ, ಇದಕ್ಕೆ ಉಪಚಾರದ ಅರ್ಥ ಮಾಡೋದು. ಆಕಾಶ ಹುಟ್ಟಿಲ್ಲ ಅನ್ನೋ ಮಾತಿಗೆ ಸೆಕೆಂಡರಿ ಸೆನ್ಸ್ ಕೊಡೋದು, ಆಕಾಶ ಹುಟ್ಟಿದೆ ಅಂದರೆ ಪ್ರೈಮರಿ ಮೀನಿಂಗ್ ಕೊಡೋದು. ಆದ್ದರಿಂದ ಆಕಾಶ ಹುಟ್ಟಿದೆ, ಆಕಾಶ ಹುಟ್ಟಲು ದೇವರೇ ಆದ್ದರಿಂದಾಗಿಯೇ ಅವನೇ ಸರ್ವೋತ್ತಮ ಅಂತ. ಓಂ ಶಬ್ದಾಶ್ಚ ಅನ್ಯಥಾ ಉತ್ಪತ್ತಿ ಶಕ್ತಿ ಬಾಹುಲ್ಯ ಸಂಭವ. ಒಳ್ಳೆ ಯುಕ್ತಿ ಕೊಡ್ತಾರೆ. ಆಕಾಶಕ್ಕೆ ಹುಟ್ಟಿದೆ ಅಂದರೆ ಶ್ರುತಿಗಳ ಸಂಖ್ಯೆ ಬಹಳ, ಆಕಾಶ ಹುಟ್ಟಿಲ್ಲ ಅಂದರೆ ಶ್ರುತಿಗಳ ಸಂಖ್ಯೆ ಕಡಿಮೆ. ಸೊ ಮೆಜಾರಿಟಿ ಇದು ಅಪ್ಲೈ ಮಾಡಿದ್ರೆ ಏನು ಬರಬೇಕು ಈಗ? ಹುಟ್ಟಿದೆ ಅಂತಾಯ್ತು, ಹುಟ್ಟಿಲ್ಲ ಅಂತಾಯ್ತು, ಹುಟ್ಟಿದೆ ಅಂತಾಯ್ತು. ಓಂ ಶಬ್ದಾಶ್ಚಾವು. ಮತ್ತೆ ವೇದರು ಹಾಗೆ ಶಬ್ದ ಅಂತ ಬಂದರೆ ವೇದ ಅಂತ ಅರ್ಥ. ವೇದ ಸ್ಪಷ್ಟ ಹೇಳ್ತಾ ಇದೆ, ಅಥ ವಾತ್ಯಾನಿ ಪುರುಷಿ ಆತ್ಮ ಪುರುಷ ಪ್ರಕೃತಿ ಆತ್ಮ ಕಾಲ ಇವು ನಿತ್ಯ. ಅತ ಯಾನಿ ಅನಿತ್ಯಾನಿ ಪ್ರಾಣ ಶ್ರದ್ಧಾ ಭೂತಾನಿ ಭೌತಿಕಾನಿ. ಅಭೌತಿಕವಾದ ಪದಾರ್ಥಗಳೆಂದರೆ ಅನಿತ್ಯ ಪದಾರ್ಥಗಳು ಯಾವ್ಯಾವುದು ಅಂದರೆ ಪ್ರಾಣ ಶ್ರದ್ಧಾ ಭೂತಾನಿಗಳು ಭೌತಿಕಗಳು ಇವೆಲ್ಲ ಕೂಡ ಅನಿತ್ಯ. ಯಾನಿ ಹವ ಉತ್ಪತ್ತಿ ಮಂತಿ ತಾನೇ ಅನಿತ್ಯಾನಿ, ಯಾವುದು ಹುಟ್ಟಿದೆಯೋ ಅವೆಲ್ಲ ಅನಿತ್ಯ ಪದಾರ್ಥಗಳು. ಯಾನಿ ಹವ ಅನುತ್ಪತ್ತಿ ಮಂತಿ ತಾನೇ ನಿತ್ಯಾನಿ, ಯಾವುದು ಹುಟ್ಟಿಲ್ಲ ಅನಿತ್ಯ ಪದಾರ್ಥಗಳು. ನಹಿ ಏತಾನಿ ಕದಾಚನ ಉತ್ಪದ್ಯಂತೆ, ಎಂದು ಹುಟ್ಟೋದೇ ಇಲ್ಲ. ನಹಿ ಲೀಯಂತೆ ನಾಶನ ಹೊಂದೋದಿಲ್ಲ. ಯಾರ್ಯಾರು? ಪುರುಷ ಪ್ರಕೃತಿ ಆತ್ಮ ಕಾಲ. ಪುರುಷ ಪ್ರಕೃತಿ ಆತ್ಮ ಕಾಲ ಇದು ಎಂದು ಹುಟ್ಟೋದಿಲ್ಲ ಅನಾದಿ. ಅಥ ಏತಾನಿ ಉತ್ಪತ್ತಿ ಮಂತಿಕ ಅನುತ್ಪತ್ತಿ ಮಂತಿಕ, ಇನ್ನೂ ಕೆಲವಿವೆ ಹುಟ್ಟಂತೆ ಹುಟ್ಟೋದೂ ಇಲ್ಲ. ಯಾವ್ಯಾರು ಅಂದರೆ ಪ್ರಾಣ ಶ್ರದ್ಧಾ ಆಕಾಶ ಭಾಗಶೋಗಿ ಉತ್ಪತ್ತಿ ಅಂತ ಹೇಳಿ ಆಕಾಶ ಹುಟ್ಟಿದೆ ಸ್ಪಷ್ಟ ನಿರ್ವಚನೆ ಮಾಡಿರೋದ್ರಿಂದ ಆಕಾಶ ಹುಟ್ಟಿಲ್ಲ ಅನ್ನೋ ಮಾತು ಸರಿಯಲ್ಲ. ಹುಟ್ಟಿದೆ ಅಂತೇನೆ ಆಯಿತು, ದೇವರು ಸರ್ವ ಸೃಷ್ಟಿಕರ್ತನೇ ಆಗಿದ್ದಾನೆ. ಓಂ ಶಾಸ್ತ್ರ ಏಕಸ್ಯ ಪ್ರಭ ಶಬ್ದವತ್ ಯಾವ ಉತ್ಪತ್ತಿ ಮತ್ವಂ ಅನುತ್ಪತ್ತಿ ಮತ್ಪಂಚ ಗೌಣ ಮುಖ್ಯತ್ವ ಅಪೇಕ್ಷೆಯ ಬ್ರಹ್ಮ ಶಬ್ದ. ಈಗ ಒಂದೇ ಆಕಾಶಕ್ಕೆ ಉತ್ಪತ್ತಿ ಇದೆ ಉತ್ಪತ್ತಿ ಇಲ್ಲ ಏನು ಕಾಂಬಿನೇಷನ್ ಆಯ್ತಲ್ಲ? ಒಂದೇ ಆಕಾಶಕ್ಕೆ ಹುಟ್ಟಿದೆ ಹುಟ್ಟಿಲ್ಲ ಎರಡೊಂದು ಹ್ಯಾಕ್ ಸಾಧ್ಯ ಇಲ್ಲ. ಹುಟ್ಟಿದೆ ಇಲ್ಲಿ ಎಲ್ಲ ಹುಟ್ಟಿಲ್ಲ ಎರಡು ಇದೆ ಅಂತ ಹ್ಯಾಕಿರ್ತೇನೆ ಅಂದರೆ ಇಲ್ಲ ಹುಟ್ಟಿದೆ, ಆದರೆ ಅದು ವ್ಯವಸ್ಥೆ ಮಾಡಕ್ಕೆ ಬರುತ್ತೆ. ಯಥಾ ಬ್ರಹ್ಮಶಬ್ದ, ಬ್ರಹ್ಮಶಬ್ದವನ್ನು ನಾವು ಎಲ್ಲೆಲ್ಲಿ ಉಪಯೋಗಿಸ್ತೇವೆ? ಬ್ರಹ್ಮ ಅಂದರೆ ನಾರಾಯಣನೂ ಹೌದು, ಬ್ರಹ್ಮ ಅಂದರೆ ಬ್ರಹ್ಮದೇವರೂ ಹೌದು, ಜೀವನಿಗೂ ಬ್ರಹ್ಮಶಬ್ದ ವಾಚಸ್ತ ಇದೆ. ಆ ತರಹ ಇಲ್ಲಿ ಆಕಾಶ ಅಂತ ಹೇಳಿದ ತಕ್ಷಣ ಆಕಾಶ ಹುಟ್ಟಿದೆ. ಯಾವ ಆಕಾಶ ಹುಟ್ಟಿದೆ? ಭೂತಾಕಾಶ ಹುಟ್ಟಿದೆ. ಮತ್ತು ಪಂಚಭೂತಗಳ ಆಕಾಶ ಹುಟ್ಟೇ ಹುಟ್ಟುತ್ತೆ. ಆಮೇಲೆ ಯಾವ ಆಕಾಶ ಹುಟ್ಟಿದೆ ಅಲ್ಲ ಅಂತ ಆಕಾಶ ಹುಟ್ಟಿಲ್ಲ. ಆದ್ದರಿಂದ ಇವತ್ತು ಗೀತ ಅರ್ಥ ಮಾಡಕ್ಕೆ ಬರುತ್ತೆ. ಅಥಕಸ್ಮಾತ್ ಉಚ್ಯತೆ ಪರಂ ಬ್ರಹ್ಮ ಸುಖಿ ಬ್ರಹ್ಮ ಏಕ ಪರಮಾತ್ಮನ ಪರಬ್ರಹ್ಮನನ್ನು ಯಾರು ಬ್ರಹ್ಮ ಅಂತ ಕರೀತಾರೆ ಅವರು ಪೂರ್ಣ ತನ್ನ ಭಕ್ತರನ್ನು ಯಥಾಯೋಗ್ಯ ಪೂರ್ಣವನ್ನಾಗಿಯೂ ಮಾಡ್ತಾರೆ. ಅದಕ್ಕೆ ಬ್ರಹ್ಮಾಂಡ ದೇವರಿಗೆ इति श्रुतेः परे ब्रह्मणि मुख्योऽपि गौणत्वेन इत्यादिष्वपि वर्तते. ಈಗ ಪರಬ್ರಹ್ಮನಲ್ಲಿ ಮುಖ್ಯವಾಗಿ ಬ್ರಹ್ಮಶಬ್ದ ಉಪಯೋಗ ಮಾಡಿದ್ರು ಕೂಡ ಬ್ರಹ್ಮಾದಿಗಳಲ್ಲಿ ಹೇಗಿದೆ ಅದು ಸೆಕೆಂಡರಿ ಸೆನ್ಸಲ್ಲಿ ಬರುತ್ತೆ. ಅದೇ ತರಹ ಅತ ಇರುವ ಅಬ್ರಹ್ಮತ್ವಜ್ಞ ತೇಷ ಬ್ರಹ್ಮಶಬ್ದ ಎರಡು ರೀತಿಯಲ್ಲಿ ಕೊಡುತ್ತೆ. ಮುಖ್ಯ ಬ್ರಹ್ಮಶಬ್ದ ಮುಖ್ಯವಾಗಿ ದೇವರಲ್ಲೇ ಇದೆ, ಅಮುಖ್ಯವಾಗಿ ಬ್ರಹ್ಮಾದಿಗಳಲ್ಲೇ ಇದೆ. ಒಂದು ರೀತಿ ಅಲ್ಲ, ಅದು ನಿಜವಾದ ಬ್ರಹ್ಮ ಅಂದ್ರೆ ವಿಷ್ಣು ಇರುವುದು ಭ್ರಮರೇ ಅಲ್ಲ ಅಂತ ಇನ್ನೊಂದು ರೀತಿ ಅಲ್ಲ. ಬಟ್ ಇದು ವಿರೋಧ ಬರಲಿಕ್ಕೆ ಅವಕಾಶ ಇಲ್ಲ. ಏವ ವಸ್ತ್ರಾಪಿ ಅನುತ್ಪತ್ತಿಮ ಶಬ್ದ, ಅದೇ ಇಲ್ಲೂ ಕೂಡ ಅನುತ್ಪತ್ತಿಮತ್ ಆಕಾಶ ಇದೆ, ಉತ್ಪತ್ತಿಮತ್ ಆಕಾಶ ಇದೆ. ಉತ್ಪತ್ತಿಮತ್ ಆಕಾಶ ಅಂದರೆ ಭೂತಾಕಾಶ ಒಂದು, ಅನುತ್ಪತ್ತಿಮತ್ ಆಕಾಶ ಅಂದರೆ ಅವ್ಯಾಹೃತ ಆಕಾಶ. ವಿರೋಧ ಇಲ್ಲ, ಹುಟ್ಟಿರೋದು ಹೌದು, ಹುಟ್ಟಿಲ್ಲದೆ ಇರೋದು ಹೌದು. ಅದು ಮುಂದೆ ಬರುತ್ತೆ ಆ ವಿಷಯ. ಕೊಟ್ಕೊಳ್ಳೋದು ಏನು ವಿಷಯ ಆಯ್ತು? ಈಗ ನಿತ್ಯ ಅನಿತ್ಯ ಅಂತ ಹೇಳಿದ ಭಾಗ ಇದೆ, ಅದು ಅನಿತ್ಯದಲ್ಲಿ ಆಕಾಶ ಸೇರಿಕೊಂಡಿದೆ. ಅದಕ್ಕೋಸ್ಕರ ಸುತ್ತಿ ನಮಗೆ ಕೊಟ್ಪಡಿ ಅನಿತ್ಯ ಹೆಸರು ಬರ್ತಲ್ಲ. ಪ್ರಕೃತಿ ಆತ್ಮ ಕಾಲ ಐತಿ ಶಬ್ದ ಆಕಾಶ ಐತಿ ಭಾಗದಲ್ಲಿ ಉತ್ಪದ್ಯಂತೆ. ಆ ಪಾಯಿಂಟ್ ನಮ್ಗೆ ಇಂಪಾರ್ಟೆಂಟ್ ಕೊಟೇಶನ್ನೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು? ಆಕಾಶ ಸುತ್ತಿದೆ ಅನ್ನೋ ಮಾತ್ರ ಮುಖ್ಯ ಬೇಕಾಗಿದೆ. ಆದ್ದರಿಂದ ಹೆಚ್ಚು ಶ್ರುತಿಗಳು ಆಕಾಶಕ್ಕೆ ಹುಟ್ಟಿದೆ ಅಂತ ಹೇಳಿ, ಕೆಲವೇ ಶ್ರುತಿಗಳು ಹುಟ್ಟಿಲ್ಲ ಅಂತ ಹೇಳ್ತಾ ಇದೆ. ಆದ್ರೆ ಶ್ರುತಿ ಭಾಗದೇ ಇರೋದು ಯಾವುದಕ್ಕೋಸ್ಕರ? ಹುಟ್ಟಿದೆ ಅನ್ನೋದು. ಆಕಾಶ ಹುಟ್ಟಿದೆ ಅಂದಮೇಲೆ ಭಗವಂತ ಆಕಾಶಕ್ಕೂ ಸೃಷ್ಟಿಕರ್ತನಾಗಿರೋದ್ರಿಂದ ಸರ್ವ ಸೃಷ್ಟಿಕರ್ತ ಜನ್ಮಾಧ್ಯತೆಯ ಸಹ ಅನ್ನೋದಕ್ಕೆ ವಿರೋಧ ಇಲ್ಲ ಅಂತ. ಓಂ ಪ್ರತಿಜ್ಞಾ ಹಾನಿ ಬ್ರಹ್ಮಣೋ ಅನ್ಯಶ್ಚ ನಿತ್ಯತ್ವೇ ಇದಂ ಸರ್ವಮಸೃಜತ ಇತ್ಯಾದಿ ಪ್ರತಿಜ್ಞಾ ಹಾನಿ. ಪರಮಾತ್ಮ ಎಲ್ಲವನ್ನೂ ಸೃಷ್ಟಿ ಮಾಡಿದ್ದಾನೆ ಅಂತ ವೇದ ಹೇಳುತ್ತಿದೆ. ದೇರ್ಬೋದು ಆಕಾಶಕ್ಕೆ ಹಿರಿಯ ಹಿಡಿಯ ಅಂತ ಕೇಳೋದಕ್ಕೆ ಹೋಗಬಾರ್ದು. ಬ್ರಹ್ಮನಂದ ಬಿಟ್ಟು ಎಲ್ಲದಕ್ಕೂ ಇದೆ, ಹುಟ್ಟಿದ್ದೆ ಎಂದು ಜನರಲ್ ಆಗಿ ಪರಮಾತ್ಮ ಎಲ್ಲವನ್ನೂ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ ಮೇಲೆ ಆಕಾಶಕ್ಕೆ ಹಿರಿಯ ಅಂತ ಮತ್ತೆ ಕೇಳಾಗಿಲ್ಲ, ಇದ್ದೇ ಇದೆ ಸೃಷ್ಟಿ ಅಂತ ಅರ್ಥ. ಅದು ಪ್ರತಿಜ್ಞೆ ಆಗಿ ಇದ್ರಲ್ಲಿ ಏನು ಶಬ್ದ ಮಾಡಿ ಶುರು ಮಾಡಿದ ಹೇಳೋದಕ್ಕೋಸ್ಕರ ತಪ್ಪು ಅಂತ ಆಗ್ತಾ ಇದೆ. ವೇಗಗಳು ಅವೆಲ್ಲ ಹೇಳ್ತಾರೆ. ಈಗ ಏನು ಅವರು ಕೂಡ ಕಾರಣ ಇಲ್ಲ, ಅದಕ್ಕೊಂದು ಪ್ರಶ್ನೆ ಹಾಕ್ತಾರೆ. ಈ ಮೂರನೇ ಆಗಿ ಪಾಠ ಬರ್ತದೆ ಅದಕ್ಕೋಸ್ಕರ ಏನೇನು ಕೇಳ್ತೀರಾ ಅದು ಎಲ್ಲ ಉತ್ತರ. ಮತ್ತೆ ನೀವು ಕೇಳದಿರೋದನ್ನೇ ಕೇಳ್ತಾರೆ, ಎಷ್ಟು ನೀವು ಕೇಳೋದು ಸಾಧ್ಯ ಇಲ್ಲ, ಅದಿಷ್ಟು ಕೇಳಿ ಉತ್ತರ ಕೊಡ್ತೀರಾ? ಈ ಪಾದ ಮುಂದೆ ನಮ್ಮ ಪ್ರಶ್ನೆ ಇದಕ್ಕೆ ಸರಿ ಅಂದ್ರೆ ಇಲ್ಲಿ ಫಸ್ಟು ತಗೊಳ್ಬೇಕಂತ ನಿಮ್ಮ ಪ್ರಶ್ನೆ ಹೀಗಿರೋದು. ಇದು ಸಿಂಪಲ್ ಆಗಿ ಆರಿಸಿ ಪ್ರಶ್ನೆ ಕೇಳಿದ್ರೆ ಯಾವ ಪ್ರಶ್ನೆ ಅಂತ ಕೇಳಿದ್ರೆ ನೀವೇನು ಹೇಳಿದ್ರಿ? ಅವ್ಯಾಕೃತ ಆಕಾಶಕ್ಕೆ ಹುಟ್ಟಿಲ್ಲ, ಈ ಭೂತಾಕಾಶಕ್ಕೆ ಹುಟ್ಟಿದೆ. ಆದ್ರಿಂದ ಹುಟ್ಟಿದೆ ಅಂತಕ್ಕಂಥ ಶ್ರುತಿ ಎಲ್ಲೆಲ್ಲಿ ಆಕಾಶಕ್ಕೆ ಬರುತ್ತೋ ಅದು ಭೂತಾಕಾಶ ಸಂಬಂಧಪಟ್ಟಿದ್ದು, ಹುಟ್ಟಿಲ್ಲ ಅಂತಕ್ಕಂಥ ಶ್ರುತಿ ಯಾವುದಿದೆಯೋ ಅದು ಅವ್ಯಾಕೃತ ಸಂಬಂಧಪಟ್ಟಿದ್ದು ಮತ್ತು ವ್ಯವಸ್ಥೆ ಆಯಿತು. ಬಟ್ ಮೇನ್ ಪ್ರಾಬ್ಲಮ್ ಉಳ್ಕೊಂಡಿದೆ. ಮೇನ್ ಪ್ರಾಬ್ಲಮ್ ಯಾವುದೀಗ? ಅವ್ಯಾಕೃತ ಆಕಾಶ ಸೃಷ್ಟಿ ಸೃಷ್ಟಿ ಇಲ್ಲ ಅಂದರೆ ಅದು ದೇವ್ರು ಮಾಡಿಲ್ಲ ಅಂತ ಆಯ್ತಲ್ಲ. ಕರೆಕ್ಟ್. ಆ ಮಟ್ಟಿಗೆ ದೇವ್ರು ಏನಾದಾಗಾಯ್ತು? ಏನಾದಾಗ ಸೃಷ್ಟಿ ಮಾಡಿಲ್ಲ ಅಂತ ಆಯ್ತು, ಸರ್ವ ಸೃಷ್ಟಿ ಇಲ್ಲ ಅಂತ ಆಯ್ತಲ್ಲ. ಅದಕ್ಕೆ ಉತ್ತರ ಕೊಡ್ತಾರೆ ಅಲ್ಲಿ, ಗೊತ್ತಾಯ್ತಾ? ಏನು ಫುಲ್ಲರ್ ಅಬ್ಸರ್ವ್ ಮಾಡಿದ್ರೆ ಅಲ್ಲೇ ಕಡೆ ಆಕಾಶ ಗುತ್ತಿದೆ ಗುತ್ತಿದೆ ಏನೋ ಗಲಾಟೆ ಮಾಡಿಕೊಂಡು ಮೇಲಿಟ್ಟು ಡೈವರ್ಟ್ ಮಾಡಿದಾಗಾಯ್ತಲ್ಲ ಅಂದರೆ ಡೈವರ್ಟ್ ಮಾಡಿಲ್ಲ. ಆಕಾಶಗಳು ಎರಡು ಹೊತ್ತು ಬರ್ತಾ ಮಾಡಿ ಆಕಾಶಕ್ಕೆ ಎರಡು ಎರಡು ಆಕಾಶಗಳಿದೆ. ಭೂತಾಕಾಶ ಗುತ್ತಿ ಇದ್ದೇ ಇದೆ, ದೇವರು ವರ್ಷೆ ಮಾಡ್ತಾರೆ, ಯೋಚನೆ ಇಲ್ಲ. ಅವ್ಯಾಕೃತ ಆಕಾಶಕ್ಕಿಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಅದಲ್ಲ ಅಂತ ಮುಂದೆ ಹೇಳ್ತಾರೆ. ಅದು ಉತ್ತರ ಗೊತ್ತಾಗುತ್ತೆ. ಸದೇ ಇವತ್ತು ಆತ್ಮಾವಾಯಿ ನಮಗೆ ಆಕಾಶ ಜಾತಿ ಸರ್ವಸ್ಮ ಅತಿರೇಕ ಆಕಾಶ ಅನ್ನೋದು ಸರ್ವ ಸರ್ವದಲ್ಲೂ ಸೇರ್ಕೊಂಡ್ಬಿಟ್ಟಿರೋದ್ರಿಂದಾಗಿನೇ ಅವ್ಯತಿರೇಕ ಸರ್ವವನ್ನು ಸೇರಿಕೊಂಡಿದೆ ಬಿಟ್ಟಿಲ್ಲ. ಆದ್ದರಿಂದ ಆಕಾಶಕ್ಕೆ ಹುಟ್ಟಿದೆ ಅಂತ ಒಪ್ಕೊಳ್ಳೇಬೇಕು ನಾವು. ಆತ್ಮಾವಾಯಿ ನಮೇಕ ಇವ ಅಗ್ರೆ ಆಸಿ ಸದೇವ ಸೌಮ್ಯ ಇದಮಗ್ರೆ ಆಸಿ ಏಕಮೇವಾ ದ್ವಿತೀಯಂ ಇದಂ ವಾ ಅಗ್ರೇ ನೈವ ಕಿಂಚನಾಸಿ ಇತ್ಯಾದಿ ಸಿದ್ಧ. ಎಲ್ಲ ಸ್ಥಿತಿಗಳು ಕೂಡ ಪರಮಾತ್ಮನ ಹೊರತು ಬೇರೆ ಯಾವುದೂ ಇರಲಿಲ್ಲ ಅನ್ನೋದನ್ನು ಹೇಳಿದ ಮೇಲೆ ಅವೆಲ್ಲವೂ ಕೂಡ ಹುಟ್ಟಿದೆ ಅಂತಲೇ ಅರ್ಥ. ಅವ್ಯಾಕೃತಾಕಾಶಕ್ಕೂ ಹುಟ್ಟಿದೆ, ಭೂತಾಕಾಶಕ್ಕೂ ಭೂತಾಕಾಶಕ್ಕೆ ಹುಟ್ಟಿದೆ ಅಂತ ವೇದ ಒಪ್ಕೊಂಡಾಯ್ತು. ಈಗಾಗಲೇ ಅವ್ಯಾಕೃತ ಆಕಾಶಕ್ಕೆ ಹುಟ್ಟಿದೆ ಹೇಗೆ ಅಂತ ತೋರಿಸ್ತೇವೆ ಅಂತ. ಓಂ ಯಾವತ್ತಿಕಾನಂದ ವಿಭಾಗೋ ಭಕ್ತತ್ವಾಚ್ಯ ವಿಕಾರಿತ್ವಂ ಯುಕ್ತ ವಿಕಾರಿನೈವ ಹಿ ಭಕ್ತಾಲೋಕೇ ಸತ್ಯಂತೆ. ಯಾವುದು ವಿಭಾಗ ಮಾಡಲಿಕ್ಕೆ ಬರುತ್ತೆ ಅದೇನಂತ ಅರ್ಥ? ವಿಕಾರಿ ಅಂತ. ಯಾವುದು ವಿಕಾರಿಯೋ ಅದು ಕೊಟ್ಟಿದೆ ಅಂತ. ಯಾವುದು ವಿಭಾಗ ಮಾಡಕ್ಕೆ ಬರುತ್ತೆ ಅದಕ್ಕೆ ಕೊಟ್ಟಿದೆ ತೊಕೊಳ್ಳೇಬೇಕು. ಆ ದೃಷ್ಟಿಯಿಂದ ಕೂಡ ಯಾವುದಕ್ಕೆ ಕೊಟ್ಟಿದೆ, ಅವ್ಯಾಸ ಕಾಟಾಕ್ಯಕ್ಕೂ ಕೂಡ ಹುಟ್ಟಿದೆ, ಭೂತಾಕಾಶಿ ಪಾತ್ರ ಹುಟ್ಟೇ ಇದೆ ಅಂತ ಯೋಚನೆ ಇದೆ. ಇದು ಏಕೋ ವಿವತ್ತ ಪರಮಃ ವಿತುರುಚ್ಯತೆ ಋತುತಿ ಪುರುಷ ಕಾಲ ವಿಭಾಗ. ಪ್ರಕೃತಿ ಪುರುಷ ಕಾಲ ದೇವರು ನಾಲ್ಕು ನಿತ್ಯ ಅಂತ ಹೇಳಿ, ನಾಲ್ಕು ನಿತ್ಯಗಳನ್ನು ಕೂಡ ವಿಷ್ಣುವಿನಂತೆ ನಿತ್ಯ ಉಳಿದು ಗುರುಗಳಲ್ಲ. ಪ್ರಕೃತಿ ಪುರುಷ ಕಾಲ ಇವೆಲ್ಲವೂ ನಿತ್ಯವಾದರೂ ಕೂಡ ಮುಂದೆ ವಿಭಾಗ ಇರ್ತಾರೆ. ಭೂತಕಾಲ ಮುಂದಿನ ಕಾಲ ಹಿಂದಿನ ಕಾಲ ಅಂತ ಹೇಳೋದ್ರಿಂದ ವಿಕಾರ ಅಂತ ಕರೆದವರು. ಅವಕ್ಕೆಲ್ಲ ಏನಿದೆ ಹುಟ್ಟಿದೆ. ಚತುರ್ಥಸ್ತು ಮಹಾನ್ ಪ್ರೋಕ್ತ ಪಂಚಮ ಅಹಂಕೃತಿರ್ಮತ. ನಾಲ್ಕನೇದು ಮಹತ್ತತ್ವ, ಐದನೇದು ಅಹಂಕಾರ ತತ್ವ. ಅದೇ ವಿಭಾಗ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದಾರೆ. ತದ್ವಿಭಾಗೇನ ಜಾಯಂತೆ ಆಕಾಶಾದ್ಯಾ ಪೃಥಕ್ ಪೃಥಕ್. ಆಕಾಶಾದಿಗಳೆಲ್ಲ ಅದರ ವಿಭಾಗವಾಗಿ ಅಲ್ಲಿ ಬರ್ತಾ ಇದೆ. ಅದರಿಂದ ಅವಕ್ಕೂ ಏನಿದೆ, ಎಲ್ಲರೂ ಹುಟ್ಟಿದೆ. ಯೋ ವಿಭಾಗಿ ವಿಕಾರಸ್ಥ ವಿಕಾರ ಪರೋಧರಿಗೆ. ಯಾವ ವಿಭಾಗ ಹೊಂದಿದೆಯೋ ವಿಕಾರ ಹೊಂದಬೇಕು. ವಿಕಾರ ಹೊಂದೇ ಇರತಕ್ಕಂಥ ಒಂದೇ ಒಂದು ವಸ್ತು ಅಂದರೆ ದೇವರೊಬ್ಬನೇ. ಅವಿಭಾಗ ಪರಾನಂದೋ ನಿತ್ಯ ಗುಣಾತ್ಮಕ ವಿಭಾಗಿಯೋರಿ ಅಲ್ಪಶಕ್ತಿ ಜನಾರ್ದನೆ ಸಂಹಿತಾಯ. ಅಂದರೆ ವಿಭಾಗ ಎಲ್ಲಿ ಬರುತ್ತೋ ಶಕ್ತಿ ಕಡಿಮೆ ಅಂತ. ವಿಭಾಗ ಎಲ್ಲಿಲ್ಲೋ ಅಲ್ಲಿ ಪೂರ್ಣ ಶಕ್ತಿ ಅಂತ. ಎಂಬೋರ್ ಪೂರ್ಣ ಶಕ್ತಿ ಇರೋದು ಯಾರಿಗೆ, ವಿಷ್ಣು ಒಬ್ಬನಿಗೇನೆ. ಉಳಿದೋರಿಯಾಗ ಪೂರ್ಣ ಶಕ್ತಿ ಇಲ್ಲ, ಒಂದಲ್ಲ ಒಂದು ರೀತಿಯ ಹುಟ್ಟಿದೆ ಅಂತ ಹೇಳ್ತಾರೆ. ಏನು ಆಯ್ತು ಮುಂದೆ ಹೇಳಿದ್ದೆ ಆ ಪ್ರಶ್ನೆ ಕೇಳಿದ್ದೆ. ಈಗ ಮುಂದೆ ಹೇಳಿ ಬರುತ್ತೆ ಅಂತ ಹೇಳಿದ್ದೆ ನನಗೆ, ಪ್ರಶ್ನೆ ಬರುತ್ತೆ ಅದಕ್ಕೆಲ್ಲ. ಆಮ್ ಇನ್ನೊಂದು ಪ್ರಶ್ನೆ ಯಾವುದು, ಅದು ಎಂತ ಹೇಳ್ತಾರೆ ಅದಕ್ಕೆ ಇವತ್ತು ಬೇಡ. ಮತ್ತೆ ನೀವೇನು
ಕೇಳಿರಲಿಲ್ಲ
ಕಬ್ಬಿಣ ಸೃಷ್ಟಿ ಮಾಡಿಲ್ಲ, ಫ್ಯಾಬ್ರಿಕೇಟ್ ಕಬ್ಬಿಣ ಸೃಷ್ಟಿ ಮಾಡಿಲ್ಲ. ಈ ಶೇಪ್ ತಂದುಕೊಟ್ಟಿದ್ದಾರೆ ಅದು ಹುಟ್ಟದು. ಕಾರ್ಪೆಂಟರ್ ವಿದ್ಯುತ್ ಸೃಷ್ಟಿ ಮಾಡಿಲ್ಲ, ಮತ್ತೆ ಹಲಗೆ ಸೃಷ್ಟಿ ಮಾಡಿಲ್ಲ, ಬೂಟ್ ಸೃಷ್ಟಿ ಮಾಡಿಲ್ಲ, ಶೇಪ್ ತಂದುಕೊಟ್ಟಿದ್ದಾರೆ. ಕಾರ್ಪೆಂಟರ್ ಅಂದ್ರೆ ಏನು, ದೇವ್ರ ಸೃಷ್ಟಿ ಅಂದ್ರೆ ಅಷ್ಟೇ. ದೇವ್ರ ಸೃಷ್ಟಿ ಮಾಡೋದು ಇಲ್ಲದ ಸೃಷ್ಟಿ ಮಾಡ್ತೀನಿ ಆಗಿದ್ದಾರೆ. ಇಲ್ಲದ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ್ರೆ ಸೃಷ್ಟಿ ಅಲ್ಲೇ ಅಲ್ಲ, ಅದು ಮ್ಯಾಜಿಕ್. ದೇವರನ್ನು ಮಾಡಬಹುದೇ ಇರೋದು ಶೇಪ್ ಕೊಡೋದಕ್ಕೆ ಸೃಷ್ಟಿ ಅಂತ ಕರೆಯದೆ ಹೊರತು ಇಲ್ಲದ ಸೃಷ್ಟಿ ಮಾಡೋದು ಸೃಷ್ಟಿ ಅಂತ ಅರ್ಥ ಇಲ್ಲೇ ಇಲ್ಲ. ಬಾಕ್ ಸೃಷ್ಟಿ ಅಲ್ಲ, ಜೀವರಿಗೆ ದೇಹ ಅಧಿಷ್ಠಾನ ಅಲ್ಲ. ಇಲ್ಲದ ದೇಹನೇ ಭಗವಂತ ನಮಗೆ ತಂದ್ಕೊಟ್ಟಿದ್ದಾರೆ. ಮಣ್ಣಿದೆ, ಗಡಿಗೆ ಇಲ್ಲ. ಮಣ್ಣಿಂದ ಗಡಿಗೆ ಮಾಡ್ತಾನೆ ಕುಂಬಾರ ಅಂತ ಹೋಗ್ತಾನೆ. ಮಣ್ಣಿರಬಹುದು, ಆ ಕ್ಷೇತ್ರದಿದ್ದಾರ ಕುಂಬಾರ. ಅದೇ ಜೀವ ಇದ್ದಾನೆ, ಜೀವ ಇದ್ದಾನೆ. ಆ ಜೀವನಿಗೆ ದೇಹ ಕೊಟ್ಟಿದ್ದಾರೆ ಈ ದೇಹನ ಇವರೆ. ಹಾಗಿದ್ರೆ ನಾವೇ ದೇಹ ಅಂತ ಹುಡುಕಬೇಡ ನಾನು. ಅದರಿಂದ ಸೃಷ್ಟಿ ಅದೇ ಸೃಷ್ಟಿಕರ್ತ ಅಂತ. ಸೃಷ್ಟಿಕರ್ತ ಅಂದ್ರೆ ಅಷ್ಟೇ ಬಟ್ಟೆ ಕೊಡ್ತೀರಿ, ಬೇರೆ ಹೋಗಿ ಕೊಡ್ತಾನೆ. ಬಟ್ಟೆನೂ ಕೊಡೋದಿಲ್ಲ, ಹಾಗೆ ಹೋಗಿ ಕೊಡೋದು ಕೇಳಿದ್ರೆ ಬಟ್ಟೆ ನಾನು ಕೊಡೋದ್ರೆ ನೀನು ತರಬೇಡ, ಶರ್ಟ್ ರೆಡಿ ಇರ್ಬೇಕು ನಾಳೆಗೆ. ನಿಮ್ಮ ಉಚ್ಚಾರದಲ್ಲಿ ರೆಡಿ ಮಾಡ್ಕೊಂಡಿರ್ತಾನೆ. ಹೆಂಗೆ ಸಾಧ್ಯ ಆಗುತ್ತೆ ಕೇಳಿದ್ರೆ ಬಾಬಾಗಳು ಹೇಳ್ತಾರೆ ಅಂತ. ಅದು ಸಾಧ್ಯ ಇಲ್ಲ, ಅದು ಸೈನ್ಸ್ ಇದೆ. ದೇವರೆಂದು ಕೂಡ ಅನ್ಸೈಂಟಿಫಿಕಾಗಿ ಮಾಡೋದಿಲ್ಲ. ದೇವರ ಸೃಷ್ಟಿ ಅರ್ಥನೇ ಅದು. ಅನಾದಿ ಆಕಾಶವೂ ಅನಾದಿ, ಜೀವನೂ ಅನಾದಿ, ಪ್ರಕೃತಿಯೂ ಅನಾದಿ, ಪ್ರಕೃತಿ ಜನರಾಗಿದ್ದು. ಹಾಗೆ ಅಡಿಗೆ ನೃತ್ಯ ಕೊಡುತ್ತೆ ಆಗಿದೆ. ಅಕ್ಕಿ ಬೇಳೆ ನೀರು ಎಲ್ಲ ಕೊಟ್ಟು ಮತ್ತೆ ದುಡ್ಡು ಕೊಡ್ತೀವಿ ಅದಕ್ಕೆ ಪಾಕ ಮಾಡಿಕೊಡ್ತೀವಿ. ಅದೇ ಅಡಿಗೆ ಅಡಿಗೆ ಅಂದರೆ ಹಾಗೆ ಅಕ್ಕಿಯನ್ನು ಬೇಯಿಸಿದ್ರೆ ಅಡಿಗೆ ಹೇಗಾಗುತ್ತೋ ಜೀವನಿಗೆ ದೇಹ ಕೊಡೋದಕ್ಕೆ ಸೃಷ್ಟಿ ಅಂತ ಹೇಳಿದ್ದ. ದೇವರು ಕೊಟ್ಟಿದ್ದಾನೆ ಅದನ್ನ, ಮತ್ತೆ ಯೋಚನೆ ಇಲ್ಲ. ದೇವರು ಸೃಷ್ಟಿ ಮಾಡೇ ಮಾಡ್ತಾನೆ. ಇದೆ ಯಾರು ಮಾಡೋದೇ ದೇವರಿಗೆ ಶಕ್ತಿ ಇರೋ ದೇವ್ ಬೆಕ್ಕಾ ಶಕ್ತಿ ಇದೆ ಅದೆಲ್ಲ ಮಾಡಬೇಕು. ದೇವರು ಜಗತ್ತನ್ನು ಸುರುಳು ಮಾಡಬೇಕಾಗ ಎಲ್ಲ ಕಷ್ಟ ಮಾಡಬೇಕು. ದೇವ್ರು ಮಾಡೋದಿಲ್ಲ ಆ ರೀತಿ ಮಾಡಿದ್ದಾರೆ. ದೇವ್ರು ಮಾಡ್ಕೊಂತ ಬದುಕಿದ್ದೇವೆ ಅಷ್ಟೇ. ದೇವರೇ ಆರಾಧನೆ ಯಾವ ಬೀಸ್ ಮಾಡೋದು ದೇವರ ಶಕ್ತಿ ಇದೆ ದೇವರಿಗೆ ಮಾಡೋದಿಲ್ಲ. ಸೃಷ್ಟಿ ಮಾಡೋ ಶಕ್ತಿನೂ ಇದೆ, ಸ್ವರೂಪ ಇಲ್ಲದೆ ಹೋದ್ರು ಕೂಡ ದೇವರ ಮಾಡೋದಿಲ್ಲ. ನಾಶ ಮಾಡೋ ಶಕ್ತಿ ಇದೆ ಅದನ್ನು ಮಾಡೋದಿಲ್ಲ. ಅದರಿಂದ ದೇವರು ಶಕ್ತಿ ಇದು ಸೈಸು ದೇವರಿಗೆ ಹೊಂದಾಣಿಕೆ ಬರ್ತಾರೆ. ಇದನ್ನು ಹೊಂದಾಣಿಕೆ ಬರ್ತಿರಲಿ. ಇದು ನಮಗೆ ಎಲ್ಲರೂ ಹೇಳಕ್ಕೆ ಬರಲಿಲ್ಲ ಅಂತ ಗೊತ್ತಾಯ್ತಾ. ದೇವರಿಗೆ ಇದೆಯೋ ಇಲ್ಲ ಅಂತ ಕೇಳಿದ್ರೆ ಇದೆ ಅಂದ್ಬಿಟ್ರೆ ಮಾಡಿ ಅಂತಾರೆ. ಇಲ್ಲ ಅಂದ್ರೆ ದೇವ್ರು ಬೀಕ್ ಅಂತಾಗುತ್ತೆ. ಉತ್ತರ ಕೊಡಕ್ಕೆ ಬರಲಿಲ್ಲ ಅಂತ ನಾವು ಹೇಳ್ತೇವೆ. ದೇವ್ರಿಗೆ ಮಾಡಕ್ಕೆ ಬರುತ್ತೆ, ಬಟ್ ಆ ದೇವರು ಏನ್ ಮಾಡ್ತಾನೆ, ಈ ನಿಯಮವನ್ನು ಪಾಲನೆ ಮಾಡ್ತಾನೆ. ನಮ್ಮ ಇಚ್ಛೆ ಇಲ್ಲ, ಆದ್ರಿಂದ ಹೇಗೆ ಮಾಡೋದಿಲ್ಲ. சிம்பிள் ஆகும். அது சத்திய சங்கல்பத்தோ விட்டோம் நான் காசு தெரியுது. சத்திய சங்கல்ப ஏகோ வரையோ வச்சு தேவ சத்திய சங்கல்பம் இதனை ப்ரொடெக்ட் மாட்டேனே சங்கல்பம் மாட்டேன் நோ ப்ராப்ளம் இல்ல.
ಮಕ್ಕಳೇನು ಕಷ್ಟ ಮಾಡ್ತಾರೆ, ನಮಗೆ ಅಪ್ಪ ಅಮ್ಮ, ಅವರಿಗೆ ಅಪ್ಪ ಅಮ್ಮ, ಅವರಿಗೆ ಅಪ್ಪ ಅಮ್ಮ,
ಅದೇ ದೇವರು ಅಂತಿರ್ತಾರೆ. ತಕ್ಕ ಮಕ್ಕ ಏನ್ ಮಾಡ್ತಾರೆ, ಹೇಗೆ ಅಪ್ಪ ಅಮ್ಮ ಯಾರು ಅಂತಿರ್ತಾರೆ ಬಿಡಿ, ಹೋಗ್ತಾನೆ ಅದು ಉತ್ತರ ಗೊತ್ತಿಂದ ಹೊಡೆದ್ಬಿಡ್ತಾರೆ, ಪಟ್ಟ ಹೊಡೆದ್ಬಿಡ್ತಾರೆ ಮುಂದೆ. ಅರ್ಥ ಆಯ್ತಾ? ಹೊಡಿಬಾರ್ದು ಹೇಳ್ತಾರೆ, ದೇವರು ಗೊತ್ತಿಲ್ಲ ಅದಕ್ಕೆ ದೇವರು ಅಂತ ಕರೀತಾರೆ. ಗೊತ್ತಿಲ್ಲವರು ದೇವರು ಅಸಂಭವತ್ತು ತಥಾ ಅನುಪಪತ್ತೇ, ದೇವರಿಗೆ ಉತ್ತಮ ಅರ್ಥ ಇಲ್ಲದ ಮಾತು ಗೊತ್ತಿಲ್ಲ. ಯಾವುದು ತಮಾಷೆ ನಿಂದ ಅಗತ್ಯ ಅಂದ್ರೆ ಗೊತ್ತಿಲ್ಲ ಅಂತ ತೋರ್ತಾ ಯಾವ್ದು ಇಲ್ಲ ಅಂತ ನೀನು ಹುಟ್ಟು ಬಂದಿಲ್ಲ ಅಂತ. ನನಗೆ ತಂದೆ ನೀನು, ನಿನಗಾವ ತಂದೆ ಯೋಗಿಕ, ನನಗೆ ತಾಯಿ ಎಷ್ಟು ನಿನಗಾವ ತಾಯಿ ಯೋಗಿಕ, ಅವೆಲ್ಲ ದೇವರು ದೊಡ್ಡವರು ಸ್ವಲ್ಪ ನಿಂದ ಅಗತ್ಯ ಅಂತ ಕರೀತಾರೆ. ಇಲ್ಲ ಅಂತ ಇವಾಗ ನೋಡಿ, ಇವಾಗ ಬುದ್ಧಿಯಿಂದ ತೋರಿಸಿ ಬುದ್ಧಿ ತನದ ಬೆಳೆದು ಬಂದಿದೆ ಕೇಳಿದೆ. ಹೌದಾ? ಅದು ಹೊಗಳೋದು ಬೈಯೋದಲ್ಲ, ಗೊತ್ತಾಯ್ತಾ? ಹೊಗಳೋದು ಅಂತ ನೋಡೋದು ಬೈದಾಗ ಕಂಬದ ಮಗನಿಂದ ದರ್ಶನ ದೇವರಿಗೆ ಕಂಬದ ಮಗನೇ ಸಂಭಾಗ ಅಸದ್ವಾಯ್ರೆ ತಥೋ ವೈ ತದ ಜಾಯತ ಸದಜಾಯತೃತಿಭ್ಯೋಪಿ ಉತ್ಪತ್ತಿ ಅಸತ್ತು ಮೊದಲೇ ಸತ್ ಆಮೇಲೆ ದತ್ತಂದ್ರೆ ಬ್ರಹ್ಮ ಅಂತ ನೀವು ಹೇಳ್ತೀರಿ ಪರಮಾತ್ಮ, ಅವರಿಗೂ ಹುಟ್ಟಿರಿ ಅಂತ ಕೇಳಿದರೆ ಹೇಳಬಾರ್ದು. ಅನುತ್ಪತ್ತಿರೇವ ಸತಃ ಪರಮಾತ್ಮ ಎಂದೂ ಹುಟ್ಟಿಲ್ಲ. ದುಶಬ್ದೇನ ಮುಕ್ತ ವ್ಯವಸ್ಥಾ ಅಪಾದಿ ಎಂದೂ ಅಂತ ಹೇಳಿದ್ರಿಂದ ಇದೆಲ್ಲವುಗಳ ಕೇಸೆ ಬೇರೆ, ದೇವರ ಕೇಸೆ ಬೇರೆ. ಲಕ್ಷ್ಮೀದೇವಿ ಹುಟ್ಟಿಲ್ಲ ಅಂತ ಕೇಳಿದ್ರೆ ಲಕ್ಷ್ಮೀದೇವಿ ಹುಟ್ಟಿದೆ ಒಂಥರ ಹುಟ್ಟಿದೆ, ಮಾಯ ಅಜಯ ಕೃತಿ ಜಾತಿ ರೂಪಾಯಿ ಹುಡ್ತಾರೆ. ಆ ಹುಟ್ಟಿನಲ್ಲೂ ಕೂಡ ವಿಶೇಷ ಇದೆ, ಹುಡುಗರ ಹುಟ್ಟಲ್ಲ.
ಹಲೋ
ಸರ್ವಪೂಜ್ಯರುಗಳಾದಂತಹ ಶ್ರೀಪಾದಗಳವರ ಚರಣ ಸನ್ನಿಧಾನದಲ್ಲಿ ಸತ್ಕಾರ ನಮಸ್ಕಾರಕ್ಕೆ ಈ ಮೂರನೇ ಪಾದ ಎರಡನೇ ಕಾರ್ಯದ ಮೂರನೇ ಪಾದದ ಕಾಂಡ್ಯವನ್ನ ಯಥಾವತ್ತಿ ಮುಂದುವರಿಸ್ತಾ ಇದ್ದೇನೆ. ಪ್ರಸಕ್ತಿ ಏನಂತೀಗ ಮೂರನೇ ಪಾದದಲ್ಲಿ ಪರಸ್ಪರ ಶ್ರುತಿ ವಿರೋಧ ಪರಿಹಾರ ಮಾಡ್ತಾ ಇದೆ. ಶ್ರುತಿಯಲ್ಲಿ ಬಂತು ಆಕಾಶಕ್ಕೆ ಹುಟ್ಟಿದೆ ಹುಟ್ಟಿಲ್ಲ ಅಂತ ಬಂತು. ಅದೇ ರೀತಿಯಲ್ಲಿ ವಾಯುದೇವರಿಗೆ ಹುಟ್ಟಿದೆ ಹುಟ್ಟಿಲ್ಲ ಅಂತ ಪ್ರಶ್ನೆ ಬಂದರೆ ಪರಮಾತ್ಮ ಸರ್ವ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ ಮೇಲೆ ಯಾವುದೇ ರೀತಿಯ ಹುಟ್ಟು ಇಲ್ಲದೇ ಇರತಕ್ಕಂಥ ಯಾವುದೇ ಒಂದು ವಸ್ತು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಪ್ರತಿಯೊಂದು ಭಗವಂತ ಸೃಷ್ಟಿ ಮಾಡಿಯೇ ಮಾಡ್ತಾನೆ. ಆ ಸೃಷ್ಟಿಯಲ್ಲಿ ವೈವಿಧ್ಯ ಇದೆ ಹೊರತು ಸೃಷ್ಟಿ ಇದೆ ಇಲ್ಲೊಂದು ಯಾರನ್ನ ಕೇಳಬೇಕು ಅಂತ ಹೇಳಿದ್ರೆ ಪಟ್ಟ ಸೃಷ್ಟಿ ಇದೆ. ದೇವರು ಒಬ್ಬರಿಗೆ ಬಿಟ್ಟು ಯಾರು ಎಲ್ಲರಿಗೂ ಏನಿದೆ ಸೃಷ್ಟಿ ಇದೆ. ದೇವರಿಗೂ ಸೃಷ್ಟಿ ಯಾಕೆ ಒಪ್ಪಾರದು ಅಂತ ಕೇಳಿದರೆ ಒಬ್ಬ ಅಸಂಭವಸ್ತು ಸತೋ ಅನುಭವಿಸುತ್ತೇವೆ. ದೇವರಿಗೆ ಸೃಷ್ಟಿಯ ಪ್ರಸಕ್ತಿಯೇ ಇಲ್ಲ. ಗೊತ್ತಾಯ್ತಾ, ದೇವರಿಗೆ ಎಂದೂ ಸೃಷ್ಟಿಯ ಪ್ರಸಕ್ತಿ ಇಲ್ಲ. ಆ ಮಾತಿಗೆ ಆಚಾರ್ಯ ಮಾತಿಗೆ ಅದು ಅರ್ಥ. ಹರಿದೇವ ಪರಹ ಹರಿದೇವ ಗುರುಹು ಹರಿದೇವ ಜಗತ್ ಪಿತೃ ಮಾತ್ರ ಗತಿ. ಇಡೀ ಜಗತ್ತಿಗೆ ಅವರೇ ತಂದೆ ತಾಯಿ ಎಲ್ಲ ಆದಮೇಲೆ ಅವರೇ ತಂದೆ ತಾಯಿ ಹೇಗಿರ್ತಾರೆ ಮತ್ತೆ. ಆದ್ದರಿಂದ ಅವನಿಗೆ ಅನುಪಪತ್ತೆ ಅನುಪಪತ್ತೆ ಎಂದು ಯಾವುದೇ ಒಂದು ಉಪಪತ್ತೆ ಕೂಡಲಿಲ್ಲ. ಆದ್ದರಿಂದ ಭಗವಂತನೇ ಎಂದು ಕೂಡ ಹುಟ್ಟಿಲ್ಲ. ಇತ್ಯಾದಿ ಸುತಿಭ್ಯಾ ಸತೋಪಿ ಉತ್ಪತ್ತಿ ರೀತಿ ಚೆನ್ನ ಅನುಪತ್ತಿರೇವ ಸತಃ. ಸತ್ ಅಂದರೆ ಸದಿತಿ ಪ್ರಾಣ ಎಂಬ ಸದಿತಿ ಬ್ರಹ್ಮ. ಸತ್ ಅಂದರೆ ಪರಮಾತ್ಮ ಅಂತ. ಋಷಬ್ದೇನ ಅವನು ಪ್ರಶ್ನೆ ಮಾಡಿಕೊಂಡ ಅಸತ್ವ ಇದಮಗ್ರೆ ಆಸಿ ಸತೋ ವೈ ಸದಜಾಯತ. ಇದೆಯಲ್ಲ ಒಂದು ವಾಕ್ಯ, ಹಿಂದೆ ಅಸತ್ತಿತ್ತು ಆಮೇಲೆ ಸತ್ ಹುಟ್ಟಿತು ಅಂತ ಹೇಳ್ತಾರಲ್ಲ. ಆ ಸತ್ತು ಬ್ರಹ್ಮ ಅಂತ ಹೇಳಿದ್ದೀರಲ್ಲ, ಅಸತ್ತರಿಂದ ಬ್ರಹ್ಮ ಹುಟ್ಟಿದ ಅಂತ ಆಯ್ತಲ್ಲ. ಈಗೆಲ್ಲ ಪ್ರಶ್ನೆ ಮಾಡ್ತಾನೆ, ಹಾಗಲ್ಲ ಅಂತ ಅರ್ಥ. ಅದೃಷ್ಟಿ ಅಸತಃ ಸದುತ್ಪದ್ಯತೆ ಮೊದಲು ಹೇಳ್ತಾರೆ. ಆ ವಾಕ್ಯ ಸರಿಯಾಗಿ ಅರ್ಥ ಮಾಡ್ಕೊಂಡು ಅಸತ್ತರಿಂದ ಸತ್ ಹುಟ್ಟಿತು ಅಂತ ಹೇಳ್ತಾ ಇದೆ. ಎಲ್ಲಾದರೂ ಆ ರೀತಿ ಆಗೋ ಸಾಧ್ಯತೆ ಇದೆಯಾ? ಮೊದಲು ಮೇಲ್ನೋಟಕ್ಕೆ ಸೃಷ್ಟಿ ಅರ್ಥ ಅಲ್ವೇ ಅಲ್ಲ. ಮೃದಪ್ರವಿ ಎಂಬುದು ಹೇಗೆ ಹೊಂದದೇ ಇರತಕ್ಕಂಥ ಅರ್ಥವನ್ನು ಆಪಾತ ಹೇಳುತ್ತೋ ಇದು ಹಾಗೆ ಹೇಳುತ್ತೆ. ನನಗೆ ಅಸತ ಸದುತ್ಪದ್ಯತೆ ಅಸತ್ತಿನ ಸತ್ಯ ಎಲ್ಲರ ಹುಟ್ಟುತ್ತಾ ಪ್ರಸಕ್ತಿ ಅಲ್ಲ ಅದೃಷ್ಟ ಅನುಪತ್ತೆ ಎಂದೂ ಕೂಡ ಸತ್ತಿಗೆ ಅಸತ್ ಎಂಬ ಸೃಷ್ಟಿಯರು ಇಲ್ಲವೇ ಇಲ್ಲ. ಆದ್ದರಿಂದ ಆ ಪ್ರಸಕ್ತಿನೇ ಬೇಕೆ. ಅಸತ್ತಿರದ ಸತ್ತು ಅಂದ್ರೆ ಅಸತ್ತು ಅಂದ್ರೆ ಪರಮಾತ್ಮ, ಸತ್ತು ಅಂದ್ರೆ ಪರಮಾತ್ಮ. ಅಸತ್ ಹೇಳ್ತಾರೆ ಆ ಸದ್ವಾ ಏತತ್ ಪರಮಾಹು ಪರತೋ ಹಿ ತದು ಜೊತೆಗೆ ಅಸತ್ ಶಬ್ದೋ ಬ್ರಹ್ಮವಾಹಿ. ಅಸತ್ ಅಂದ್ರೆ ಪರಮಾತ್ಮ. ಅಸತ್ ಅಂದ್ರೆ ನಮ್ಮ ಪ್ರಕಾರ ಅರ್ಥ ಏನು? ಸತ್ ಅಲ್ಲದ್ದು. ಹೌದು, ಇಲ್ಲಿ ಸತ್ತಲ್ಲದ್ದು ಅಂತ ಅರ್ಥ ಅಲ್ಲ. ಅದಕ್ಕೆ ತತ್ವ ಏತದ ಅಸದಾಹು ನನಗೆ ಅಸಾದ ಏತಿ ಕಶ್ಚನ. ಯಾರೋ ಇವರು ನನ್ನ ಮುಂದಕ್ಕೆ ಸಾಧ್ಯ ಇಲ್ಲ, ಅದರಿಂದಾಗಿನೇ ತಿಳಿದಕ್ಕೆ ಸಾಧ್ಯ ಇಲ್ಲ, ಅದರಿಂದಾಗಿ ಅಸತ್ ಅಂತ ಕರೀತಾರೆ. ಅಸತ್ ಅಂದ್ರೆ ಏನೋ ನಿಲುಕಲಾಗದ್ದು ಅಂತ. ಅಸತ್ ಅಂದ್ರೆ ನಿಲುಕಲಾಗದ್ದು. ನಮ್ಮಲ್ಲಿ ವ್ಯವಹಾರ ಮಾಡ್ತೇವೆ, ಅರ್ಜೆಂಟ್ ಯಾವುದೋ ಪದಾರ್ಥ ಬೇಕು, ಮೇಲಿದೆ ಯಾರು ಎತ್ಕೊಡೋರಿಲ್ಲ. ಒಂದೇನಾದ್ರು ಇನ್ನೊಂದು ಎಲೆ ತಗೊಂಬ ಅಂತ ಹೇಳ್ತಾರೆ, ಅಲ್ಲಿ ಎಲೆ ಇದೆ ಅಂದ್ರೆ ಅದಿಲ್ಲ ಅಂತಿರ್ತಾರೆ. ಅದಕ್ಕೆ ಸಿಗೋದಿಲ್ಲ ನಮ್ಮ ಕೈ, ಯಾವುದು ಸಿಗೋದಿಲ್ಲ ಅದೇನಂತ ಕರೀತಾರೆ, ಇಲ್ಲದ್ದು ಅಂತ ಕರೀತಾರೆ. ಬ್ರಹ್ಮ ನಮಗೆ ಎದುಕಲಾಗದವನು ಅಂತ, ಅದಕ್ಕೆ ಅಸತ್ ಅಂತ. ಅವರಿವರಿಗೆಲ್ಲ ಯಾರಿಗೂ ಎದುಕಲಾಗ, ಮಹಾಲಕ್ಷ್ಮಿಗೂ ಕೂಡ ಏನಾಗೋದಿಲ್ಲ ಪರಮಾತ್ಮ ಎಂದೂ ಪೂರ್ತಿ ತಿಳಿಯೋದಿಲ್ಲ. ಅದರಿಂದ ಇವರಿಗೆ ಅಸತ್ ಅಂತ ಕರೀತಾರೆ. ಇದರಿಂದ ಏನಾಯಿತು ಅಂದರೆ, ಕೆಲವು ಶಬ್ದಗಳನ್ನು ನಾವು ಏನು ಮಾಡ್ಕೊಂಡಿದ್ದೇವೆ ಲೋಕದೊಳಗೆ ಒಂದು ಅರ್ಥದಲ್ಲಿ ಬಳಸಿ ಅಭ್ಯಾಸ ಆಗಿಬಿಟ್ಟಿದೆ ನಾನು, ಅದೇ ಬಳಕೆ ನಾನು ಅಪ್ಲೈ ಮಾಡ್ತೇನೆ, ಅದರಿಂದ ಏನಾಗುತ್ತೆ ಅಪಾರ್ಥ ಉಂಟಾಗ್ತದೆ. ಅದೇ ರೀತಿ ಏನು ತಿಳ್ಕೊಂಡಿದ್ರು, ಉದಾಹರಣೆ ಎಂದು ಹೇಳಿ ತಿಳ್ಕೊಂಡಿದ್ದು ಹಾಗೇನೆ. ಸತ್ ಅಂತ ಪದಾರ್ಥ ಇದೆ, ಜಗತ್ತು ಅಸತ್ ಅಂತ ಬಂತೋ ಇಲ್ಲೋ ನೋಡಿದ್ರೆ ಅದು ಇತ್ಯಾಸ ಅರ್ಥ ಮಾಡ್ತೇನೆ. ಸತ್ತಿಗೆ ಅರ್ಥ ಇದೆ, ಭಗವದ್ಗೀತೆ ಆಚಾರ್ಯ ಕೋಟ್ ಮಾಡ್ತಾರೆ ಹೇಳಲ್ಲ. ಸತ್ತಮದಕ್ಕೆ ಅರ್ಥ ಇದೆ, ಸತ್ತಮದಕ್ಕೆ ಸದ್ಭಾವೇ ಸಾಧುಭಾವೇ ಚ ಸದುತ್ತೇ ಸದಿತ್ತೇ ತತ್ ಪ್ರಯುಜ್ಯತೆ ಪ್ರಶಸ್ತೇ ಕರ್ಮಣಿ ಸತ ಸತ್ಯಬ್ದ ಸ್ವಾರ್ಥ ಯುಜ್ಯತೆ. ಎಷ್ಟು ಅರ್ಥ ಹೇಳ್ತಾರೆ ಸತ್ಯಬ್ದಕ್ಕೆ, ಇದೆಲ್ಲ ಬಿಟ್ಬಿಡ್ತಾರೆ. ಏನು ಮಾಡ್ತಾರೆ ಅವರು, ಸತ್ತ ಅಂದ್ರೆ ಹೇಳೋದು ಅಸತ್ ಅಂದ್ರೆ ಇಲ್ಲೇ ಇರುತ್ತೆ. ಸತ್ ಅಂದ್ರೆ ರಿಯಲ್ಲು, ಅಸತ್ ಅಂದ್ರೆ ಅಂದ್ರಿಯಲ್ಲ. ಸತ್ಯಬ್ದಕ್ಕೆ ಒಳ್ಳೆಯದು ಅಂತ ಅರ್ಥ, ಇರುವಿಕೆ ಅಂತ ಅರ್ಥ, ಒಳ್ಳೆ ಕರ್ಮ ಅಂತ ಅರ್ಥ. ಮತ್ತು ದೇವರಿಗೆ ಸಂಬಂಧ ಪ್ರಶಸ್ತೇ ಕರ್ಮಣಿ ತಥಾ ಸತ್ಯಬ್ದ ಸ್ವಾರ್ಥ ಯುಜ್ಯತೆ ಶ್ರೇಷ್ಠವಾದ ಶುಭ ಕರ್ಮ ಅಂತ ಅರ್ಥ. ಅಷ್ಟೆಲ್ಲ ಅರ್ಥ ಬಿಟ್ಟುಬಿಟ್ಟು ಒಂದೇ ಅರ್ಥ ಮಾಡಿಕೊಂಡ್ರೆ ಅಪಾರ್ಥ ಆಗುತ್ತೆ. ಉದಾಹರಣೆಗೆ ಒಂದು ಪದಾರ್ಥ, ಸತ್ ಪದಾರ್ಥ ಇರುವ ಪದಾರ್ಥ ಅಂತ ಅರ್ಥ. ಸತ್ ಪುರುಷ ಇರುವ ಪುರುಷ ಅಂತ ಅರ್ಥ ಅಲ್ಲ, ಅದಕ್ಕೆ ಒಳ್ಳೆಯ ಪುರುಷ ಅಂತ ಅರ್ಥ. ಸತ್ ಪದಾರ್ಥ ಅಂತ ಹೇಳಬೇಕಾದ್ರೂ ಸತ್ತಿದೆ, ಸತ್ಪುರುಷ ಅಂತ ಹೇಳಬೇಕಾದ್ರೂ ಸತ್ತಿದೆ. ಅಲ್ಲಿ ಸತ್ಗೆ ಅರ್ಥ ಬೇರೆ, ಇಲ್ಲಿ ಸತ್ ಅರ್ಥ ಬೇರೆ. ಅದೇ ರೀತಿ ಅಂಬರೀಷಾದ ಏನ್ ಮಾಡಿದನಂತೆ, ಯೋಹಿ ಧಿರಣ್ಯಾಭರಣಾದಿ ಹೇಳಬೇಕಾದ್ರೆ ಗೃಹೇಶು ದಾರೇಶು ಸುತೇಶು ಬಂಧುಷು, ಗೃಹ ದಾರ ಸುತ ಬಂಧು ಅಕ್ಷಯ್ಯ ಆಭರಣ ಅಂಬರಾದಿಷು ಎಲ್ಲದರಲ್ಲೂ ಅಂಬರೀಷಾದ ಏನ್ ಮಾಡಿದ, ಕರೋದ್ ಅಸನ್ಮ ದಿಂ ಅಂತ ಹೇಳಿ ಅಂಬರೀಷಾದ ಎಲ್ಲವನ್ನೂ ಕೂಡ ಅಸತ್ ಅಂತ ತಿಳ್ಕೊಂಡ್ಬಿಟ್ಟ. ಬರ್ತಾ ಆಯ್ತಾ? ಅದೇ ಖುಷಿ ಆಗುತ್ತೆ ಅಂತ ಜಗನ್ ಮಿಥ್ಯ ಅಂತ ಆಯ್ತಾ ಇಲ್ಲ ಡಾಕ್ಟರ್ ವಿಜಯ ತಾವು ಬರೀತಾರೆ ಆಚಾರ್ಯಕ್ಕೆ ಆವಾಕಿಗೆ ಅರ್ಥ ಬರದೆ ಬೇರೆ ಕಡೆ ಬರ್ಬಿಡ್ತಾರೆ ಆಚಾರ್ಯ. ಅಸತ್ ಅಂದ್ರೆ ಅಮಂಗಳಂ ಅಂತ ತಿಳ್ಕೊಂಡ, ಅಭದ್ರ ಅಂತ ತಿಳ್ಕೊಂಡ, ಅದು ಸರಿಯಾದ. ಇದು ಯಾತಕ್ಕೆ ಬಂತು? ಅಸತ್ತಿನಿಂದ ಸತ್ತುಟ್ಟು ಅಂದ್ರೆ ಇಲ್ಲದ್ದು ಅಸತ್ತು, ಇರೋದು ಸತ್ತು, ಸತ್ತು ಅಂದ್ರೆ ಬ್ರಹ್ಮ ಅಂತ ನೀವೇ ಅರ್ಥ ಮಾಡಿಬಿಟ್ಟಿದ್ದೀರಿ. ಅಸತ್ತಿನಿಂದ ಬ್ರಹ್ಮ ಹುಟ್ಟಿದ, ಈಗೆಲ್ಲ ಅರ್ಥ ಮಾಡಬಾರ್ದು. ಅಸತ್ ಅಂದ್ರೆ ಪರಮಾತ್ಮ, ಅಸತ್ತಿನಿಂದ ಸತ್ ವ್ಯಕ್ತನಾದ, ಯಾರಿಗೂ ನಿಲಕಲಾಗದ ಭಗವಂತ ತಾನೇ ಅಭಿವ್ಯಕ್ತನಾದ ಅಂತ. ಅದೇ ಇತ್ತಂ ವಿಚಿಂತ್ಯ ಪರಮಃ ಸತು ವಾಸುದೇವ ನಾಮಾಬಹೂವ ನಿಜ ಮುಕ್ತಿ ಪದಪ್ರದಾಹ. ದೇವರು ತಾನೇ ರೂಪ ತೋರ್ತಾ ಇದ್ದಾರೆ. ಅವ್ಯಕ್ತರಾಗಿದ್ದ ಭಗವಂತ ವ್ಯಕ್ತನಾದ ಅಷ್ಟೇ, ಅಪ್ರಕಟರಾಗಿದ್ದ ಭಗವಂತ ವ್ಯಕ್ತನಾದನೆ ಹೊರತು ಅಸತ್ ಪದಾರ್ಥದಿಂದ ಬೌದ್ಧರು ಹೇಳುವ ಹಾಗೆ ಹುಟ್ಟಿ ಬಂದ ಅಂತ ಅರ್ಥ ಅಲ್ಲ ತಿಳಿತಾ. ಅದಕ್ಕೆ ಶಾಸ್ತ್ರ ಪ್ರಕ್ರಿಯೆ ಬೇರೆ, ಲೋಕದ ಪ್ರಕ್ರಿಯೆ ಬೇರೆ. ಇವತ್ತು ಯಾವ್ದಾದ್ರು ಸೈನ್ಸಿನ ಪದ ಅರ್ಥ ಮಾಡ್ಕೋಬೇಕಾದ್ರೆ ಅಂಗಡಿಯಲ್ಲಿ ಸಿಗೋ ಈ ಬುಕ್ಕಿನ ಡಿಕ್ಷನರಿ ಸಿಗೋದಿಲ್ಲ. ಯಾವ ಭರದ್ವಾಜ ಡಿಕ್ಷನರಿ ಸಿಗ್ತಾವಲ್ಲ ಆ ಡಿಕ್ಷನರಿ ಸೈನ್ಸ್ ಅರ್ಥ ಮಾಡ್ಕೋಬಾರ್ದು. ಸೈನ್ಸ್ ಯಾವ ಡಿಕ್ಷನರಿ ಬೇಕು ನಿಮಗೆ? ಟೆಕ್ನಿಕಲ್ ಡಿಕ್ಷನರಿ ಬೇಕು, ಸೈಂಟಿಫಿಕ್ ಡಿಕ್ಷನರಿ ಅಪ್ಲೈ ಮಾಡಬೇಕೆ ಹೊರತು ಈ ಲೋಕಲ್ ಡಿಕ್ಷನರಿ ಅಮರಕೋಶ ನೋಡಿಕೊಂಡು ಶಾಸ್ತ್ರಾರ್ಥ ಹೇಳೋದಕ್ಕೆ ಹೋಗ್ಬಾರ್ದು. ಅಮರಕೋಶ ಕಾವ್ಯಕ್ಕೆ ಬರುತ್ತೆ, ಶಾಸ್ತ್ರಕ್ಕಲ್ಲ. ಅದು ಎಲ್ಲರೂ ಅಮರಕೋಶ ಹೇಳೋದ್ರೆ ಅರ್ಥ ಬರೋದು. ಆಚಾರ್ಯ ಏನು ಮಾಡ್ತಾರೆ? ಶಬ್ದ ನಿರ್ಣಯ, ಶಬ್ದ ವಿವೇಕ, ವಾಕ್ಯ ವಿವೇಕ, ಅಭಿಧಾನ ಮೊದಲಾದ ಗ್ರಂಥಗಳನ್ನು ಕೊಟ್ಟು ಮಾಡ್ತಾ ಶಾಸ್ತ್ರ ಹೇಗೆ ಅರ್ಥ ಮಾಡಬೇಕು ಅಂತ ಹೇಳ್ತಾರೆ. ಉಪನಿಷತ್ತೆ ಅರ್ಥ ಮಾಡ್ತಾ ಇದೆ, ವೇದನೆ ಅರ್ಥ ಮಾಡ್ತಾ ಇದೆ, ಅಸತ್ ಅಂದ್ರೆ ಬ್ರಹ್ಮ ಅಂತ ಅರ್ಥ. ಅದೇ ರೀತಿಯೇ ಅವರಿಂದ ಕೃತ್ಯ ಅಸತ್ಯಬ್ದು ಬ್ರಹ್ಮವಾದಿ ಅಸತ ಸದಜಾಯಿತ ಅನ್ನೋದಕ್ಕೆ ಸುಲಭವಾದ ಅರ್ಥವನ್ನು ತಿಳಿಸಿದ್ದಾರೆ. ದೇವಾನಾಂ ಪೂರ್ವೇ ಅಸತಃ ಸದಜಾಯತೇ ಇತಿ ಬ್ರಹ್ಮವಾದ ಸದ್ಭಾವ ಪ್ರಾಣಃ ಪ್ರಾಣಂ ಭಾವ ಮಹಾನ್ ಸಹ ಓಜೋ ಬಲ ವಿದ್ಯಾಚಕ್ಷತೆ ಚತೈಕೀ. ಎಷ್ಟು ಹೊಸ ಅರ್ಥ ಹೇಳ್ತಾರೆ. ಅಸತಃ ಸದಜಾಯತ ಅಂದರೆ ಅಸತ್ ಅಂದರೆ ಪರಮಾತ್ಮ, ಸದಿತಿ ಪ್ರಾಣ ಪರಮಾತ್ಮನಿಂದ ಪ್ರಾಣದೇವರು ಹುಟ್ಟಿದ್ರು. ಪುರುಷ ಸುಪ್ತ ಪ್ರಾಣಾದ್ವಾಯು ಅಜಾಯತ ಕರೆಕ್ಟಾಗಿ ಬಂತ. ಅಲ್ಲಿ ಪುರುಷ ಸುಪ್ತ ಇದಕ್ಕೆ ಹೊಂದಾಣಿಕೆ ಬಂತು. ಸತ್ ಅಂದರೆ ಪ್ರಾಣ, ಸದಿತಿ ಪ್ರಾಣ ಇದೆ. ಅಲ್ಲಿ ಉಪನಿಷತ್ತಿನ ಮಾತುಗಳನ್ನು ವೇದವಾಕ್ಯಗಳನ್ನು ಎಲ್ಲೆಲ್ಲಿ ಹೊಂದಾಣಿಕೆ ಮಾಡ್ಕೋಬೇಕು ಹೊಂದಾಣಿಕೆ ಮಾಡ್ಕೋಬೇಕೆ ಹೊತ್ತು ಬೇರೆ ಮಾಡಲು ಬರಲಿಲ್ಲ. ಇದೀಗ ಪೈಂಗಿ ಶ್ರುತಿ ಅದಕ್ಕೆ ಲೋಕದಲ್ಲಿ ಹೇಳಿಲ್ಲ. ಮ್ಯಾಥಮೆಟಿಕ್ಸ್ ಬೇರೆ, ಆಡಿಟ್ ಆಡಿಟ್ ಬೇರೆ. ಮ್ಯಾಥಮೆಟಿಕ್ಸಲ್ಲಿ ಏನು ಆಗಿದೆ ಸಾಕು ನಿಮಗೆ? ಇನ್ಕಮ್ ಟ್ಯಾಕ್ಸ್ ಆಡಿಟ್ ಮಾಡಬೇಕಾದ್ರೆ ಲೆಕ್ಕ ಹಾಕ್ಬೇಕಾರೆ ಎಲ್ಲರೂ ಸಂಬಳ ಒಂದೇ, ಟ್ಯಾಕ್ಸ್ ಡಿಫರ್ ಆಗುತ್ತೆ. ಅದಕ್ಕೆ ಸಂಬಳ ಒಂದೇ, ಟ್ಯಾಕ್ಸ್ ಯಾಕೆ ಬೇರೆ ಆಯಿತು? ಡಿಸ್ಟ್ರಿಬ್ಯೂಷನ್ನು, ಡಿಡಕ್ಷನ್ನು, ಇನ್ವೆಸ್ಟ್ಮೆಂಟ್ ಸೇರಿಬಿಡುತ್ತದೆ, ಅದು ಅವೆಲ್ಲ ಸೇರುತ್ತೆ. ಅದನ್ನು ಲೆಕ್ಕ ಹಾಕ್ಬೇಕು ಗೊತ್ತಾಗೋದಿಲ್ಲ. ಈ ಉಪನಿಷತ್ತುಗಳು ಹಾಕಿ ಇದರಲ್ಲಿ ಯಾವ್ದು ಸೇರಿಸ್ಬೇಕು, ಯಾವ್ದು ಬಿಡಬೇಕು, ಅದನ್ನು ಯಾರು ಅರ್ಥ ಮಾಡ್ಕೋಬೇಕು, ಅದು ಬ್ರಹ್ಮಸೂತ್ರಗಳು ಬೇಕಾಗ್ತದೆ. ಅದಕ್ಕೆ ಸೂತ್ರ ಬರೀತಾ ಇರೋದು ವೇದವ್ಯಾಸದಲ್ಲಿ. ಸೂತ್ರನ ಹಾಳು ಮಾಡಿಬಿಟ್ರೆ ಅವ್ರು ಉಳಿದವರು. ಸದ್ಭಾವ ಪ್ರಾಣ ಬೀಗ ತೆಗಲಿಕ್ಕೆ ಅಂತ ಕೀ ಕೊಟ್ಟರೆ ಸೀರೆ ಕೆಟ್ಟಿಬಿಟ್ರೆ ಹಾಗಾಗಿ ಹೊತ್ತಲ್ಲಿ ಬೀಗ ತೆಗಲಿಕ್ಕೆ ಕೀ ಕೊಟ್ಟರು. ಬ್ರಹ್ಮಸೂತ್ರಗಳಂದು 564 ಕೀಗಳಿದ್ದಾಗ ಆ ಕೀ ಪಂಚನೆ ಹಾಳು ಮಾಡಿಬಿಟ್ರು. ಒಟ್ಟಾಗಿ ಕೀ ಪಂಚನೆ ಕೆಡಿಸಿದ್ರಿಂದ ಯಥಾ ಪ್ರಕಾರ ವೇದಾರ್ಥ ಆಗಿ ಹೋಗುತ್ತೆ. ಪ್ರಾಣ ಹೇಳ್ತಾರೆ ಮಹಾಸಹೋಜು ಬಲಂ, ಪ್ರಾಣನನ್ನು ಏನಂತ ಕರೀತಾರೆ? ಪ್ರಾಣಂ ವಾವ ಮಹಾನ್ ಸಹ ಓಜ ಬಲಂ ಇತಿ ಆಚಕ್ಷತೆ ಇತಿ ಚ ಪೈಂಗಿ ಶ್ರುತಿ. ಸೊ ಪ್ರಾಣದೇವರು ಅಸನ್ನಾಮಕನಾದ ಭಗವಂತನಿಂದ ಅವತಾರವನ್ನು ಮಾಡಿದ. ತ್ವಂ ದೇವ ಉಪನಿಷತ್ತಲ್ಲಿ ಬರು ಸದಸತ್ ತತ್ಪರಂಚ. ದೇವರು ಅಸತ್ ಅಂತ ಕರೀತಾರೆ, ಸತ್ ಅಂತ ಕರೀತಾರೆ. ಅನೇಕ ಅರ್ಥವು ಅಸತ್ ಅಂದಾಗ ಅವ್ಯಕ್ತ ಅಂತೂ ಅರ್ಥ, ನಿರ್ಕಲಾಗದವನು ಅಂತೂ ಅರ್ಥ. ತ್ವಂ ದೇವ ಶಕ್ಯಾಂ ಕರ್ಮ ಯೋನೋ ಪ್ರೇತತ್ವಜಾಯಾಂ ವಿರಾದ ತೇಜಃ ತಥೋ ವಯಂ ತತ್ ಸಮಯ ತರ್ಥೇ ಭೂವಿಮಾತ್ಮನ್ ಕರ್ಮಾಮಕಿಂತೆ ಭಾಗವತೇ. ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ ಪರಮಾತ್ಮನನ್ನು. ಇಲ್ಲಿ ಇಂಪಾರ್ಟೆಂಟ್ ಪದ ಯಾವುದು ಅಂದರೆ, ದೇವ ನಿನ್ನಿಂದ ನಾವೆಲ್ಲ ಹುಟ್ಟಿ ಬಂದ್ವಿ. ಯಾರ್ಯಾರು ಹುಟ್ಟಿ ಬಂದ್ವಿ ಅಂದರೆ ಸತ್ ಪ್ರಮುಖಾಹ. ಸತ್ ಅಂದರೆ ವಾಯುದೇವ, ವಾಯುದೇವರನ್ನೇ ಮುಂದಾಳುವಾಲಯದಿಂದ ನಾವೆಲ್ಲರೂ ಹುಟ್ಟಿ ಬಂದಿದ್ದೇವೆ ನೋಡಿ. ಸದಜಾಯತ ಪುತ್ರ ಬಂತ, ಆ ಸತ್ ಅಂದರೆ ವಾಯುದೇವರು ಅಂತ ಹೇಳಿ ಭಾಗವತ ಪುರಾಣದಲ್ಲೂ ಕೂಡ ಸ್ಪಷ್ಟ ಬಂದಿದೆ. ಅಜಾಯಮಾನೋ ಅಜಾಯಮಾನೋಹಾವಿಜಾಯತ ಇತಿಚ. ಇನ್ನು ಸತ್ ಅಂದರೆ ದೇವರನ್ನು ತಿಳ್ಕೋಣ, ಏನೂ ತೊಂದರೆ ಇಲ್ಲ. ಅಸತಃ ಸದಜಾಯತ ಅವ್ಯಕ್ತರಾದ ಪರಮಾತ್ಮ ಹುಟ್ಟಿದ. ಏನು ಪರಮಾತ್ಮ ಹುಟ್ಟಾನ ಅಂದರೆ ಅಜಾಯಮಾನೋ ಬಹುಧಾ ವಿಜಾಯತ. ಪರಮಾತ್ಮ ಹುಟ್ಟಿದ, ಹುಟ್ಟದೇ ಹುಟ್ಟಿದ, ಹುಟ್ಟದೇ ಇರತಕ್ಕಂಥವ್ರು ಹುಟ್ಟಿದ ಅಂದರೆ ಅರ್ಥ ಏನು? ಪ್ರಾದುರ್ಭೂತನಾದ ಅಂತ ಅರ್ಥ. ಸೂರ್ಯ ಹುಟ್ಟಿದ ಅಂತ ಹೇಳ್ತೇನೆ, ಸೂರ್ಯ ಹುಟ್ಟಾನ ಸೂರ್ಯ ಹುಟ್ಟ ಅಂತ ಹೇಳೋದು ನಮಗೆ ಗೊತ್ತು, ಸೂರ್ಯ ಹುಟ್ಟೋದ್ರಿಂದ ನಮ್ಮ ಕಣ್ಣಿಗೆ ಕಾಣಿಸ್ತಾನೆ ಅಂತ ಆಚಾರ್ಯ ದೃಷ್ಟಾಂತ ಕೊಡ್ತಾರೆ. ಯಶೋದಯೋ ರವೇರ್ ಭವೇತ್ ಅಂತಾನೆ ಆಚಾರ್ಯನಮ್ಮ. ಸೂರ್ಯ ಹುಟ್ಟಿದ ಅಂತ ಕರಿತೀವಿ, ಸೂರ್ಯ ಹುಟ್ಟೋದಿಲ್ಲ, ಯಾವಾಗಲೂ ಇರ್ತಾನೆ, ನಮ್ಮ ಕಣ್ಣಿಗೆ ಕಂಡ ಹುಟ್ಟಿದ ಅಂತೇವೆ, ಕಾಣದ ಹೋದ ಹುಡುಗ ಅಂತೇವೆ. ಆದ್ರಿಂದ ಪರಮಾತ್ಮ ಅಜಾಯಮಾನ, ಹುಟ್ಟದೇ ಇರುವವನಾಗಿ ಬಹುಧಾ ವಿಜಾಯ, ಅನೇಕ ರೀತಿಯಲ್ಲಿ ಪ್ರಕಟ ಹೊಂದಿದ. ಅದನ್ನೇ ಆಚಾರ್ಯರು ಪಂಚಾತ್ಮಕಸ್ಥ ಭಗವಾನ್ ವಿಷಣಾತ್ಮಕೋಹು ಪಂಚದ್ವಯಿ ಶತಸಹಸ್ರ ಪರೋ ಅಮಿತಸ್ಯ, ಒಬ್ಬನೇ ಪರಮಾತ್ಮ ಅನಂತಾನಂತ ರೂಪ ಸ್ವೀಕಾರ ಮಾಡ್ತಾನೆ, ಇದು ದೇವರ ವೈಶಿಷ್ಟ್ಯ. ಅದನ್ನು ಹೇಳ್ತಾ ಇದೆ ಶ್ರುತಿ. ಪ್ರತ್ಯಕ್ಷತ್ವಂ ಹರೇರ್ ಜನ್ಮ ಅಧಿಕಾರ ಕಥಂಚನ, ದೇವನ ಹುಟ್ಟು ಅಂತ ಎಲ್ಲಿ ಕರೀತಾರೋ ಕಣ್ಣಿ ಕಾಣೋದು ಅಂತ ಅರ್ಥ. ಸೂರ್ಯ ಕಂಡಾಗ ಹುಟ್ಟಿದೆ ಅಂತೇವಲ್ಲ, ಪ್ರತ್ಯಕ್ಷತ್ವಂ ಹರೇರ್ ಜನ್ಮ, ಕೃಷ್ಣ ಹುಟ್ಟಿದ ಅಲ್ಲ, ಕೃಷ್ಣ ಲೋಕದ ಕಣ್ಣಿಗೆ ಕಾಣಿಸಿದ ಅಷ್ಟೇ ಅರ್ಥ. ರಾಮ ಹುಟ್ಟಿದ ಅಲ್ಲ, ಲೋಕದ ಕಣ್ಣಿಗೆ ಪ್ರಕಟೀಬಹುವ ಅಷ್ಟೇ. ಈ ಅರ್ಥದೊಳಗೆ ಪ್ರತ್ಯಕ್ಷತ್ವಂ ಹರೇರ್ ಜನ್ಮ ನವಿಕಾರ ಕಥಂಚನ. ಉಳಿದವರಿಗೆ ಮಾತ್ರ ಯಾಕೆ ಕೇಳೋದು ಬರೋದಿಲ್ಲ. ಈ ಸಾಯಿಬಾಬಾ ಬಗ್ಗೆ ಒಂದು 20 ವರ್ಷಕ್ಕೆ ಇಂಟರ್ವ್ಯೂ ಮಾಡಿದ್ರು ಯಾರು, ನೀನು ಎಷ್ಟು ವಯಸ್ಸು ಅಂತ ಕೇಳಿದ್ರು. ಬಿಲಿಯನ್ಸ್ ಆಫ್ ಇಯರ್ಸ್ ಅಂತ ಹೇಳಿದ್ರು. ಎಷ್ಟು ಹುಚ್ಚ ಇರೋದು, ನಾನು ಬಿಲಿಯನ್ಸ್ ಆಫ್ ಇಯರ್ಸ್ ನಮ್ಮ ಎದುರಿಗೆ ಹುಟ್ಟಿದ್ದಾರೆ, ನಾನು ಆಗುವಂತ ಅನ್ನೋ ಪ್ರಶ್ನೆ ಇರ್ತೇನೆ ಅವರಿಗೆ. ಬಿಲಿಯನ್ಸ್ ಆಫ್ ಇಯರ್ಸ್ ಈ ಜನ ಪಬ್ಲಿಷ್ ಮಾಡಿದ್ರೆ ಯಾರು ಗೊತ್ತಾ, ಭವನ್ ಜನ ಅವರಿಗೆ ನೋಡಿದ್ರೆ ಭಾವ ಹೇಳಿರ್ತಾರೆ. ಅದು ಹೇಳ್ತಾರೆ, ನಂಬ್ತಿರೋ ಬಿಲಿಯನ್ಸ್ ಅವರಾಗಿದ್ದರೆ ಹುಚ್ಚ ನಾನೇ ರಾಜ ಅಂತ ಹೇಳ್ತಾರೆ, ಹುಟ್ಟಲಕ್ಕಾಗುತ್ತಲ್ಲ. ಅದು ಈ ರೀತಿ ಹೇಳಿದ್ರೆ ಈ ನೋಡಿದ್ರೆ ಏನಾಗಿದೆ ಗೊತ್ತಲ್ಲ, ಈಗ ಕೂತ್ರೆ ಹೇಳಕ್ಕೆ ಬರೋ ಇದರಿಂದ ಅಂತ ಹಿಡ್ಕೊಂಡು ಓಡಾಡೋದು. ನಾನು ಮತ್ತೇನು ಹೇಳಿದ್ದೆ ಸ್ವಲ್ಪ ವರ್ಷದಿಂದ ಆಯ್ತಾ, ಐ ವಿಲ್ ನೆವರ್ ಡೈ ಅಂತ ಹೇಳಿದ್ದೆ, ನಾನು ಸಾಯೋದೇ ಇಲ್ಲ ಅಂತ ಹೇಳಿದ್ದೆ, ಗೊತ್ತಾಯ್ತಾ. ಅದು ಇವೆಲ್ಲ ಜನ ನಂಬೋದಕ್ಕೆ, ಇದು ನಂಬ್ತಿರೋರು ಯಾರು ಬ್ರಹ್ಮಸೂತ್ರ ಒಪ್ಪೋದಿಲ್ಲ ಅಂತಾರೆ, ಅಂತ ಅಯೋಗ್ಯನ ಮಾತನ್ನು ನಂಬಿ ಜನ ಹಾಳಾಗ್ತಾರೆ. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಬ್ರಹ್ಮಸೂತ್ರಗಳ ಅರ್ಥ ಮಾಡಿಕೊಂಡ ದೇವರ ಲಕ್ಷಣನೇ ಗೊತ್ತಿಲ್ಲ ಯಾರಿಗೂ ಕೂಡ. ದೇವರು ಅಂದ್ರೆ ಎಂದೂ ಹುಟ್ಟದವನು ದೇವರು, ಕಣ್ಣಿಗೆ ಕಂಡ ಹುಟ್ಟಿದ ಅಂತೇಳಿ ಕಾಣದ ಹೋದಾಗ ಮರೆಯಾದ ಪರಂಧಾಮಕ್ಕೆ ಹೋದ ಅಂತ ಹೇಳುತ್ತೇವೆ ಹೊರತು ಬೇರೆ ಅಲ್ಲ. ನವಿಕಾರ ಕಥಂಚನ, ಇಲ್ಲಿ ವಿಕಾರ ಇದೆ, ದೇಹ ಪ್ರಾಪ್ತಿಯೇ ವಿಕಾರ ಬಂತು. ಮುಪ್ಪು ಸಾವು ಎಲ್ಲ ಏನವೋ ಬಗೆ ಬಗೆಯ ವಿಕಾರಗಳು, ದೇವರಿಗೆ ಅಂತದ್ದು ಯಾವ್ದಾವುದೂ ಇಲ್ಲ. ಪುರುಷ ಪ್ರಕೃತಿ ಕಾಲೋ ಭಗವಾನ್ ಇತ್ಯಾದಿ ಶುಕ್ರಮಾತ್ಮ ಜನನಂ ವಿಶೇಷಣಂ. ನೋಡಿ, ಪುರುಷ ಪ್ರಕೃತಿ ಕಾಲ ಮಹಾನ್, ಪುರುಷ ಪ್ರಕೃತಿ ಕಾಲ ಮಹಾನ್, ಇವುಗಳಲ್ಲಿ ಏನಿದೆ, ಕ್ರಮಾತ್ ವಿಕಾರ ಏವ ಜನನ, ಅವರ ವಿಕಾರ ಇದೆ, ಅವರ ಬ್ರಹ್ಮದೇವರಿಗೂ ವಿಕಾರ ಇದೆ. ಬ್ರಹ್ಮದೇವರು ಹುಟ್ಟುತ್ತಾರೆ, ಕೊನೆ ದೇಹ ಬಿಟ್ಟು ಹೊಟ್ಟಕ್ಕೆ ಹೋಗ್ತಾರೆ. ಅದು ಬ್ರಹ್ಮದೇವರಷ್ಟು ಕಡಿಮೆ ಹುಟ್ಟೋದು ಯಾರೂ ಇಲ್ಲ, ಒಂದೇ ಹೆಸರು ಹುಡ್ತಾರೆ, ಒಂದೇ ಹೆಸರು ದೇಹ ಬಿಡ್ತಾರೆ ಬ್ರಹ್ಮದೇವರು. ವಾಯುದೇವರು ಕೂಡ ಏನು ಮಾಡ್ತಾರೆ, ಇವು ಹನುಮದ್ ಭೀಮಸೇನ ಮಧ್ವಾಚಾರ್ಯ ಅವತಾರ ಮಾಡ್ತಾರೆ. ಬ್ರಹ್ಮದೇವರಿಗೆ ಒಂದೇ ಹುಟ್ಟು, ಒಂದೇ ಸರಿ ದೇಹ ಬಿಡ್ತಾರೆ. ಆದರೆ ಅವರಿಗೆ ನಮ್ಮಂಥ ದುಃಖ ಇತ್ಯಾದಿಗಳಿಲ್ಲ. ದೇವರಿಗೆ ಮಾತ್ರ ಏನಿಲ್ಲ, ಯಾವ ರೀತಿಯ ಹುಟ್ಟು ದೇವರಿಗಿಲ್ಲ. ಮಹಾಲಕ್ಷ್ಮಿಗೂ ಯಾವ ರೀತಿಯ ಹುಟ್ಟು ಇಲ್ಲ. ವಿಕಾರ ಏವ ಜನನ, ಹುಟ್ಟ ವಿಕಾರ ಇದೆ. ಪುರುಷೇ ತದ್ ವಿಶೇಷಣಂ ಪರತಂತ್ರ ವಿಶೇಷೋ ಹಿ ವಿಕಾರ ಇತಿ ಕೀರ್ತಿತಃ ಇತಿ ಪಾತ್ಮೇ. ವಿಶೇಷವಾದ ಅರ್ಥವನ್ನು ಹಿಂದಿನ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಈಗ ಆಕಾಶ ಎರಡು ಅಂತ ಹೇಳಿದ್ರಿ, ಒಂದು ಆಕಾಶ ಹುಟ್ಟಿದೆ, ಒಂದು ಆಕಾಶ ಹುಟ್ಟಿಲ್ಲ. ಹಾಗಿದ್ರೆ ಇಲ್ಲಿ ಆಕಾಶಕ್ಕೆ ಹುಟ್ಟಿಲ್ಲ ಅಂತ ಹೇಳಿದ್ರಲ್ಲ, ಅವ್ಯಾಕೃತ ಆಕಾಶಕ್ಕೆ ಹುಟ್ಟಿಲ್ಲ ಅಂತ ಹೇಳಿದ್ರೆ ತಾನೆ. ಹಾಗಿದ್ರೆ ಅದಕ್ಕೆ ದೇವರು ಸೃಷ್ಟಿಕರ್ತ ಅಲ್ಲ ಅಂತ ಆಯ್ತಲ್ಲ, ದೇವರು ಅದಕ್ಕೆ ಸೃಷ್ಟಿಕರ್ತ ಅಲ್ಲ ಅಂದ್ರೆ ಏನು ಹೋಯ್ತು, ದೇವರಿಗೆ ಜನ್ಮಾದ್ಯತೆ ಅಂತ ಹೊರಟೋಯ್ತು, ಸರ್ವ ಸೃಷ್ಟಿ ಹೊರಟೋಯ್ತು ಅಂತ ಕೇಳಿದ್ರೆ ಹೇಳ್ತಾರೆ. ಈಗ ಇದರ ಅವಿಕಾರ ಪರತಂತ್ರ ವಿಶೇಷವಾಗಿ ವಿಕಾರ ಇತಿ ಕೀರ್ತಿತ, ಪರಾಧೀನ ವಿಶೇಷಾವಾಪ್ತಿ ಅಂತ ಸೃಷ್ಟಿ ಇದೆ, ಅದು ಅವ್ಯಾಕೃತ ಆಕಾಶಕ್ಕಿದೆ, ಮಹಾಲಕ್ಷ್ಮಿಗೂ ಇದೆ. ಆದ್ದರಿಂದ ಅವರು ಹುಟ್ಟಿಲ್ಲದವರಲ್ಲ, ಅವರು ಹುಟ್ಟಿಲ್ಲದವರಲ್ಲ ಅಂತೇಳಿ ಸ್ಪಷ್ಟವಾಗಿ ತಿಳಿಸ್ತಾರೆ. ಮತ್ತು ವಾಯುದೇವರಿಗೆ ಆಚಾರ್ಯ ಇಲ್ಲಿ ಹೇಳಲಿಲ್ಲ, ನ್ಯಾಯವಿರೋದಲ್ಲಿ ಹೇಳ್ತಾರೆ ಆಚಾರ್ಯ. ವಾಯುದೇವರು ಹುಟ್ಟಿದೆಯೋ ಇಲ್ವೋ, ವಾಯುದೇವರಿಗೆ ಹುಟ್ಟಿದೆ. ಮತ್ತು ಹುಟ್ಟಿಲ್ಲ ಅಂತ ಕರ್ಕೊಂಡು ಹೇಳ್ತಾರಲ್ಲ, ಅದಕ್ಕೆ ಆಚಾರ್ಯ ಬರೀತಾರೆ. ವಾಯುದೇವರು ಹುಟ್ಟಿಲ್ಲ ಅಂದರೆ ಎಂದು ಜ್ಞಾನ ತಿರೋಧಾನ ಇಲ್ಲ, ಇದು ವಾಯುದೇವರ ವೈದ್ಯ. ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರ ಅಂತ. ಆದ್ದರಿಂದ ವಾಯುದೇವರು ನಿತ್ಯ, ವಾಯುದೇವರ ಜ್ಞಾನ ನಿತ್ಯ ಅಂತ ಅರ್ಥನೇ ಹೊರತು ವಾಯುದೇವರು ಹುಟ್ಟಿಲ್ಲ ಅಂತ ಅರ್ಥ ಅಲ್ಲ. ಅದು ಆಕಾಶಕ್ಕೆ ಹುಟ್ಟಿನ ಕ್ರಮ ಬೇರೆ. ಅವ್ಯಾಕೃತ ಆಕಾಶಕ್ಕೆ ಹುಟ್ಟು ಅಂದರೆ ಪರಾಧೀನ ವಿಶೇಷಾವಾಪ್ತಿ, ಮಹಾಲಕ್ಷ್ಮಿಗೆ ಹುಟ್ಟು ಅಂದರೆ ಪರಾಧೀನ ವಿಶೇಷಾಪ್ತಿ. ಭೂತಾಕಾಶಕ್ಕೆ ಹುಟ್ಟು ಅಂದರೆ ಹುಟ್ಟು ಅಂತಲೇ ಅರ್ಥ. ಮತ್ತು ಭೂತಾಕ ಅಭಿಮಾನಿ ದೇವತೆ ಗಣೇಶ ಆತನಿಗೆ ಹುಟ್ಟು ಅಂತ ಅರ್ಥ. ವಾಯುದೇವರು ಹುಟ್ಟಿಲ್ಲ ಅಂತ ಹೇಳಿದರೆ ಅವರ ಜ್ಞಾನಕ್ಕೆ ಎಂದೂ ಹ್ರಾಸ ಇಲ್ಲ ಅಂತ ಅರ್ಥ. ಇದನ್ನು ಅರ್ಥ ಮಾಡಿಕೊಂಡ್ರೆ ವಿಶೇಷವಾದ ವಾಯುದೇವರ ಮಹಿಮೆ ಗೊತ್ತು. ಅವ್ಯಾಕೃತ ಆಕಾಶಕ್ಕೂ ವಾಯುದೇವರಿಗೂ ವ್ಯತ್ಯಾಸ ಇದೆ, ಮಹಾಲಕ್ಷ್ಮಿಗೂ ವಾಯುದೇವರಿಗೂ ವ್ಯತ್ಯಾಸ ಇದೆ. ಮಹಾಲಕ್ಷ್ಮಿಗೆ ದೇಹದ ಹುಟ್ಟು ಕೂಡ ಇಲ್ಲ ಅವರಿಗೆ. ಸೀತಾ ರುಕ್ಮಿಣಿ ಸತ್ಯಭಾಮ ರೂಪಗಳು ಹುಟ್ಟಿಬಂದ ರೂಪಗಳಲ್ಲ, ಕೃಷ್ಣಾದಿ ರೂಪಗಳಂತೆ ಪ್ರಾದುರ್ಭೂತವಾದ ರೂಪಗಳು, ಗೊತ್ತಾಯ್ತಾ. ಆದರೂ ಹುಟ್ಟಿದೆ, ಯಾಕೆ ಪರಾಧೀನ ವಿಶೇಷ ವಾಪ್ತಿ. ವಾಯುದೇವರಿಗೆ ಆಗಲ್ಲ, ಹನುಮಂತ ದೇವರ ದೇಹನೋ ಪಂಚಭೌತಿಕ ದೇಹನೇ, ಭೀಮಸೇನ ದೇವರ ದೇಹನು ಪಂಚಭೌತಿಕ ದೇಹನೇ, ದೇಹ ಬಿಟ್ಟು ಹೋಗ್ತಾರೆ. ಆದರೆ ಎಂಥ ದೇಹ ಅದು, ಪಂಚಭೂತ ನಮ್ಮಂತೆ ಇಲ್ಲ, ಸತ್ತಸಪ್ತ ಮಹಾಸತ್ವ ಸೂಕ್ಷ್ಮಸತ್ವ ಅಂತ ಹೇಳೋ ಹಾಗೆ ಈ ಗೋಲ್ಡು ಮೆಟಲ್ಲೇ ಕಬ್ಬಿಣರು ಮೆಟಲ್ಲೇ ಹೋಗ್ತಾನೆ, ಎರಡು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರೆ ಗೋಲ್ಡ್ ಒಂದು ಕೆ ಜಿ ಗೋಲ್ಡು ಒಂದು ಕೋಡಿ ಒಂದು ಕೆ ಜಿ ಕಬ್ಬಿಣ ಎಕ್ಸ್ಚೇಂಜ್ ಮಾಡಿದ್ರೆ ಗತಿ ಏನಾಗ್ತದೆ? ಗೋಲ್ಡ್ ತಗೊಂಡು ಒಂದು ಬದಿಕ್ತ ಐರನ್ ತಗೊಂಡು ಸತ್ತ ಹಾಗಾಗ್ತದೆ, ಹೌದಲ್ಲ? ಆದ್ದರಿಂದ ಬ್ರಹ್ಮದೇವರ ದೇಹ ದೇಹನೇ ಸತ್ತಸತ್ವ ಮಹಾಸತ್ವ ಸೂಕ್ಷ್ಮಸತ್ವ ಅಂದರೆ ಎಷ್ಟ್ರಮದ್ದ ದೇಹ ಅಂತ ಮನೆಗೆ ದಗ್ಧ ಪಟಾಯಮಾನ ಅಂಥ ದೇಹ ಅವರು. ಆದರೂ ದೇಹನೇ ಒಪ್ಪಬೇಕು ನಾವು. ಮಹಾಲಕ್ಷ್ಮಿಗೆ ಅಂಥ ದೇಹ ಕೂಡ ಇಲ್ಲ, ದೇವರಿಗಂತೂ ಯೋಚನೆ ಮಾಡೋಹಾಗೆ ಇಲ್ಲ. ಇದೆಲ್ಲ ತಾರತಮ್ಯ ಕ್ರಮ. ಆಗ ನಮಗೆ ಜೀವೇಶ್ವರವೇ ಇನ್ನೂ ಸ್ಪಷ್ಟ ಆಗ್ತದೆ. ಇವೆಲ್ಲ ಒಂದು ವೃತ್ತಿಯಿಂದ ಮತ್ತೆ ದ್ವೈತ ಸಮರ್ಥನೆ. ಅಂಥ ದೇವರಿಗೂ ಮಹಾಲಕ್ಷ್ಮಿಗೂ ಅಭೇದ ಹೇಗೆ? ಅಂಥ ಮಹಾಲಕ್ಷ್ಮಿ ವಾಯುದೇವರಿಗೂ ಅಭೇದ ಹೇಗೆ? ಅವರಿಗೆ ಇನ್ನೊಂದು ನಮಗೆಲ್ಲ ಎಲ್ಲಿಂದ ಬರುತ್ತೆ? ಆದ್ದರಿಂದ ಪಂಚಭೇದ ಯಾವಾಗಲೂ ಸತ್ಯವಾದದ್ದು, ಭೇದ ಮತವೇ ಸತ್ಯ ಅನ್ನೋದಕ್ಕೂ ಕೂಡ ಅದು ಗಮಕವಾದ. ಇಲ್ಲಿರೋದೇನೋ ಪರತಂತ್ರ ವಿಶೇಷೋ ಹಿ ವಿಕಾರ ಇತಿ ಕೀರ್ತಿತ. ಪರಾಧೀನ ವಿಶೇಷಾವಾಪ್ತಿ. ತಂತ್ರ ಅಂದರೆ ಅಧೀನ, ಪರತಂತ್ರ ಪರಾಧೀನ, ವಿಶೇಷ ಪರಾಧೀನ ವಿಶೇಷ. ಇಂಥ ಒಂದು ಹುಟ್ಟು ಆ ಯಾಕೆ ಆಕಾಶಾದಿಗಳಿಗೂ ಇದೆ. ಅವಿಕಾರೋಪಿ ಭಗವಾನ್ ಸರ್ವಶಕ್ತಿತ್ವ ಹೇತುತಃ ವಿಕಾರ ಹೇತುಕಂ ಸರ್ವಂ ನಿರ್ವಿಕಾರವಾನ್. ವಿಕಾರ ಇಲ್ಲದ ಪರಮಾತ್ಮ ಸರ್ವಶಕ್ತಿಯನ್ನು ಹೊಂದಿರೋದ್ರಿಂದ ವಿಕಾರ ಹೇತುಕಂ ಸರ್ವಂ ಕೃತೇ ನಿರ್ವಿಕಾರವಾನ್. ವಿಕಾರವಿಲ್ಲದ ಪರಮಾತ್ಮ ವಿಕಾರ ಹೊಂದಿರತಕ್ಕಂಥ ಪದಾರ್ಥಗಳಿಗೆ ಆಯಾ ವಿಕಾರಗಳನ್ನು ಹೊಂದಿರ್ತಾನಾದ್ರಿಂದ ಅದೇ ಒಂದು ಮಾಡತಕ್ಕಂಥ ಸೃಷ್ಟಿ. ಶಕ್ತಿ ಶಕ್ತಿವತು ಜಾತಿ ನಾ ವಿಭಾಗ ಸಂಚರ ಅದೊಂದು ಸತ್ಯವತ್ತು. ಹಿಂದೇನು ಹೇಳಿದರು, ಎಲ್ಲೆಲ್ಲಿ ವಿಭಾಗ ಇರುತ್ತೋ ಅಲ್ಲಿ ಅನಿತ್ಯತ್ವ ಇದೆ ಅಂತ ಹೇಳಿ. ಎಲ್ಲೆಲ್ಲಿ ವಿಭಾಗ ಇರುತ್ತೆ ಅಲ್ಲಿ ಅನಿತ್ಯತ್ವ ಇದೆ. ಸೊ ದೇವ್ರು ವಿಭಾಗ ಮಾಡ್ತಾನೆ ಅಂದ ಮೇಲೆ ಅನಿತ್ಯತ್ವ ದೇವ್ರಿಗೂ ಬಂತಲ್ಲ. ಅದಕ್ಕೆ ಹೇಳ್ತಾರೆ ಶಕ್ತಿ ಶಕ್ತಿವತು ಜಾತಿ ನಾ ವಿಭಾಗ ಸಂಚರ. ದೇವರಿಗೂ ದೇವರ ಶಕ್ತಿಗೂ ಏನಿಲ್ಲ, ಭೇದ ಇಲ್ಲ, ಅಂಥ ವಿಭಾಗ ಇಲ್ಲ. ಆದ್ದರಿಂದ ದೇವರಿಗೆ ಏನು ಬರಲಿಲ್ಲ, ಅನಿತ್ಯತ್ವ ಬರೋದಿಲ್ಲ, ವಿಕಾರಿತ್ವ ಬರೋದಿಲ್ಲ. ಅವಿಭಿನ್ನಾಭಿಹೇಚ್ಛಾದಿ ಭೇದೈರೆ ವಿಭಾವ್ಯತೆ. ಅದು ಅವಿಭಿನ್ನವಾಗಿದ್ದರೂ ಕೂಡ ವಿಶೇಷ ಬಲದಿಂದ ನಾವು ಭಿನ್ನ ಅಂತ ಹೇಳುತ್ತೇವೆ ಹೊರತು ನಿಜವಾಗಲೂ ದೇವರಿಗೂ ದೇವರ ಶಕ್ತಿಗೂ ಏನಿಲ್ಲ, ಭೇದ ಇಲ್ಲ. ಉಳಿದ ಕಡೆ ಭೇದ ಇದೆ, ಅನಿತ್ಯತ್ವ ಇದೆ. ನಮಗೂ ನಮ್ಮ ದೇಹಕ್ಕೂ ಏನಿದೆ, ಭೇದ ಇದೆ. ಅದು ದೇಹ ಅನಿತ್ಯವಾಯಿತು, ದೇಹ ಬಿಡಬೇಕಾಗ. ದೇವರಿಗೂ ದೇವರ ಶಕ್ತಿಗೂ ಆಗಿಲ್ಲ. ಏನಿರೋದಲ್ಲಿ ಅತ್ಯಂತ ಅಭೇದವೇ ಇರೋದ್ರಿಂದ ವಿಶೇಷದಿಂದ ನಿರ್ವಹಣೆ ಮಾಡ್ತೀವಿ. ಆದ್ದರಿಂದ ದೇವರ ವಿಭಾಗ ವಿಕಾರಕ್ಕೆ ಕಾರಣವಾಗೋದಿಲ್ಲ. ಓಂ ತೇಜೋ ಅತಃ ಸಹಾಯಿ ಆಹಾ. ಇನ್ನು ಆಕಾಶ ಆಯಿತು, ವಾಯು ಆಯಿತು, ಪ್ರಸಂಗ ಬಂತು ಅಂತ ದೇವ್ರ ಬಗ್ಗೆ ಹೇಳಿದರು. ಸತಃ ಅಸಂಭವ ಅಂತ ಹೇಳಿದರು, ದೇವರಿಗೆ ಉತ್ಪತ್ತಿ ಇಲ್ಲ ಅಂತ ಹೇಳಿದರು. ಏಕೆ? ದೇವರು ಉತ್ಪತ್ತಿ ವಿಕಾರ ಒಂದು ವ್ಯಕ್ತಿಯೇ ಅಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಆಕಾಶ ವಾಯು ಆದಮೇಲೆ ಯಾವುದು ಇರಬೇಕು? ತೇಜ. ತೇಜಸ್ಸರ ಬಗ್ಗೆ ಹೇಳ್ತಾರೆ. ಓಂ ತೇಜೋ ಅತಃ ಅಸಹಾಯಿ ಆಹಾ. ಓಂ ತೇಜಸ್ಸು ಕೂಡ ಹಾಗೇನೆ. ವಾಯೋರಗ್ನಿ ಇತ್ಯನಾದಿತ್ಯಾದೇ ನಾನ್ಯತಃ ಉತ್ಪತ್ತಿ ಗ್ರಾಹ್ಯ ಅತಏವ ಪರಾತ್ತದಪಿ ಜಾಯತೆ. ಇಲ್ಲಿ ಹೊಸ ರೀತಿ ಉತ್ತರ ಕೊಡ್ತಾರೆ. ತೇಜಸ್ಸರಿಗೆ ಎರಡು ಭಾಗ ಇಲ್ಲ, ನಿತ್ಯ ತೇಜಸ್ಸು ಅನಿತ್ಯ ತೇಜಸ್ಸು ಅಂತಿಲ್ಲ. ಎಲ್ಲ ಅಗ್ನಿಯು ಎಂಥ ಅಗ್ನಿಯ ಎಲ್ಲ ನಾಶವಾಗತಕ್ಕಂಥದ್ದೇ. ಹಾಗಿದ್ರೆ ಅದನ್ನ ಕೇಳ್ತೇನೆ ನೀವೀಗ ಅಂತ ಕೇಳಿ ಹೇಳ್ತೇವೆ. ಒಂದು ಬಹಳ ಸೂಕ್ಷ್ಮ ಪ್ರಶ್ನೆ ಇದೆ. ಪರಮಾತ್ಮನ ಸರ್ವ ಸೃಷ್ಟಿಕರ್ತ ಅಂತ ಹೇಳಿ ವೇದ ಏನು ಹೇಳ್ತಾ ಇದೆ? ಅಗ್ನಿ ಯಾವುದರಿಂದ ಹುಟ್ಟು ಅಂತ ಹೇಳ್ತಾ ಇದೆ? ವಾಯುವಿನಿಂದ ಅಂತ ಹೇಳ್ತಾ ಇದೆ. ಮತ್ತು ದೇವರಿಂದ ಅಂತ ಆಗಲಿಲ್ವಲ್ಲ. ನೀವು ಹೇಳ್ತಿರೋದು ಜನ್ಮಾದ್ಯಶೇತ ಅಂತ ಹೇಳ್ತೀರಿ, ವೇದ ಹೇಳ್ತಾ ಇದೆ ವಾಯೋರಗ್ನಿ ಅಂತ ಹೇಳ್ತಾ ಇದೆ. ದೇರ್ಫೋರ್ ಅಗ್ನಿಯನ್ನು ವಾಯುದೇವರು ಸೃಷ್ಟಿ ಮಾಡಿದ್ದಲ್ಲ, ವಾಯುದೇವರಿಂದ ಸೃಷ್ಟಿ ಆಯಿತು ಅಂತ ಯಾಕೆ ಹೇಳಬಾರ್ದು? ಅಂದರೆ ಸೂತ್ರಗಳಲ್ಲಿ ಅನೇಕ ವಿಧವಾದಂಥ ಸಮಸ್ಯೆಗೆ ಪರಿಹಾರ ಇದು ಉತ್ತರ ಕೊಡ್ತಾರೆ. ಅದು ತಿಳ್ಕೊಳ್ಬಾರ್ದು. ಇತ್ಯಾದಿಗೆ ನಾ ಅನ್ಯತಃ ಉತ್ಪತ್ತಿ ಗ್ರಾಹ್ಯ ಅತಏವ ಪರಾತ್ತದಪಿ ಜಾಯತೆ. ಅದು ಹುಟ್ಟೋದು ದೇವರಿಂದನೇ. ಅದು ರೂಟ್ ಯಾವುದು ಅಂದರೆ ವಾಯುದೇವರ ಮೂಲಕ ಅಭಿವ್ಯಕ್ತಿ ಆಗುತ್ತೆ ಅಂತ ಅರ್ಥ. ಅನ್ನೋದು ದೇವ್ರ ವ್ಯಾಪಾರ ಇಲ್ಲ ಅಂತಲ್ಲ. ವಾಯುದೇವರೊಳಗಿದ್ದು ಕೂಡ ಸೃಷ್ಟಿ ಮಾಡೋದು ಯಾರು? ಅಗ್ನಿನ ಪರಮಾತ್ಮನೇ. ಅರ್ಥ ಆಯ್ತಾ? ವಾಯುದೇವರೊಳಗೆ ಸೃಷ್ಟಿ ಮಾಡೋದು ಪರಮಾತ್ಮನೇ, ವಾಯು ಮೂಲಕನೂ ಸೃಷ್ಟಿ ಮಾಡ್ತಾ ಇದ್ದಾನೆ. ಅಷ್ಟೇ ಹೊರತು ದೇವ್ರ ಕೈವಾಡ ಇಲ್ಲ ಅಂತ ಅರ್ಥ ಅಲ್ಲ. ನೈಯಾಯಿಕಾರಿ ಬದಲು ಅನ್ವಯಿಸೋದಿಲ್ಲ. ಅವ್ರ ಪ್ರಕಾರ ಏನು, ದೇವ್ರು ಸೃಷ್ಟಿ ಮಾಡಿ ಕೂತು ಬಿಡ್ತಾನೆ, ಉಳಿದವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಈ ದೇವ್ರು ನಮ್ಮ ದೇವ್ರು ಹಾಗಲ್ಲ. ಏನು ಮಾಡ್ತಾನೆ, ಪ್ರತಿ ಕ್ಷಣದಲ್ಲಿ ಯಾವುದೇ ವ್ಯಕ್ತಿ ಉತ್ಪತ್ತಿ ಆದರೂ ಕೂಡ ಆ ವ್ಯಕ್ತಿ ಅದರಲ್ಲಿ ಯಾರು ರೋಲ್ ಇರುತ್ತೆ, ದೇವ್ರ ರೋಲ್ ಇರುತ್ತೆ. ದೇವರು ಮೂಲ ಬ್ರಹ್ಮದೇವರಿ ತಂದೆ, ಬ್ರಹ್ಮದೇವರು ರುದ್ರದೇವರಿ ತಂದೆ. ಹೀಗೆ ಇಷ್ಟಕ್ಕೆ ಸ್ಟಾಪ್ ಆಗೋದಿಲ್ಲ. ರುದ್ರದೇವರು ಪರಮಾತ್ಮನೇ ತಂದೆ, ಬ್ರಹ್ಮದೇವರು ಸೃಷ್ಟಿ ಮಾಡೋದು ಪರಮಾತ್ಮನೇ. ಮತ್ತೆ ಮತ್ತೆ ಯಾವುದೋ ಒಂದು ಕೂಸು ಹುಟ್ಟಿದೆ, ಅದು ತಂದೆ ಯಾರು? ಮತ್ತೆ ಮತ್ತೆ ಪರಮಾತ್ಮನೇ. ಆ ತಂದೆ ಒಳಗೆ ಸೃಷ್ಟಿ ಮಾಡಿದ್ರೆ ಮತ್ತೆ ಪರಮಾತ್ಮನೇ. ಆಗ ದ್ವಾದಶ ಸ್ತೋತ್ರ ಅರ್ಥ ಆಗಿದೆ. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜನ ಪಿತೃಮಾತೃಗತಿ. ಪರಮಾತ್ಮ ಮೂಲತಃ ತಂದೆ ತಾಯಿ ಹೌದು, ಈ ರೀತಿ ತಂದೆ ತಾಯಿ ಕೂಡ ಹೌದು. ನಮಗೆಲ್ಲ ಡೈರೆಕ್ಟ್ ತಂದೆ ತಾಯಿಯು ಪರಮಾತ್ಮನೇ, ಇದು ವಿಶೇಷ ಅಂತ ಹೇಳಿ ಅದಕ್ಕೆ ದಾಸ ಹೇಳ್ತಾರೆ. ತಂದೆ ನೀನೇ ಎನಗೆ, ತಾಯಿ ಹಿಂದಿರಿದೇವೆ ಅಂತ ಹೇಳಬೇಕಾದ್ರೆ ದೇವರು ತಂದೆ ಅನ್ನೋ ಮಾತು ಅವಾಗ ಗುರುತು. ಈ ಸೃತ್ಯರ್ಥ, ಈ ಸೂತ್ರದ ಅರ್ಥ ಬರ್ತಾ ಇದೆ. ಆಗ ವಾಯುರಗ್ನಿಗೆ ಅಲ್ಲ, ವಾಯುದೇವರಲ್ಲಿ ಅಂದರೆ ಈ ಭೂತವಾಯುವಿನಲ್ಲೂ ಕೂಡ ವಾಯುನಾಮಕನಾಗಿದ್ದು ಪರಮಾತ್ಮನೇ ಸೃಷ್ಟಿ ಮಾಡ್ತಾನೆ, ವಾಯುದೇವರನ್ನೂ ಸೃಷ್ಟಿ ಮಾಡಿಸ್ತಾನೆ. ಇಂಥ ಶಕ್ತಿ ವಿಚಿತ್ರವಾದ ದೇವರ ಶಕ್ತಿಯರು. ಪರಾತ್ ಪದಪಿ ಜಾಯತೆ, ಅದಕ್ಕೇನು ಆಧಾರ ಅಂದರೆ ತತ್ತೇಜೋ ಅಶ್ರುತ. ಇನ್ನೊಂದು ವಾಕ್ಯ ಇದೆ, ತತ್ತೇಜೋ ಅಶ್ರುಜತ ಇತಿ ಹಿ ಆಹಾ ಕಾರಣತ್ವೇನ ಇತ್ಯುಕ್ತೆ ಅಪಿ ಅಮುಖ್ಯತೆಯ ಅನೇಕಾಮಪಿ ಶಬ್ದೋಕ್ತಾತ್ ಪುನರುಕ್ತಿ ಹೃದಯ ಕಾರಣತ್ವ ನಿವೃತ್ತ್ಯರ್ಥಂ. ಇದು ಯಾತಕ್ಕೆ ಇದನ್ನು ಒತ್ತಿ ಹೇಳಿದ್ರು ಅಂದರೆ, ಪರಮಾತ್ಮ ಕೆಲವನ್ನ ತಾನೊಬ್ಬನೇ ಮಾಡ್ತಾನೆ, ಉಳಿದವ್ರ ಕಡೆ ಇನ್ನೊಬ್ರು ಸಹಾಯ ತಗೊಳ್ತಾರೆ ಅಂತ ಅರ್ಥ ತಿಳ್ಕೊಂಡು ಮಾಡಬಾರ್ದು. ಮತ್ತೆ ಪರಮಾತ್ಮ ಎಲ್ಲಿ ಮಾಡಿದ್ರೆ ಹೇಗೆ ಮಾಡ್ತಾನೆ? ತದನನ್ಯತ್ವಂ ಆರಂಭದ ಶಬ್ದಾದಿಭ್ಯ ನಿನ್ನೆ ಬಂತು. ಪರಮಾತ್ಮ ಏನೇ ಮಾಡಿದ್ರು ಕೂಡ ಇಂಡಿಪೆಂಡೆಂಟ್ ಆಗಿ ಮಾಡ್ತಾನೆ. ಉಳಿದವ್ರ ರೋಲ್ ಇದೆ, ಆದ್ರೆ ಪರಮಾತ್ಮನ ರೋಲ್ 100% ಜಥಾ ಪ್ರಕಾರ. ಹಾಗೆ ಇಬ್ಬರು ಸೇರಿ ಒಂದು ಕೆಲಸ ಮಾಡಿದ್ರೆ ದೇವ್ರು ಮಾಡ್ತಾನೆ ಅಂತ ತಿಳ್ಕೊಂಡ್ಬಿಡಬಾರ್ದು. ದೇವ್ರು ಮಾಡೇ ಮಾಡ್ತಾನೆ, ಇವ್ರು ಆಲ್ ಇನ್ ಆಲ್, ಅವ್ರ ವಿಶೇಷ ಅಂಶವನ್ನು ತಿಳಿಸ್ತಾರೆ. ಇದೆಲ್ಲ ಯಾತಕ್ಕೆ ಕಾರಣ ಆಗುತ್ತೆ? ದೇವರಲ್ಲಿ ಭಕ್ತಿ ಹೆಚ್ಚು ಮಾಡುತ್ತೆ, ಗೊತ್ತಾನೆ, ಭಕ್ತಿ ಹೆಚ್ಚು ಮಾಡುತ್ತೆ. ಯಾವುದೇ ಕೆಲಸವನ್ನು ಯಾರೇ ಮಾಡಿದರೂ ಕೂಡ ದೇವರು ಒಳಗೆ ನಿಂತ್ಕೊಂಡು ಮಾಡ್ತಾನೆ ಅಂತ ಗೊತ್ತಾಗಿಬಿಟ್ರೆ ಪ್ರತಿ ಕ್ಷಣದಲ್ಲೂ ದೇವರ ಹಿರಿಮೆ ನಮಗೆ ರತ್ನದಾನ ಮಾಡಲಿಕ್ಕೆ ಸಾಧ್ಯ. ಓಂ ಆಪಹ ಓಂ ತೇಜಸ್ಸಿನಿಂದ ಯಾವ್ದು ಹುಟ್ಟಬೇಕು? ಆಪಹ ನೀರು, ನೀರು ಹುಟ್ಟಿಗೂ ಯಾರ ಕಾರಣ? ಮತ್ತೆ ದೇವರೇ ಕಾರಣ. ಬ್ರಹ್ಮ ವೇದ ಮಗ್ರೆ ಆಸೀತ್ ತದಹೋ ಅಸೃಜತ ಸದಿತಂ ಸರ್ವಂ ಕೃತೇ ಅಗ್ನೇರಾಪಃ ಅಗ್ನೇತಿ ಬ್ರಹ್ಮಣ ಏವ ಅವಾದಿ ಸೃಷ್ಟಿ. ಹಿಂದಿನ ವಾಕ್ಯದಂತೆ ಅಗ್ನಿಯಿಂದ ಆಪ ಅಂತ ಹೇಳಿದರೆ ಪರಮಾತ್ಮರ ವ್ಯಾಪಾರ ನೀರು ಸೃಷ್ಟಿಗಿಲ್ಲ, ಬರೀ ತೇಜಸ್ಸಿನಿಂದ ಆಗುತ್ತೆ ಅಂತ ತಿಳ್ಕೊಂಡ್ಬಿಡಬೇಡಿ. ಹಿಂದಿನ ಅಧಿಕರಣದಲ್ಲಿ ಹೇಗೆ ಹೇಳಿದೆವೋ ಇದಕ್ಕೆ ಕೂಡ ಹಾಗೇನೆ. ನೀರನ್ನು ಸೃಷ್ಟಿ ಮಾಡೋದು ಕೂಡ ಯಾರು? ಪರಮಾತ್ಮ ನೇರವಾಗಿಯೂ ಮಾಡ್ತಾನೆ. ಅದಕ್ಕೆ ಇನ್ನೊಂದು ಆಧಾರ ಏನಿದೆ? ಪರಮಾತ್ಮ ಮರು ಸೃಷ್ಟಿ ಮಾಡಿದ್ದು ಯಾವುದು? ಮೊನ್ನೆ ಒಂದು ನೀರು ಸೃಷ್ಟಿ ಮಾಡ್ತಾನೆ, ಡೈರೆಕ್ಟ್ ಸೃಷ್ಟಿ ಮಾಡಿ ತೋರಿಸ್ಬಿಟ್ಟಿದ್ದಾನೆ ಈಗಾಗಲೇ, ಮತ್ತು ಅಗ್ನಿಯೊಳಗಿನ ಮತ್ತೆ ಸೃಷ್ಟಿ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನ ವಿಶೇಷ ಅದು ಹಿಂದಿನ ಅಧಿಕರಣಕ್ಕೆ ಏನು ವ್ಯತ್ಯಾಸ ಅಂತ ಕೇಳಿದರೆ, ಪರಮಾತ್ಮ ಅಗ್ನಿಯನ್ನು ಸೃಷ್ಟಿ ಮಾಡಿದ ಮೊದಲು ಅಂತಿಲ್ಲ, ನೀರನ್ನು ಸೃಷ್ಟಿ ಮಾಡಿದ ಮೊದಲು ಅಂತಿದೆ. ಇನ್ನೂ ಸ್ಪಷ್ಟ ಆಯಿತು, ದೇವರು ಎರಡು ರೀತಿಯಲ್ಲಿ ಮಾಡಿದ್ದಾನೆ. ನೇರವಾಗಿ ನೀರನ್ನು ಸೃಷ್ಟಿ ಮಾಡ್ತಾನೆ, ತೇಜಸ್ಸಿನ ಮೂಲಕವೂ ಸೃಷ್ಟಿ ಮಾಡ್ತಾನೆ. ದೇವರ ಸೃಷ್ಟಿಯ ವೈಭವವನ್ನು ಇನ್ನೂ ಹೆಚ್ಚು ಮಾಡಿದಾಗ ಒಂದು ಕಿದ್ದೇವೆಲ್ಲ ಏನಿವು ಜನ್ಮಾದ್ಯತೆ ಅಂತ ಸೂತ್ರದ ಅರ್ಥ ಇದಿಷ್ಟು ಕೂಡ. ಜನ್ಮಾದ್ಯತೆಯ ಸೂತ್ರ ಸ್ಪಷ್ಟೀಕರಣ, ಮೂರನೇ ಅಧ್ಯಾಯ ಎರಡನೇ ಅಧ್ಯಾಯದ ಮೂರನೇ ಪಾದ ಪೂರ್ತಿ ಹೆಚ್ಚಾಗಿ ಅದು ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ಇತಿ ಶ್ರುತೇ ಅಗ್ನೇರಾಪಃ ಸೃಷ್ಟಿ ಬ್ರಹ್ಮಣ ಏವ ಅವಾದಿ ಸೃಷ್ಟಿ. ಆದಿ ಶಬ್ದ ಹೇಳಿದ್ರಿಂದ ಉಳಿದೆಲ್ಲವೂ ಹಾಗೆ ತಿಳ್ಕೊಂಬಿಡಿ ಅಂತ. ಇದು ಏನಿದು ಭಾಷ್ಯದ ಸೂತ್ರದ ಮಾತಿನ ವಿವರಣೆ. ಆಪಃ ಅಂತ ಅಷ್ಟೇ ಇದ್ರೆ ಆಚಾರ್ಯ ಏನು ಮಾಡಿಬಿಟ್ರು? ಅಪಾದಿ ಅಂತ ಸೇರಿಸಿಬಿಟ್ರು. ಭಾಷ್ಯದ ವಿಸ್ತಾರ ಕೊಟ್ಟರೆ ನೀರು ಅಷ್ಟೇ ಅಲ್ಲ, ಎಲ್ಲ ಕಡೆ ಹೀಗೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಅಂತ ಹೇಳಿ ಎಕ್ಸ್ಟೆಂಡ್ ಮಾಡ್ತಾರೆ. ಸಪದಾಡಿಕ ವರ್ಣೆ ಅಂತ ಇದ್ರೆ ಹೇಗೋ ಹಾಗೆ ಸೂತ್ರಾರ್ಥ ವರ್ಣತೆ ಎತ್ತ ಪದೈ ಸೂತ್ರಾನುಕಾರಿ ಬಿಹಿ ಸಪದಾನಿಕ ವರ್ಣೆಯಂತೆ ಭಾಷ್ಯಂ ಭಾಷ್ಯ ವಿರೋಧಿದು ಅಂತ ಹೇಳಿದ ಹಾಗೆ ಆಚಾರ್ಯದಲ್ಲಿ ಎಕ್ಸ್ಟೆಂಡ್ ಮಾಡ್ತಾರೆ. ಇದನ್ನು ತ್ರಿವಿಕ್ರ ಪಂಡಿತ ಆಚಾರ್ಯ ಬರೀತಾರೆ ಹೆಚ್ಚೆ ತತ್ವ ಪ್ರದೀಪದಲ್ಲಿ ಇದ್ದ ವಿಶೇಷ ಅಂಶಗಳನ್ನೆಲ್ಲ ಮಿಸ್ ಮಾಡ್ತಾ ಹೋಗ್ತಾರೆ. ಏತಸ್ಮಾತ್ ಜಾಯತೆ ಪ್ರಾಣೋ ಸರ್ವೇಂದ್ರಿಯಾಣಿ ಚ ಸಂವಾಯುರ್ಜ್ಯೋತಿರಾಪಃ ಈ ವಿಶ್ವಸ್ಯ ಧಾರಿಣಿ ಯಾಣಿ ಚ. ಒಟ್ಟಿಗೆ ಶೋಕ ಏನು ಹೇಳ್ತಾ ಈ ಪುರಾಣ ವಾಕ್ಯ ಏನು ಹೇಳ್ತಾ ಇದೆ? ಈ ಪ್ರಾಣ ಮನಸ್ಸು ಸರ್ವ ಇಂದ್ರಿಯಗಳು ಖಂ ಆಕಾಶ ವಾಯು ಅಗ್ನಿ ನೀರು ಪೃಥಿವಿ ಇವೆಲ್ಲವೂ ಕೂಡ ಪರಮಾತ್ಮನಿಂದನೇ ಹುಟ್ಟುತ್ತಾ ಇವೆ. ಕರ್ತ ಸರ್ವಸ್ಯ ವೈ ವಿಷ್ಣು ಏಕೈವ ನ ಸಂಶಯ ಕರೇ ಶಾಂತು ಸತ್ತಾದ್ಯ ಸದೈವ ತದಾಜ್ಞೆಯ ಭವಿಷ್ಯತ್ ಪುರಾಣೇ. ಮತ್ತೆ ರೂಢಿ ಎಲ್ಲದಕ್ಕೂ ಒಬ್ಬನೇ ಒಬ್ಬ ಕರ್ತೋ ಅಂತ ಸದಾ ವಿಷ್ಣುವೇ ಆಗಿದ್ದಾನೆ. ಇತರೇ ಶಾಂತು ಸತ್ತಾದ್ಯ ಉಳಿದವರ ಇರುವಿಕೆ ಮೊದಲಾದವರು ಕೂಡ ಭಗವದ್ ಅಧೀನ ಅಂದಮೇಲೆ ಅವರಿಂದ ಸೃಷ್ಟಿ ಅನ್ನೋ ಮಾತಿಗೆ ಅತ್ಯಂತ ಸೀಮಿತ ಅರ್ಥ ಮಾಡಬೇಕೇ ಹೊರತು ದೇವರಿ ಮಾಡದಂತೆ ಮಾಡಬಾರ್ದು. ದೇವರು ಮಾಡ್ತಾನೆ ಅಂತ ಹೇಳಿದಾಗ ಅರ್ಥ ಕಡಿಮೆ ಮಾಡದೆ ಹಾಗೆ ಒಪ್ಪೋದು. ಉಳಿದವರು ಮಾಡ್ತಾರೆ ಅಂತ ಹೇಳಿದಾಗ ಎಷ್ಟು ಅಷ್ಟು ಮಾತ್ರ ಒಪ್ಪೋದು, ದೇವರಿ ಮಾತ್ರ ಎಲ್ಲ ಕಾಲಕ್ಕೂ ಪೂರ್ಣ ರೀತಿಯಲ್ಲೇ ಒಪ್ಪಿಕೊಡ್ಬೇಕು ಅನ್ನೋದು ವಿಶೇಷ. ವಾಮನೇಶ ಇನ್ನೂ ಸ್ಪಷ್ಟೀಕರಣ ಕೊಟ್ಟ, ತತ್ರ ತತ್ರ ಸ್ಥಿತೋ ವಿಷ್ಣು ಶಕ್ತಿ ಪ್ರಬೋಧಯನ್ ಏಕೈವ ಮಹಾಶಕ್ತಿ ಸರ್ವಮಂಜತ. ಈ ತಂತ್ರಕಾರದ ಇಂಥದ್ದೇ ಶೋಕ ಹೇಳ್ತಾರೆ. ಇದೇ ಶ್ಲೋಕ, ನಾಲ್ಕನೇ ಅಧ್ಯಾಯ 91ನೇ ಶ್ಲೋಕ ಇದೇ ರೀತಿ ಇದೆ. ಅದು ತಂತ್ರಸಾರದ ಶ್ಲೋಕ, ವಿಷ್ಣುಕೃತ ತಂತ್ರಸಾರ. ಇದು ವಾಮನ ಪುರಾಣದ ಶ್ಲೋಕ. ಆಶ್ಚರ್ಯ, ಎರಡು ವೇದವ್ಯಾಸರು ಬರೋದು, ಅದು ವಿಷ್ಣುವುದು ಇದು ವಿಷ್ಣುವುದೇ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಕ್ಶಕ್ತಿ ಪ್ರಬೋಧಯ. ಅಲ್ಲಲ್ಲಿ ಆಯಾ ವಸ್ತುಗಳಲ್ಲಿರತಕ್ಕಂಥ ವಿಷ್ಣು ಆಯಾ ವಸ್ತುಗಳ ಶಕ್ತಿಯನ್ನು ಉದ್ಬೋಧನೆ ಮಾಡ್ತಾ, ಏಕಏವ ಮಹಾಶಕ್ತಿ ಕುರುತೇ ಸರ್ವಮಂಜಸ. ಒಬ್ಬನೇ ಒಬ್ಬ ವಿಷ್ಣು ಎಲ್ಲ ಕೆಲಸಗಳನ್ನು ತಾನೇ ಮಾಡ್ತಾನೆ. ಇದು ದೇವರ ವಿಶೇಷವಾದ ಹಿರಿಮೆ. ಎಲ್ಲದರಲ್ಲೂ ಇದು ಮಾಡ್ತಾನೆ, ನೇರವಾಗಿಯೂ ಮಾಡ್ತಾನೆ, ಯಾರ ಕೈ ಮಾಡ್ತಾನೂ ತಂದೆ ಶಕ್ತಿಯಿಂದ ಮಾಡ್ತಾನೆ, ಇನ್ನೊಬ್ಬರು ಸಹಕಾರ ಎಷ್ಟಮಾತ್ರಕ್ಕೂ ತಗೊಳ್ಳೋದಿಲ್ಲ ಅನ್ನೋದು ವಿಶೇಷ. ಇದರಿಂದ ಏನಾಯ್ತಾಗ, ಎಲ್ಲ ಯಾರು ಏನೇ ಅಶೇಷ ವಿಶೇಷ ತೋಪಿ ಅಂತ ಅನ್ವೇಷಣಾಚಾರ ಹೇಳ್ತಾರೆ. ಪ್ರತಿ ವಿಶೇಷ ಹುಟ್ಟು ಮಾಡಬೇಕಾದ್ರೂ ಕೂಡ ಪರಮಾತ್ಮನೇ ಆಗ್ತದೆ. ಯಾವತ್ತ ಯಾರಿಂದ ಕೆಲಸ ಆಯ್ತು ಅಂದ್ರೂ ಕೂಡ ಅದರೊಳಗೆ ದೇವರಿತ್ತು ಮಾಡ್ತಾ ಅಂತ ತಿಳ್ಕೊಂಬಿಡಿ. ಅಗ್ನಿಯಿಂದ ಬೆಳಕು ಬಂತೋ ದೇವರು ಕೊಟ್ಟ, ಅದನ್ನೇ ಭಗವದ್ಗೀತೆ ಸ್ಪಷ್ಟ ಮಾಡಬೇಕು. ಯದಾದಿತ್ಯ ಕಥಂ ತೇಜ ಅಂತ ಹೇಳಬೇಕಾದ್ರೆ ಆ ವಿಷಯ ಸ್ಪಷ್ಟ ಆಯ್ತು. ಸೂರ್ಯನಿಂದ, ಅಗ್ನಿಯಿಂದ, ಚಂದ್ರನಿಂದ ಅದು ಅಷ್ಟೇ ತಿಳ್ಕೊಳ್ಬಾರ್ದು. ಯಾರ್ಯಾರಿಂದ ಏನೇನು ಆಗ್ತಾ ಇದೆಯೋ ಅದೆಲ್ಲ ದೇವರಿಂದನೇ ಆಗ್ತಾ ಇದೆ. ಏಕಏವ ಮಹಾಶಕ್ತಿ, ಉಳಿದ್ರಲ್ಲೇ ಶಕ್ತಿ ಇದೆ, ಸ್ವಲ್ಪ ಇದೆ. ಉದ್ಬೋಧನೆ ಮಾಡೋದು ಪರಮಾತ್ಮ, ತನ್ನ ಶಕ್ತಿ ಪ್ರಕಟ ಮಾಡೋದು ಪರಮಾತ್ಮನೇ. ಭಾಳ ಸುಲಭ. ಕರೆಂಟ್ ಏನು ಮಾಡುತ್ತೆ, ಎಲ್ಲೆಲ್ಲೋ ಹೋಗುತ್ತೆ. ಹೀಟರಲ್ಲಿ ಹೋದಾಗ ಬೆಂಕಿ ಹುಟ್ಟುತ್ತೆ, ಫ್ಯಾನಲ್ಲಿ ಹೋದಾಗ ಗಾಳಿ ಬೀಸುತ್ತೆ, ಫ್ರಿಡ್ಜಲ್ಲಿದ್ದಾಗ ತಂಡ ಮಾಡುತ್ತೆ, ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಗೆಯುತ್ತೆ. ಎಲ್ಲ ಮಾಡ್ತಾ ಕೆಲಸ ಮಾಡ್ತದೆ ಯಾವುದು ಬಟ್ಟೆ. ಆ ಶಕ್ತಿ ಯಾವುದು, ಮಿಷನ್ನ ಶಕ್ತಿ ಬೇರೆ, ಫ್ಯಾನ್ ಶಕ್ತಿ ಬೇರೆ. ಆದ್ರೆ ಕರೆಂಟ್ ಎಲ್ಲ ಹೋದರೆ ಯಾವುದು ಉದ್ಬೋಧವಾಗದೆ. ನಮಗೆ ಕರೆಂಟ್ ನೋಡಿದ ತಕ್ಷಣ ದೇವ್ರು ನೆನಪಾಗ್ತಾನೆ, ಹೋಗ್ತಾನೆ. ಇಲ್ಲಿ ಹೇಗೆ ಕರೆಂಟ್ ಕಣ್ಣಿಗೆ ಕಾಣೋದಿಲ್ಲ, ಇಷ್ಟಾದ್ರೂ ಕೂಡ ಇಷ್ಟೆಲ್ಲಾದ್ರೂ ಕರೆಂಟ್ ಕಣ್ಣಿಗೆ ಕಾಣೋದಿಲ್ಲ, ದೇವ್ರ ಕಣ್ಣಿಗೆ ಕಾಣೋದು. ಅವ್ಯಕ್ತ ಅವ್ಯಕ್ತಮಾಗಿ ಮುಂದೆ ಬರುತ್ತೆ. ಧರ್ಮಾತ್ ಭೇದ ಭೇದಾದಿ ದೃಷ್ಟೇ ಪುನಃಪ್ರತಿಷೇಧ. ಧರ್ಮಾತ್ ಭೇದಾದಿ ದೃಷ್ಟೇ ಪುನಃಪ್ರತಿಷೇಧ. ಒಂದು ಪ್ರಶ್ನೆ ಹಾಕ್ಕೊಂಡು, ಈ ಅಧಿಕರಣ ಮತ್ತೆ ಬರಬೇಕಾಗಿತ್ತು ಅಂತ ಪ್ರಶ್ನೆ. ತೇಜೋ ಅತಸ್ತಾಖ್ಯಾಹ ಅಂತ ಹೇಳಿಬಿಟ್ಟಿದ್ದಾರೆ, ಇದನ್ನ ಯಾಕೆ ಮತ್ತೆ ಹೇಳಬೇಕಾಗಿತ್ತು ಅಂತ ಕೇಳಿದರೆ ವಿಶೇಷ ಕಾರಣ ಇದೆ. ಘರ್ಮಾತ್ ಭೇದಾದಿ ದೃಷ್ಟೇ, ಘರ್ಮ ಒಳ್ಳೆ ಬಿಸಿಲು ಬಂತು, ಮೈಯಿಂದ ಗೌರವ ಬರಲಿಕ್ಕೆ ಶುರುವಾಯಿತು. ಬಿಸಿಲಿನಿಂದ ಏನು ಬಂದಾಗ ಈಗ ನೀರು ಬಂತು. ಸೊ ನೀರಿನ ತೇಜಸ್ಸಿನಿಂದ ನೀರು ಬರುತ್ತೆ ಅಂತ ಪ್ರೂವ್ ಆಯ್ತು. ಬಿಸಿಯಿಂದ ನೀರು ಬರುತ್ತೆ. ಮನುಷ್ಯ ಕಣ್ಣ ನೀರು ಯಾವಾಗ ಬರುತ್ತೆ, ದುಃಖ ಆದಾಗ. ದುಃಖ ಅಂದ್ರೆ ತಾಪ ಅಂತ, ಅಲ್ಲೂ ಕೂಡ ತಾಪದಿಂದ ನೀರು ಬಂತು. ಸೊ ಎಲ್ಲ ಕಡೆ ಏನು ಸೃಷ್ಟಿ ಆಯ್ತು, ಈಗ ತೇಜಸ್ಸಿಂದ ನೀರು ಅಂತ ಪ್ರೂವ್ ಆಯ್ತು. ಸೊ ಹೊಸ ವಿಷಯ ಏನು ಅಂದರೆ, ತೇಜಸ್ಸಿನ ನೀರು ಬರೋದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಈಗ. ಆದ್ರಿಂದ ದೇವರು ಬೇಡ ಅಂತ ಹೇಳ್ಕೊತೀರೋ ಅಂದರೆ, ಇಲ್ಲ, ಅದಕ್ಕೂ ದೇವರು ಬೇಕೇ ಬೇಕು. ಅರ್ಥ ಆಯ್ತಾ? ಒಂದೊಂದು ಅಧಿಕರಣ ಬೇರೆ ಮಾಡಬೇಕಾದ್ರೂ ಕೂಡ ಒಂದು ಹೊಸ ಹೊಸ ಕಾರಣ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಾರೆ. ಉಳಿದೆಲ್ಲ ಕಾಮನ್ ಇರುತ್ತೆ. ತಾ ಆಪಃ ಐಚ್ಛಂದ ಅಪ್ಯಶ್ಯಾಮಃ ಪ್ರಜಾಯೇ ಮಹೀತಿ. ತಾ ಅನ್ನಂ ಅಸೃಜಂತ ಇತ್ಯರ್ಥೋ ಅನ್ನ ಸೃಷ್ಟಿ ಶೂಯತೆ ಅದ್ಯ ಪೃಥಿವೀ ಕುತ್ರಚಿತ್ ಪೃಥಿವೀ ಸೃಷ್ಟಿ ಅಥೋ ವಿರುದ್ಧತ್ವಾ ಅಪ್ರಾಮಾಣ್ಯಂ ಇತ್ತೋ ಭಕ್ತಿ. ಈಗ ಪೃಥಿವಿನೂ ಹಾಗೆ ಅಂತ ಹೇಳಬೇಕಾಗಿದೆ. ನೀರಿನಿಂದ ಏನು ಹುಟ್ಟಿತು, ಅಗ್ನಿ. ಅಗ್ನಿಯಿಂದ ಏನು ಹುಟ್ಟಬೇಕೀಗ, ಅಗ್ನಿಯಿಂದ ನೀರು ಹುಟ್ಟಿತು. ನೀರಿನಿಂದ ಏನು ಹುಟ್ಟಿತು, ನೀರು ಹುಟ್ಟು, ಭೂಮಿ ಹುಟ್ಟಬೇಕು. ಪೃಥಿವಿ ಅಪ್ತೇಜೋ ವಾಯು ಆಕಾಶ. ಅದು ನೋಡಿ ಮತ್ತೆ ಅದನ್ನೇ ಮತ್ತೆ ಹೇಳ್ತಾರೆ ಅಂತ ಕೇಳಿದರೆ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ತೋರಿಸ್ತಾರೆ. ತಾ ಆಪ ಐಕ್ಷಂತ ಭವ್ಯಶ್ಯಾಮ ಪ್ರಜಾಯೇ ಮಹೀತಿ. ನೀರು ಯೋಚನೆ ಮಾಡಿದವು, ನಾವು ಬೇಕಾ ಬೇರೆ ರೀತಿ ಬೆಳೆಯೋಣ ಅಂತ ಹೇಳಿಬಿಟ್ಟು. ತಾ ಅನ್ನಮ ಸೃಜಂತ, ಅವೇನು ಮಾಡಿದವಾಗ ಅನ್ನವನ್ನು ಸೃಷ್ಟಿ ಮಾಡಿದ್ರು. ಇತ್ಯದ್ದು ಅನ್ನ ಸೃಷ್ಟಿ ಶೂಯತೆ. ಈಗ ನೀರಿನಿಂದ ಅನ್ನ ಸೃಷ್ಟಿಯಾಗೋದನ್ನು ನಾವು ವೇದದಲ್ಲಿ ಕೇಳ್ತಾ ಇದ್ದೇವೆ. ಅದ್ಯ ಪೃಥಿವಿ ಇತಿ ಕುತ್ರಚಿತ್ ಪೃಥಿವಿ ಸೃಷ್ಟಿ. ಕೆಲವೊಮ್ಮೆ ಅದ್ಯ ನೀರಿನಿಂದ ಪೃಥಿವಿ ಆಗುತ್ತೆ ಅಂತ ಒಂದು ಕಡೆ ಹೇಳ್ತಾರೆ. ಈಗ ಅರ್ಥ ಮಾಡ್ಕೋಬೇಕಿದ್ರೆ, ನೀರಿನಿಂದ ಪೃಥಿವಿ ಸೃಷ್ಟಿ ಅಂತ ಒಂದು ಕಡೆ ವೇದನೆ ಹೇಳ್ತಾ ಇದೆ, ಒಂದು ಕಡೆ ಏನು ಹೇಳ್ತಾ ಇದೆ, ನೀರಿನಿಂದ ಅನ್ನ ಸೃಷ್ಟಿ ಅಂತ ಹೇಳ್ತಾ ಇದೆ. ವಿರೋಧ ಬಂತಲ್ಲ ಈಗ. ನೀರಿನಿಂದ ಅನ್ನ ಸೃಷ್ಟಿ ಬೇರೆ ಮಾತು, ನೀರಿಂದ ಪೃಥಿವಿ ಸೃಷ್ಟಿ ಬೇರೆ ಮಾತು. ಅಂದಮೇಲೆ ನೀರಿನಿಂದ ಎರಡು ಒಂದಾಗಬೇಕು, ಇವೆರಡು ಬೇರೆ ಬೇರೆ ಪದಾರ್ಥಗಳು ಬಂದವಲ್ಲ ಅಂತ ಕೇಳಿದ್ರೆ ಹೇಳ್ತಾರೆ, ಹಾಗಲ್ಲ. ಓಂ ಪೃಥಿವಿ ಅಧಿಕಾರ ರೂಪ ಶಬ್ದಾಂತರಾದಿಭ್ಯ. ಓಂ ಅನ್ನ ಅಂದ್ರೇನು, ಪೃಥಿವಿ ಅಂತಾನೆ ಅರ್ಥ. ಅನ್ನ ಅಂದ್ರೇನು, ಪೃಥಿವಿನೇ, ಪೃಥಿವಿ. ಪೃಥಿವಿ ತತ್ರ ಅನ್ನ ಶಬ್ದೇನ ಉಚ್ಯತೆ. ವಿರೋಧ ಇಲ್ಲೇ ಇಲ್ಲ. ವಿರೋಧ ಹೇಗೆ ಅಂತ ಕೇಳಿದರೆ, ಪರಮಾತ್ಮ ಪ್ರಾಣ ಸೃಷ್ಟಿ ಮಾಡ್ತಾನೆ, ಪರಮಾತ್ಮ ವಾಯು ಸೃಷ್ಟಿ ಮಾಡ್ತಾನೆ. ಪ್ರಾಣವಾಯು ಇದ್ರೆ ಯಾರು ಒಂದೇ. ಆ ಅರ್ಥದಿಂದ ಪೃಥಿವಿ ಅಂದ್ರೂ ಒಂದೇ, ಅನ್ನ ಅಂದ್ರೂ ಒಂದೇ. ಪೃಥಿವಿಯಲ್ಲಿ ಅನ್ನ ವಿಶೇಷವಾಗಿ ಏನು ಸೇರಿಕೊಂಡಿದೆ ಅನ್ನದಲ್ಲಿ, ಪೃಥಿವಿ ಅಂಶ ಜಾಸ್ತಿ ಇದೆ ಅನ್ನದಲ್ಲಿ. ಅದಕ್ಕೇನೆ ಅನ್ನನ ಪೃಥಿವಿ ಅಂತ ಕರೀತಾರೆ. ಪೃಥಿವಿ ತತ್ರ ಅನ್ನ ಶಬ್ದೇನ ಉಚ್ಯತೆ ಭೂತಾಧಿಕಾರತ್ವ. ಕಾಷ್ಣ ಪ್ರಚುರಾಚ ಪೃಥಿವಿ ನ ಅನ್ನಚ್ಚ ತಥಾ ವಿಶೇಷ ಆಪಶ್ಚ ಪೃಥಿವಿ ಚಾನ್ನಂ ಪೃಥಿವೀವಾ ಅನ್ನಂ ಸಾಹಾಪೋ ಅನ್ನಮಸೃಜಂತ ಪೃಥಿವೀವಾ ಅನ್ನಂ ಇತ್ಯಾದಿ ಶಬ್ದಾಂತಾರಾಶ್ಯ ಪೃಥ್ವಿನೇ ಅನ್ನ ಅಂತ ಹೇಳಿದ್ದೆ ಅಷ್ಟೇ ಅಲ್ಲ ಭೂತಾಧಿಕಾರತ್ವ ಇದು ಭೂತಾಧಿಕ ಭೂತ ಸೃಷ್ಟಿಯ ಪ್ರಸಂಗ ಬಂದಿದೆ ಭೂತ ಸೃಷ್ಟಿಯ ಪ್ರಸಂಗ ಬಂದಾಗ ಅನ್ನ ಅಂದರೆ ಪೃಥ್ವಿ ಅಂತಲೇ ಅರ್ಥ ಪೃಥ್ವಿಯ ಲಕ್ಷಣ ಅನ್ನದಲ್ಲಿದೆ ಅನ್ನ ಪೃಥ್ವಿಗಳು ಸಮಾನ ಅರ್ಥಕವಾದ್ದರಿಂದ ಇಲ್ಲಿ ಆ ಮೃತನ ಉಪಯೋಗಿಸಿದ್ದಾರೆ ಅಂತ ಹೇಳ್ತಾ ಸ್ಪಷ್ಟ ವಾಕ್ಯಗಳನ್ನೇ ಕೊಟ್ಟುಬಿಡ್ತಾರೆ ಆಪಶ್ಚ ಪೃಥಿವೀಚ ಅನ್ನಂ ಪೃಥಿವೀವ ಅನ್ನಂ ಸಾ ಆಪೋ ಅನ್ನವಸೃಜಂತ ಪೃಥಿವೀವ ಅನ್ನಂ ಏನೇನು ಸಂಶಯ ಕಾರಣನೇ ಇಲ್ಲ ಆಚಾರ್ಯ ಕೋಟ್ ಮಾಡಿದಾಗ ಶ್ರುತಿ ವಾಕ್ಯ ನಮಗೆ ಗೊತ್ತಾಯ್ತು ಇದು ಏನಾಗ್ತಿತ್ತು ಸಂಶಯ ಬಂದಿರ್ತಾ ಇದೆ ಶ್ರುತಿ ಏನೇನು ಹೇಳ್ತಾ ಇದೆ ಅಂತೇಳಿ ಏನು ಹೇಳ್ತಾ ಇಲ್ಲ ಸರಿಯಾಗಿ ಹೇಳ್ತಾ ಇದೆ ಇತ್ಯಾದಿ ಶಬ್ದಾಂತಾರಾಧ್ಯ ಇದ್ರದ್ದು ಏನು ಹೇಳಿದಾಗಾಯಿತು ಅಂದರೆ ಗ್ರಂಥಗಳಲ್ಲಿ ಕೆಲವೊಮ್ಮೆ ಏನೋ ವಿರೋಧ ಕಂಡ ಕಾಣಿಸುತ್ತೆ ಆತ ವಿರೋಧದಲ್ಲಿ ಏನು ಮಾಡಬೇಕು ಸತ್ತು ಸಮನ್ವಯ ಅಂತ ಹೇಳಿದ್ದಾರೆ ಇದು ಸಮನ್ವಯ ಮಾಡಬೇಕು ಅಂತ ಹೇಳಿದ್ರು ತಾವೇ ಮಾಡಿ ತೋರಿಸ್ತಾ ಇದ್ದಾರೆ ಇದು ಸಮನ್ವಯ ಮಾಡ್ಕೋಬೇಕು ವಿರೋಧಕ್ಕೆ ಅವಕಾಶ ಇರೋದಿಲ್ಲ ವಿಷ್ಣುವಿನಿಂದ ರುದ್ರಾಕ್ಷ ಹುಟ್ಟಿದ ಅಂತ ಹೇಳ್ತಾರೆ ವೇದವ್ಯಾಸ ರುದ್ರಾಕ್ಷ ಹುಟ್ಟಿದ ಅಂತ ಹೇಳ್ತಾರೆ ವಿಷ್ಣು ವೇದವ್ಯಾಸ ಇಬ್ಬರು ಯಾರು ಇಬ್ಬರು ಒಂದೇ ಅದರಿಂದ ವಿರೋಧ ಇಲ್ಲವೇ ಇಲ್ಲ ಬಟ್ ವಿರೋಧ ಯಾವಾಗ ಬರ್ತಿತ್ತೋ ನಿಜವಾಗ್ಲೂ ಬೇರೆ ಬೇರೆ ವ್ಯಕ್ತಿಗಳಾಗಿ ವಿರೋಧ ಬಂದಿರ್ತಾ ಇದೆ ಅಂತ ಸಮಸ್ಯೆ ಇಲ್ಲ ಒಗಟಿದ ಕ್ರಮದಲ್ಲಿ ಹೇಳ್ತಾರೆ ಅಂದೆಲ್ಲ ಕೂಡ ಅಪೌರುಷೇಯತ್ರಿ ಮತ್ತೆ ಹೇಳ್ತಾರೆ ಇತ್ಯಾದಿ ಶಬ್ದಾಂತಾರಾಧ್ಯ ಶಬ್ದಾಂತರಾದಿಭ್ಯ ಅಂತ ಸೂತ್ರ ಇದು ಶಬ್ದಾಂತರಾಶ್ಯ ಅಂತ ಆಚಾರ್ಯರ ವಿವರಣೆ ಕೊಡ್ತದೆ ಆದಿಶಬ್ದಾದ್ಯುಕ್ತಿ ಶಬ್ದಾಂತರ ಆದಿಭ್ಯ ಅಂತಿದೆ ಆದಿಶಬ್ದದಿಂದ ಯುಕ್ತಿ ಹೇಳ್ತಾ ಇದ್ದಾರೆ ಏನು ಯುಕ್ತಿ ಅಂದರೆ ಅಪೌರುಷೇಯತ್ವೇನ ಅದೋಷಸ್ಯ ವಾಕ್ಯಸ್ಯ ಅಪ್ರಾಮಾಣ್ಯಂ ಇತ್ಯಾದಿ ಮೌನೇಶ ಸರಿಯಾಗಿ ಹೇಳ್ತಾರೆ ಇದು ವೇದದಲ್ಲಿ ಒಂದು ವಿಷಯ ತಿಳ್ಕೊಂಬಿಡಿ ಅಲ್ಲೊಂದು ಹೇಳಿತು ಇನ್ನೊಂದು ಹೇಳಿತು ಇದೊಂದು ಹೇಳಿತು ಅಂತ ಹೇಳಕ್ಕೆ ಹೋಗಬೇಡಿ ವೇದಗಳು ಎಂದೂ ಏನು ಹೇಳೋದಿಲ್ಲ ತಪ್ಪು ಹೇಳೋದಿಲ್ಲ ಇದು ಇಂಪಾರ್ಟೆಂಟ್ ವೇದಗಳು ಎಂದೂ ತಪ್ಪು ಹೇಳೋದಿಲ್ಲ ನಮಗೆ ಆಗ ಅನಿಸಿದ ಏನು ತಿಳ್ಕೋಬೇಕು ನಮ್ಗೆ ಅರ್ಥ ಆಗಿಲ್ಲ ಅಂತ ಅರ್ಥ ಇವತ್ತು ಹಾಗೆ ತಾನೆ ಹೇಳೋದು ನಾವು ವಜ್ರಾಸಗಳು ಏನೋ ಬರೀ ನಮಗೆ ಅರ್ಥ ಆಗೋದು ಏನು ಬಿಡ್ತೇನೆ ಅಂದರೆ ನಮ್ಗೆ ಅರ್ಥ ಆಗೋದಿಲ್ಲ ಅಂತ ತಿಳಿತಾ ದೊಡ್ಡವ್ರ ಮಾತಿನಲ್ಲಿ ಒಂದು ಗ್ಯಾರಂಟಿ ಏನು ಗ್ಯಾರಂಟಿ ಅಪ್ರಾಮಾಣ್ಯ ಇರೋದಿಲ್ಲ ಅರ್ಥ ಆಯ್ತಾ ಇನ್ನು ವೇದಗಳಂತೂ ಅಪ್ರಾಮಾಣ್ಯದ ಸಂಖ್ಯೆ ಕೂಡ ಇರೋದಿಲ್ಲ ಯಾತಕ್ಕೆ ಅಪೌರುಷೇಯತ್ವ ವೇದಗಳು ಅಪೌರುಷೇಯವಾದ್ದರಿಂದ ಅಪ್ರಾಮಾಣ್ಯ ಸಂಖ್ಯೆಗೂ ಇಲ್ಲ ಇದರಿಂದ ಆಚಾರ್ಯನ್ ಹೇಳ್ತಾರೆ ನೈತೇ ನಚ ಏತೇಷಾಂ ವಚನಾನಾಮೇವ ಅಪ್ರಾಮಾಣ್ಯಂ ಅಪೌರುಷೇಯತ್ವಾತ್ ವೇದಸ್ಯ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಇತಿ ತದ್ಗೃಹೀತತ್ವಾಚ್ಯ ತತ್ವನಲ್ಲಿ ವಿಶೇಷ ಡಿಸ್ಕಸ್ ಮಾಡ್ತಾರೆ ವೇದಗಳ ಬಗ್ಗೆ ಹೇಳಿದ್ದಾರೆ ಅಂದಮೇಲೆ ಏನು ಮಾಡಿದ್ರು ಏನು ಮಾಡಬಾರ್ದು ಸಂಖ್ಯೆ ಮಾಡಬಾರ್ದು ಅದಕ್ಕೆ ಅಪೌರುಷೇಯವಾದ ಅದರೊಳಗೆ ನಿತ್ಯವಾದ ಅದರೊಳಗೆ ದೋಷಗಳ ಹೆಸರೇ ಇಲ್ಲ ಆದ್ದರಿಂದ ಸರಿ ಇದು ಪ್ರಥಮನ್ವಯಕ್ಕೆ ಒಂದು ಪೇಶಿತ್ತು ಅಪೌರುಷೇಯತ್ವೇನ ಅದೋಷಸ್ಯ ವಾಕ್ಯಸ್ಯ ನ ಅಪ್ರಾಮಾಣ್ಯಂ ಇತ್ಯಾದಿ ಯುಕ್ತಿ ಕೂಡ ಸೇರಿಸ್ಕೋಬೇಕು ಅಂತ ಕೌರ್ಮೇಶ ವಿರೋಧೋ ವಾಕ್ಯಯೋರ್ಯತ್ರ ಅಪ್ರಾಮಾಣ್ಯಂ ತದೇಶ್ಯತೆ ಯಥಾ ವಿರುದ್ಧತಾ ನ ಸ್ಯಾತ್ ತಥಾ ಕಲ್ಪಯೇತಯೋ ನಿಯಮ ಹೇಳ್ಕೊಟ್ಬಿಡ್ತಾರೆ ವಿರೋಧೇ ವಾಕ್ಯಯೋರ್ಯತ್ರ ನ ಅಪ್ರಾಮಾಣ್ಯಂ ತದೇಶ್ಯತೆ ವಿರೋಧೋ ವಾಕ್ಯಯೋರ್ಯತ್ರ ಎರಡು ವಾಕ್ಯಗಳ ಮಧ್ಯೆ ಇದು ವಾಕ್ಯಗಳು ಅಂದರೆ ವೇದವಾಕ್ಯಗಳು ಅಂತ ವೇದವಾಕ್ಯಗಳ ಮಧ್ಯೆ ವಿರೋಧ ಬಂದರೆ ಅಪ್ರಾಮಾಣ್ಯವನ್ನು ಹೇಳಬಾರದು ಯಥಾ ವಿರುದ್ಧತಾ ನ ಸ್ಯಾತ್ ತಥಾ ಅರ್ಥ ಕಲ್ಪಯೇತಯೋ ಅದು ವಿರೋಧ ಬರದಂತೆ ಅರ್ಥ ಮಾಡ್ಕೋಬೇಕೆ ಹೊರತು ಬೇರೆ ಅಲ್ಲ ಇದು ದೃಷ್ಟಾಂತಗಳು ವಾದ್ರಾಸಗಳು ಏನು ಮಾಡ್ತಾರೆ ಯುಕ್ತಿ ಬಂದೇಕಾದಲ್ಲಿ ಒಂದು ದೃಷ್ಟಾಂತ ಕೊಡ್ತಾರೆ ಎರಡು ಗೋವುಗಳು ಯುದ್ಧ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ನಾವೀಗ ಎರಡು ಹಸುಗಳು ಸಿಟ್ಟು ಮಾಡಿ ಯುದ್ಧ ಮಾಡ್ತಾರೆ ಹಸುಗಳು ಅವಾಗ ಏನು ಮಾಡಬೇಕು ಯಾವ ಹಸುನೂ ಹೊಡಿಯಾಗಿಲ್ಲ ಯಾತಕ್ಕೆ ಎರಡು ಹಸುಗಳೇ ಇವತ್ತು ಗೋರ್ ನೈವ ಹಂತವ್ಯ ಅಂತಿದೆ ಎರಡನ್ನೂ ಹೊಡೆಯಾಗಿಲ್ಲ ಮತ್ತು ಜಗಳ ನೋಡ್ತಾ ಕೊಡಬಾರ್ದು ಬಿಡಿಸ್ಬೇಕು ಈಗ ಏನು ಮಾಡ್ಬೇಕು ಅದಕ್ಕೆ ಬಿಡಿಸ್ಬೇಕಂತ ಬಿಡಿಸ್ಬೇಕಾದ್ರೆ ಏನು ಮಾಡಬೇಕು ಈ ಗೋವಿಗೆ ಒಂದು ಕೊಡಬೇಕು ಆ ಗೋವಿಗೆ ಒಂದು ಕೊಡಬೇಕು ಒಂದು ಗೋವಿಗೆ ಹುಳು ಕೊಟ್ಟ ಇನ್ನೊಂದು ಗೋವಿಗೆ ನೀರು ಕೊಟ್ಟ ಅವಾಗ ಏನಾಯ್ತು ಹುಳು ತಿನ್ನಕ್ಕಂತ ಅದು ಹೊತ್ತು ನೀರು ಕುಡ್ಲಿಕ್ಕಂತ ಇದು ಜಗಳ ನಿಂತೈತೆ ಅದು ತವಾಟಿ ಮಾಡ್ತಾರೆ ವಾದಿರಾಜ ಸ್ವಾಮಿಗಳು ಅವಾಗ ಬ್ಲೇಚ್ಛ ಕುಮಾರ ಕಾರ ಈ ಮುಸಲ್ಮಾನರು ಏನು ಮಾಡಿಬಿಡ್ತಾರೆ ಎರಡನ್ನು ಕೊಂದು ತಿಂದಾಕ್ಬಿಡ್ತಾರೆ ಅವ್ರು ತಾನೆ ಆ ರೀತಿ ಮಾಡಬಾರ್ದು ಒಂದು ಅರ್ಥ ಏನು ಅಂದರೆ ಯಾರು ಅವೈದಿಕರೋ ಅವ್ರು ವೇದವಾಗಿ ಅಪ್ರಾಮಾಣ್ಯವನ್ನು ಹೇಳ್ತಾರೆ ಎರಡನ್ನು ಕೊಂದು ಬಿಡ್ತಾರೆ ಅಪ್ರಾಮಾಣ್ಯ ಹೇಳ್ತಾರೆ ವೈದಿಕರು ಏನು ಮಾಡ್ತಾರೆ ಎರಡಕ್ಕೂ ಪ್ರಾಮಾಣ್ಯ ಇದನ್ನು ಅರ್ಥ ಮಾಡ್ಕೊಂಡು ನಾವು ಏನು ಮಾಡಬೇಕು ಮುಂದೆ ಇದು ವೇದವಾಕ್ಯಗಳಿಗಾಯ್ತು ಆಚಾರ್ಯಗೂ ಟೀಕಾರ ವಿರೋಧ ಇರುತ್ತೋ ಇರೋದಿಲ್ಲ ಗೊತ್ತಾಯ್ತಾ ಟೀಕಾರಾಗಿ ಟಿಪ್ಪಣಿ ವಿರೋಧ ಇರುತ್ತೋ ಇರೋದಿಲ್ಲ ಹರಿದಾಸ ಸಾಹಿತ್ಯಗಳ ವಿರೋಧ ಇರುತ್ತೋ ಇರೋದಿಲ್ಲ ಯಾಕೆ ಅವರ ಅಪ್ರಾಮಾಣ್ಯ ಶಂಕಾ ಮಾಡೋಗಿಲ್ಲ ಈ ರೀತಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಏನು ತೊಂದರೆ ಇರೋದಿಲ್ಲ ನಮ್ಮಲ್ಲಿ ಇತ್ತೀಚೆಗೆ ಏನಾಗಿಬಿಟ್ಟಿದೆ ಅಂದರೆ ಟಿಪ್ಪಣಿಕಾರನೇ ಗಲಾಟೆ ಶುರು ಮಾಡೋದು ಈ ಟಿಪ್ಪಣಿಕಾರರು ಬೈಯೋದು ಆ ಟಿಪ್ಪಣಿಕಾರರು ಬೈಯೋದು ಇದೊಂದು ಹೊಸ ಟ್ರೆಂಡ್ ಎಂದು ಹಾಗೆ ಮಾಡಬಾರ್ದು. ಏನ್ ಮಾಡ್ಬೇಕಂದ್ರೆ ಇಬ್ರು ಕೂಡ ಸಿದ್ಧಾಂತ ಹೇಳ ಪಟ್ಟಿದ್ದಾರದಿಂದಾಗಿನೆ ಅವ್ರ ವ್ಯೂ ಏನು ಅಂತ ನೋಡ್ಬೇಕು, ಅವ್ರ ದೃಷ್ಟಿಕೋನ ಏನೋ ಇರುತ್ತೆ. ಅದಕ್ಕೆ ಜೈಮಿನಿ ಬಾದರಿ ಅಂತ ಹೇಳಿದ್ರಲ್ಲ, ಜೈಮಿನಿ ಆಚಾರ್ಯರು ಬಾದರಿ ಆಚಾರ ವಿರೋಧ ಕಂಡ ಕಾಣುತ್ತೆ. ವೇದವ್ಯಾಸ ಏನ್ ಮಾಡ್ತಾರೆ, ಸಮನ್ವಯ ಮಾಡಿದ್ರು, ಯಾರಿಗೂ ಪರಸ್ಪರ ವಿರೋಧ ಇಲ್ಲ, ನಮ್ಮ ತಯೋರು ವಿರೋಧ ಆಚಾರ ಸಮನ್ವಯ ಮಾಡಿದ್ರೆ ಹಾಗೆ ಆಗ ಮಾಡಿದ್ರು. ಇನ್ನೊಬ್ರು ಪ್ರಶ್ನೆ ಕೇಳಿದ್ರು, ಜೈಮಿನಿ ಆಚಾರ್ಯರು ವೇದವ್ಯಾಸರ ಶಿಷ್ಯರು, ಹೌದಲ್ಲ, ವೇದವ್ಯಾಸರ ಶಿಷ್ಯರು, ಅವರು ಕರ್ಮವಿಮಾಂಸ ಬರೆದಿದ್ದಾರೆ, ಕರ್ಮವಿಮಾಂಸ ಶಾಸ್ತ್ರ ಒಪ್ಪೋದಿಲ್ಲ, ಅಂದಮೇಲೆ ಅಪ್ರಮಾಣವನ್ನು ಯಾಕೆ ಬರೋದರು ಅಂತ ಪ್ರಶ್ನೆ. ಇದೆಲ್ಲ ಪ್ರಶ್ನೆಗೆ ಜೈಮಿನಿಗಳ ಬಗ್ಗೆ ಬ್ರಹ್ಮಾಂಸ ಉಲ್ಲೇಖ ಬಂದಾಗ ಆಚಾರ ಹೇಳ್ತಾರೆ ವಿರೋಧ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ನೋಡಿದ್ರೆ ಲೋಕದಲ್ಲಿ ಏನಾಗ್ಬಿಟ್ಟಿದೆ ಇವತ್ತು, ಜೈಮಿನಿ ಮತ ಅಂದರೆ ಯಾವುದು, ಕರ್ಮವಿಮಾಂಸ ಪೂರ್ವವಿಮಾಂಸ, ವೇದವ್ಯಾಸ ಅದನ್ನು ಖಂಡನೆ ಮಾಡ್ತಾರೆ ಅಂತ ಪ್ರತೀತಿ ಬಂದೋಗ್ಬಿಟ್ಟಿದೆ ಈಗಾಗಲೇ. ಆ್ಯಕ್ಚುಲಿ ತಪ್ಪದು, ಜೈಮಿನಿ ಮತವನ್ನು ವೇದವ್ಯಾಸನ ಖಂಡನೆ ಮಾಡ್ತಾ ಇಲ್ಲ, ಸರಿಯಾಗಿ ತಿಳ್ಕೋಬೇಕಾದ್ರೆ ಜೈಮಿನಿ ಮತವನ್ನು ಕರ್ಮ ಖಂಡನೆ ಮಾಡ್ತಾ ಇಲ್ಲ. ಕರ್ಮವಿಮಾಂಸ ಜೈಮಿನಿಗಳು ಹೌದು, ಸಂಶಯ ಇಲ್ಲ, ಖಂಡನೆ ಮಾಡ್ತಿರೋ ಜೈಮಿನಿ ಸೂತ್ರಗಳನ್ನಲ್ಲ, ಅದಕ್ಕೆ ಭಾಷ್ಯ ಇದೆಯಲ್ಲ ಚಾಬರ ಭಾಷ್ಯ ಅಂತ, ಅದನ್ನು ಖಂಡನೆ ಮಾಡ್ತೀವಿ. ಚಾಬರ ಭಾಷ್ಯ ಅದರ ಟೀಕಾಗಳು ಎಲ್ಲ ಇದೆಯಲ್ಲ ಅದನ್ನು ಒಪ್ಪೋದಿಲ್ಲ ಅಂತ ಹೇಳ್ತೇವೆ ಹೊರತು ಜೈಮಿನಿ ಸೂತ್ರ ಬೇರೆ ಇದೆ. ಅರ್ಥ ಆಯ್ತಾ ಈಗ? ಅದಕ್ಕೆ ಚಂದ್ರಿಕಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಜೈಮಿನಿಗಳು ನಮ್ಮ ಪ್ರಕಾರ ಇರ್ತಾರೆ ಅಂತ ಸಮನ್ವಯ ಮಾಡ್ತಾರೆ ಅಂತ ಖಂಡನೆ ಮಾಡಬೇಕು. ಸರಿತಾ? ಯಾರೋ ಜೈಮಿನಿ ಸೂತ್ರ ಖಂಡನೆ ಮಾಡಿದರೆ ಅವರಿಗೆ ಜೈಮಿನಿ ಸೂತ್ರ ಅರ್ಥ ಇಲ್ಲ ಅಂತ. ಎಲ್ಲೆಲ್ಲಿ ಜೈಮಿನಿಗಳು ಖಂಡನೆ ಮಾಡೋ ಪ್ರಸಂಗ ಬರುತ್ತೆ, ಜೈಮಿನಿಗಳ ಖಂಡನೆ ಅಲ್ಲದು ಕರ್ಮವಿಮಾಂಸ ಖಂಡನೆ ಅಂದರೆ ಚಾಬರ ಭಾಷೆ ಅರ್ಥ ಮಾಡಿಕೊಂಡ ರೀತಿ ಖಂಡನೆ. ಉದಾಹರಣೆಗೆ ಶಂಕರ ಭಾಷೆ ಖಂಡನೆ ಮಾಡ್ತೀವಿ, ಬ್ರಹ್ಮಸೂತ್ರ ಖಂಡನೆ ಮಾಡ್ತೀವಿ. ಏನು ಬ್ರಹ್ಮಸೂತ್ರಕ್ಕೆ ಶಂಕರ ಭಾಷೆ ಸರಿ ಇಲ್ಲ ಅಂತ ಹೇಳ್ತೇವೆ ಹೊರತು ಬ್ರಹ್ಮಸೂತ್ರಗಳು ಒಪ್ತೇವೆ, ಜೈಮಿನಿ ಸೂತ್ರ ಒಪ್ತೇವೆ ನೆನಪಿಟ್ಕೊಂಡಿರ್ಬೇಕು. ಆಚಾರ್ಯ ಹೇಳ್ತಾರೆ ಮೀಮಾಂಸಾ ತ್ರಿವಿಧ ಪ್ರೋಕ್ತ ದೈವಿ ಬ್ರಾಹ್ಮಿ ದೈವೀಚ ಕಾರ್ಮಿಕಿ ಅಂತ ಆಚಾರ್ಯರ ಮಾತು. ಮತ್ತೆ ನಿರ್ಣಯದಲ್ಲಿ ಬರೀತಾರೆ ಜೈಮಿನಿಯಿಂದ ಕರ್ಮವಿಮಾಂಸಾ ಕರ್ತಾರನ್ನು ಮಾಡಿದರು ಅಂತ ಹೇಳ್ತಾರೆ. ಅದೆಲ್ಲ ಸರಿಯಾದದ್ದೇ, ಇವರು ಬರದ ಭಾಷೆ ತಪ್ಪು ಭಾಷ್ಯ. ಆ ಕುಮಾರಲ ಬರದ ಟೀಕ ತಪ್ತೀಕ. ಯಾವ ರೀತಿ ತಪ್ತೀಕ ಅಂದರೆ ವೇದವ್ಯಾಸನ ಮತಕ್ಕೆ ಅನುಗುಣವಾಗಿ ಜೈಮಿನಿ ಅರ್ಥ ಮಾಡಬೇಕೆ ಹೊರತು ಬೇರೆ ಅರ್ಥ ಮಾಡಿಕೊಂಡು ಇದು ಮಾಡಬಾರ್ದು. ಅವ್ರ ಪ್ರಕಾರ ಏನದು, ಉಪನಿಷತ್ತುಗಳ ಅಪ್ರಮಾಣ ಜ್ಞಾನಕಾಂಡ, ನಮಗೆ ಕರ್ಮಕಾಂಡ ಬೇಕು ಅಂತ ಅವರು. ಇವರು ನಮಗೆ ಕರ್ಮಕಾಂಡ ಅಪ್ರಮಾಣ ಜ್ಞಾನಕಾಂಡ ಬೇಕು ಅಂತ ಇವರು ಆಚಾರ್ಯ ಹೇಳ್ತಾರೆ. ಜ್ಞಾನಕಾಂಡ ಕರ್ಮಕಾಂಡ ಅಂತ ವಿಭಾಗವೂ ಏನಿಲ್ಲ, ಎಲ್ಲವೂ ವೇದಗಳು ಅಷ್ಟೇ ಪ್ರಮಾಣ, ಅಂದರೆ ಜೈಮಿನಿಗಳಿಗೆ ನಮಗೂ ವಿರೋಧ ಇಲ್ಲ. ಅರ್ಥ ಆಯ್ತಾ? ಅದೇ ಪ್ರಶ್ನೆ ಕೇಳಿದ್ದೀವಿ, ಅದು ವಿರೋಧ ಇಲ್ಲ. ಅದಕ್ಕೆ ಹೇಳ್ತಾರೆ ಎಲ್ಲೆಲ್ಲಿ ಸಂಪ್ರತಿಪತ್ತಿ ಸಂಪ್ರತಿ ಬಂದ ಜನ ಇದ್ದಾರೋ ಅವ್ರ ಮಾಕಿನ ವಿರೋಧ ಕಂಡು ಬಂದರೆ ವಿರೋಧ ಇಲ್ಲ ಅಂತ ತಿಳ್ಕೊಳ್ಳಿ. ರಕ್ತೋ ಅಗ್ನಿ ರುದಕಂ ಶುಕ್ಲಂ ಕೃಷ್ಣೈವ ಪೃಥಿವೀ ಸ್ವತಃ ನಾಭಿಪತ್ನಾಭಿ ಸಂಬಂಧ ಗೀತಾಭೇ ಚಟಿಹೀಯತೆ ಚಕ್ರ ರಕ್ತಾಭಿ ಸಂಬಂಧ ರಕ್ತೋದಕವು ಸ್ವತಃ ಶುಕ್ಲತ್ವಮೇತ್ಯೇವಮೇವ ವರ್ಣಾಂತರಗತಿರ್ಭವೇ ವಿಷ್ಣುವೀರ್ಯಾಭಿಯೋಗಾಚ್ಯ ಉಪಯುಜ್ಯತೆ ವರ್ಣವೀರ್ಯೋಗಿ ಭಗವಾನ್ ಅನಾದಿ ಪುರುಷೋತ್ತಮ ವ್ಯೋಮ ಸಂಹಿತಾಯ. ಇದನ್ನು ಹೇಳ್ತಾ ಒಂದು ಸೂಕ್ಷ್ಮ ವಿಚಾರ ಮತ್ತೆ ಹೇಳ್ತಾರೆ. ಸಾಮಾನ್ಯವಾಗಿ ಪೃಥ್ವಿ ಲಕ್ಷಣ ಏನು, ಕಾಶ್ಯ ಪ್ರಚುರ ಅಂತೇಳಿ ಕಪ್ಪಿರುತ್ತೆ ಭೂಮಿ. ಯಾವಾಗಲೂ ಹೇಗಿರಬೇಕು, ಪೃಥ್ವಿ ಲಕ್ಷಣ ಸ್ವಲ್ಪ ಕಪ್ಪಿರಬೇಕು. ಹಾಗಿದ್ದರೆ ಬೇರೆ ಕಡೆ ಏನೇನು ಹೇಳ್ತಾರೆ, ಕೆಲವು ಸರ್ತೆ ಕೆಲವು ಕೆಂಪು ಅಂತಾರೆ, ಕೆಲವು ಹಳದಿ ಅಂತಾರೆ, ತಪ್ಪಾಯ್ತಲ್ಲ ಅಂತ ಕೇಳಿದರೆ ಅಲ್ಲ, ಅದಕ್ಕೆ ಇಷ್ಟೊತ್ತು ನಾವು ಹೇಳಿದ್ದು ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು. ಭೂಮಿಯ ಲಕ್ಷಣ ಕಾಶ್ಯವಾದರೂ ಕೂಡ ಬೇರೆ ಕಾರಣದಿಂದ ಏನಾಗುತ್ತದೆ, ಬೇರೆ ಬೇರೆ ಬಣ್ಣ ಹೊಂದುತ್ತೆ ಅಂತ ಹೇಳ್ತಾರೆ. ರಕ್ತ ಅಗ್ನಿ ರುದಕಂ ಶುಕ್ಲಂ ಕೃಷ್ಣೈವ ಪೃಥ್ವಿ ಸ್ವತಃ. ಅಗ್ನಿ ಕೆಂಪು, ಬಿಳಿಯರು ಬಿಳಿ, ಪೃಥ್ವಿ ಎಂಬುದು ಕಪ್ಪು. ಇದು ಸಾಮಾನ್ಯ ನಿಯಮ. ಇದು ನಾಭಿ ಪದ್ಮಾಭಿ ಸಂಬಂಧ ಪೀತಾಸೇತ್ಯಭಿಧೀಯತೆ. ನಾಭಿ ಪದ್ಮದ ಸಂಪರ್ಕ ಬಂದಾಗ ಅದು ಯಾಕೆ ಕಾಣುತ್ತೆ, ಪೀತ ಹಳದಿಯಾಗಿ ಕಾಣುತ್ತೆ ಭೂಮಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಕಾಶ್ನೇ ಇದ್ರು ಕೂಡ ಹಳದಿಯಾಗಿ ಕಾಣುತ್ತೆ. ಶತ್ರುರತ್ನಾಭಿ ಸಂಬಂಧ ರಕ್ತೋದಕ ಬಹುಸ್ವತಃ ಶುಕ್ಲತ್ವಮೇ ಕೆಲವೊಮ್ಮೆ ಬಿಳಿಯಾಗಿ ಕಾಣಬಹುದು. ವರ್ಣಾಂತರಗತಿ ಭವೇ ವಿಷ್ಣುವೀರ್ಯಾಭಿಯೋಗಾಚ್ಯ ಪೀತತ್ವ ಭುವ ಇಷ್ಟೇ. ವಿಷ್ಣುವೀರ್ಯದ ಸಂಬಂಧದಿಂದಾಗಿ ಅಲ್ಲಿ ಪರಮಾತ್ಮನ ನಾಭಿಕಮಲ ಎಚ್ಚರಿ ಎಂಥದ್ದು, ಇಡೀ 14 ಲೋಕಗಳಿಂದ ಕೂಡಿರತಕ್ಕಂಥದ್ದು. ಗೊತ್ತಾಯ್ತಾ? ಪರಮಾತ್ಮ ನಾಭಿ ಸಂಬಂಧ ಬಂತಲ್ಲ, ಅದು ಹಳದಿ ಬಣ್ಣದಲ್ಲಿ ಕಾಣಿಸ್ತದೆ. ಭುವ ಇಷ್ಟೇ ಸ್ವರ್ಣವೀರ್ಯೋಗಿ ಭಗವಾನ್ ಅನಾದಿ ಪುರುಷೋತ್ತಮ. ಪರಮಾತ್ಮನ ಹಿರಣ್ಯರೇತ ಅಂತ ಕರೀತಾರೆ. ಹಿರಣ್ಯರೇತ ಸ್ವರ್ಣವೀರ್ಯ ಅಂತ. ಅವನು ಅನಾದಿಯಾದವನು, ಪುರುಷೋತ್ತಮನಾದವನು. ಅವನ ಸಂಪರ್ಕದಿಂದಾಗಿ ಬಣ್ಣ ವ್ಯತ್ಯಾಸ ಕಾಣುತ್ತೆ ಹೊರತು ಅದು ವಿರೋಧ ಅಂತ ತಿಳ್ಕೊಂಡ್ಬಿಡಬಾರ್ದು. ವಿರೋಧ ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ, ಅಲ್ಲಿ ನಿಜವಾಗ್ಲಿರ್ತಕ್ಕಂಥದ್ದು ಸಂವಾದನೆ ಇದೆ, ವಿವಾದ ಇಲ್ಲ. ప్రాణానాం గ్రంథిరసి రోమాభిశాంతకః నేనాపి ఆచాసేనాన్నేనాప్యాయత్వా ఇత్యాదినా పుణ్యసంహర్త ప్రతీయతే ఇత్యతో బ్రూహే. ఈ ఆ ఘట్ట ముగి ఆ ఘట్ట ముగితో పంచ భూతగల బగ్గె సృష్టిగల బగ్గె హెళ్ళిబిట్టు ఇన్నొంది విషయం హెళ్తారు. నీవు ఇష్టత్తు కూడ సర్వకర్త విష్ణు అంత హెళ్ళిబిట్టి ఆదరి లయకర్త శివ అంత హెళ్తారా బేరే కడిగె ತುಂಬ ಜನ ಕೇಳ ಹಾಗೆ ತಾನೆ. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸ್ಥಿತಿಕರ್ತ, ಶಿವ ನವಕರ್ತ, ಅಂದ್ಮೇಲೆ ವಿಷ್ಣು ಸರ್ವಕರ್ತ ಹೇಗಾಗ್ತಾನೆ ಹೋಗ್ತಾನೆ, ಅದಕ್ಕೆ ಉತ್ತರ ಕೊಡಬೇಕಾಗಿದೆ. ಆ ಉತ್ತರನ ಆಮೇಲೆ ನೋಡೋಣ, ಈಗ ಗೊತ್ತಾಗಿದೆ. ಆಮೇಲೆ ಆ ಉತ್ತರವನ್ನು ನೋಡಬೇಕು. ಅಲ್ಲೂ ಕೂಡ ವಿರೋಧ ಇಲ್ಲ, ಯಥಾ ಪ್ರಕಾರ ಹಿಂದೆ ಹೇಳಿದ ಸಮನ್ವಯನೆ ಬೇ ಹೊಸ ರೀತಿಯಲ್ಲಿ ಹೇಳ್ತಾರೆ. ಅದನ್ನು ನೋಡಿದ್ರೆ ನಮ್ಮ ಭಾಗ್ಯ ಇವತ್ತಿನ ನಿನ್ನೆ ಮೊನ್ನೆ ದಿವಸ ಪೇಜಾವರ ಹಿರಿಯ ಸ್ವಾಮಿಗಳು ಬಂದಿದ್ದರು, ಇವತ್ತು ಚಿಕ್ಕಪಟ್ಟದ ಸ್ವಾಮಿಗಳು ಬಂದಿದ್ದಾರೆ. ಆ ಮೂಲಕವಾಗಿ ಪ್ರತಿನಿತ್ಯ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿನೇ ಈ ಪಾಠ ಕಾರ್ಯಕ್ರಮ ನಡೀತಾ ಇರೋದು ದೊಡ್ಡ ಭಾಗ್ಯ. 5 ದಿವಸಗಳ ಕಾಲ ಕೂಡ ಪರಮಪೂಜ್ಯ ಶ್ರೀಪಾದರಗಳ ಸನ್ನಿಧಾನದಲ್ಲಿ ಅವರ ಅನುಗ್ರಹ ವಿಶೇಷ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಪರಮಪೂಜ್ಯ ಶ್ರೀಪಾದರು ಬಂದಿರತಕ್ಕಂಥದ್ದು ಬಹಳ ವಿಶೇಷ. ಅವರು ಬರೋದು ಮೊದಲು ನಿಶ್ಚಿತವಾಗಿತ್ತು, ಮೊನ್ನೆ ಬರಬೇಕು ಅಂತಾಗಿತ್ತು, ಬದಲಾವಣೆಯಾಗಿತ್ತು. ಆದರೆ ಶ್ರೀಗಳವರು ಮೊದಲಿನಂತೆ ಇವತ್ತೇ ಬರತಕ್ಕ ಅನುಕೂಲ ಆಗಿದೆ. ಶ್ರೀಗಳವರು ಬಂದಿದ್ದು ಬಹಳ ವಿಶೇಷ. ಇಷ್ಟು ಗೋವಿನ ದೃಷ್ಟಾಂತ ಕೊಟ್ಟನಲ್ಲ, ಗೋವುಗಳನ್ನು ಹೇಗೆ ಸಂರಕ್ಷಣೆ ಮಾಡಬೇಕು ಅಂತೇಳಿ ಆ ಗಾಜರಾಜ ಸ್ವಾಮಿಗಳು ಆ ರೀತಿ ಬರೆದಿದ್ದನ್ನು ತಾವುಗಳು ತೋರಿಸ್ತಾ ಇದ್ದಾರೆ. ಗೋವುಗಳನ್ನು ಇವತ್ತು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಾಪಾಡ್ತಿರ್ತಕ್ಕಂಥ ಸ್ವಾಮಿಗಳು ಅಂದರೆ ವಿಶ್ವಕರ್ಮ ಹೇಗೆ ಬಂದಿದೆ ಸಾಧ್ಯ ನೋಡ್ಕೊಂಡು ಹೋಗಬೇಕು. ನೀರಾವರ ಅಂತ ಒಂದು ಊರಿದೆ ಉಡುಪಿ ಹತ್ರ ಹೋಗಿಬಿಟ್ರೆ ಹೋಗಿದ್ರೆ ಹೋಗಬೇಕು. ಭಾಳ ಚೆನ್ನಾಗಿರ್ತಕ್ಕಂಥ ಜಾಗ. ಸಾಮಾನ್ಯವಾಗಿ ಗೋಚಾರ್ಯಗಳು ಇತ್ತೀಚೆಗೆ ಸ್ವಾಮಿಗಳು ಮಾಡಿದ್ರೆ ತುಂಬ ಜನ ಮಾಡ್ತಾ ಇದ್ದಾರೆ. ಆದರೆ ಶ್ರೀಗಳವರ ಗೋಚಾರ್ಯ ವೈಶಿಷ್ಟ್ಯ ಅಂತ ಕೇಳಿದರೆ ಬರೀ ಹಾಲು ಕೊಡುವ ಗೋವುಗಳನ್ನಷ್ಟೇ ಸಾಕಿಲ್ಲ. ಅವರು ಗಂಡೆ ಮುಡುಗು, ಕೈಕಾಲು ಮುಡಿದಿರೋದು, ಯಾರು ಹೊಡೆದು ಬಿಡದಿರೋದು, ರೋಗ ಬಂದಿರೋದು, ಅಂಥ ಗೋಗಳೆಲ್ಲ ತಂದುಬಿಟ್ಟು ಒಳ್ಳೆ ದೊಡ್ಡ ಮಟ್ಟದಲ್ಲಿ ಎಲ್ಲ ರಕ್ಷಣೆ ಮಾಡ್ತಾ ಇದ್ದಾರೆ. ಸುಮಾರು 600-700 ಗೋವುಗಳನ್ನು ಈಗ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಈ ರೀತಿ ಬಾಧ್ವರಲ್ಲಿ ಅದಕ್ಕೆ ಇವತ್ತು ಇಂಥ ಗೋಗಳನ್ನು ಸಾಕ್ತಕ್ಕಂಥ ಒಂದೇ ಒಂದು ಸಮಸ್ಯೆ ಅಂದರೆ ಪೇದಾವರ ಶ್ರೀಗಳವರ ಗೋಗಳ ಸಮಿತಿ. ಅವರಿಗೇನಾದರೂ ಗೋಗಳನ್ನು ಹಿಡ್ಕೊಂಡು ಹೋಗ್ತಿದ್ದಾರೆ ಒಡೆಯಲಿಕ್ಕೆ ಅಂತ ಯಾರು ಹಿಡಿದ ತಕ್ಷಣ ಹೋಗಿ ಅದನ್ನು ಹಿಡ್ಕೊಂಡು ತಕ್ಷಣ ಅದನ್ನು ಸಂರಕ್ಷಣೆ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ಗೋ ಸಂರಕ್ಷಣೆ ಎಂಬುದು ದೊಡ್ಡ ನಮ್ಮ ಜೀವನದ ಕಾರ್ಯ. ಎಷ್ಟೇ ನಾವು ಬಾಯಿ ಮಾತಾಡಬಹುದು, ಗೋವುಗಳಿಗೂ ಶಾಸ್ತ್ರಕ್ಕೂ ಸಂಬಂಧ ಇದೆ ಅಂತ ಹೇಳಕ್ಕೆ ಸುಮಧ್ರ ಜನರು ಒಂದೇ ಶಬ್ದ ಹೇಳಿಬಿಡ್ತಾರೆ, ಅನಾಕುಲಂ ಗೋಕುಲ ಮುಲ್ಲಲಾಲ ಅಂತ ಹೇಳಿಬಿಡ್ತಾರೆ. ಗೋಕುಲ ಶಬ್ದಕ್ಕೆ ಈ ಗೋವುಗಳ ಗುಂಪು ಅಂತಲೂ ಅರ್ಥ, ಶಾಸ್ತ್ರಗಳ ಸಮುದಾಯ ಅಂತಲೂ ಅರ್ಥ. ಯಾರ ಅರ್ಥ ಏನು ಅಂದರೆ ಯಾರು ಗೋವುಗಳನ್ನು ಕಾಪಾಡ್ತಾರೋ ಅವ್ರು ಶಾಸ್ತ್ರ ಕಾಪಾಡಿದಾಗುತ್ತೆ ಅಷ್ಟೇ ಇಲ್ಲ, ಶಾಸ್ತ್ರಾಚರಣೆ ಅರ್ಹತೆ ಪಡಿತಾರೆ ಅಂತ ಅರ್ಥ. ಗೋಗಳ ಸಂರಕ್ಷಣೆ ಯಾರು ಮಾಡ್ತಾರೋ ಅವ್ರು ಶಾಸ್ತ್ರ ಸಂರಕ್ಷಣೆ ಓದ್ತಕ್ಕಂಥ ಅರ್ಹತೆ ಪಡಿತಾರೆ. ಇದು ಸಮಾಜದ ಹಿಂದೆ ನಡೀತಿದ್ದೇ ಹಾಗೆ. ಸತ್ಯಕಾಮ ಮೊದಲಾದವರೆಲ್ಲ ಗುರುಗಳ ಹತ್ರ ಏನು ಮಾಡ್ತಿದ್ರಂತೆ, ಒಂದು ಗೋವು ಕೊಟ್ಬಿಡ್ತಿತ್ತು, 100 ಗೋವು ಕೊಡೋದು, ನೀನು ಹೋಗಿಬಿಡು 400 ಮಾಡ್ಕೊಂಡು ಆಮೇಲೆ ಪಾಠ ಹೇಳಿದ್ದೀನಿ ಅಂತ. 400 ಮಾಡ್ಕೊಂಬ ಅಂದರೆ ಆ ಗೋವು ಉರಿಬೇಕು ಬೆಳಿಬೇಕು ಮತ್ತೆ ಅವಾಗ ಪಾಠಕ್ಕೆ ಅರ್ಹತೆ. ಅಂತಿಂಥ ಅರ್ಹತೆ ಎಲ್ಲ ಅಪರೋಕ್ಷ ಜ್ಞಾನಿ ಮತ್ತೆ ಪಾಠ ಉಪನ್ಯಾಸ ಮಾಡೋ ಪಂಡಿತ ಆಗ್ತಿದ್ದಿಲ್ಲ, ಅದೇನಾಗ್ತಿದ್ರು ಅಪರೋಕ್ಷ ಜ್ಞಾನಿಗಳಾಗಿರ್ತದೆ ಇಮಿಡಿಯೇಟ್. ಆಗ ಗೋವುಗಳ ಸೇವೆಗೆ ಎಷ್ಟು ಮಹತ್ವ ಇದೆ ಗೊತ್ತಾಗುತ್ತೆ. ನಾವು ಕೇಳಿರ್ತೇವೆ ಯಾರು ಅನುಷ್ಠಾನ ಮಾಡೋ ಅಭ್ಯಾಸ ನಮಗಿಲ್ಲ, ಅನುಷ್ಠಾನ ಮಾಡಬೇಕಂತ ಗೋವುಗಳನ್ನು ನಮ್ಮ ಕೈಯಿಂದ ಆದಷ್ಟು ಪರಮ ನಮ್ಮ ಕೈಯಿಂದ ಏನೇನು ಆಗುತ್ತೆ ಜೀವಿತ ಒಳೋದಕ್ಕಾಗುತ್ತೆ ಗೋ ಸಾಕೋದಕ್ಕಾಗೋದಿಲ್ವಾ, 26-36 ಕೊಟ್ಟು ತೊಗೊಂಡ್ಬಿಡ್ತಾನೆ. ಇವತ್ತು ಟಿವಿ ಅಂದರೆ ಲಕ್ಷಾಂತರ ಇಟ್ಕೊಂಡು ಫ್ಯಾಕ್ಟೆಂಡ್ ಆಗಿಬಿಟ್ಟಿದೆ. ಈಗ ಇದು ಕಡಿಮೆ ಟಿವಿ ಇಟ್ಕೊಂಡ್ರೆ ಬಡವ ಅಂತಾರೆ ಅಂತೇಳಿ 50,000 1,00,000 ಹಾಗೆಲ್ಲ ತೊಗೊಂಡ್ಬಿಡ್ತಾರೆ. ಆದರೆ ಅದೇನು ಪ್ರಯೋಜನ ಇಲ್ಲ ಅಂತ ಮಾಡ್ತಾರೆ. ನಿಜವಾಗಲೂ ಜೀವನ ಸಾರ್ಥಕ ಮಾಡತಕ್ಕಂಥದ್ದು ಅಂದರೆ ಗೋವುಗಳ ಸಂರಕ್ಷಣೆ. ಅದನ್ನು ಶ್ರೀಗಳವರು ಬಹಳ ಅಪೂರ್ವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಪಾಠ ಪ್ರವಚನಗಳ ಜೊತೆಗೆ ಗೋವುಗಳನ್ನು ಬರೀ ಸಾಕು ವ್ಯವಸ್ಥೆ ಮಾಡಿಬಿಟ್ಬಿಟ್ಟಿಲ್ಲ, ಸ್ವತಃ ತಾವು ನೋಡ್ಕೊಂಡ್ಬರ್ತಾರೆ ಹೋಗ್ಬಿಟ್ಟಲ್ಲ, ಸ್ವತಃ ಅವರು ಕೈಯಾರೇ ಅದಕ್ಕೆ ಇನ್ನೂ ಆಹಾರ ಹಾಕ್ತಾರೆ, ಕೈಯಾರೇ ಹುಲಿಸ್ ತಿನ್ನಿಸ್ತಾರೆ. ಅಷ್ಟು ಪ್ರೀತಿಯಿಂದ ನೋಡೋದು ಬಹಳ ಕಷ್ಟ. ಸಂಸ್ಥೆ ನಡೆಸಿ ಮಾಡಿ ನಡೆಸೋದು ಬೇರೆ, ಸ್ವತಃ ಇನ್ವಾಲ್ವ್ಮೆಂಟ್ ನಡೆಸೋದು ಬೇರೆ ಅಂತ ಶ್ರೀಪಾದಗಳು ಬಂದಿದ್ದಾರೆ ಅಂದರೆ ನಮ್ಮ ದೊಡ್ಡ ಭಾಗ್ಯ. ಇಲ್ಲಿ ಬಂದಿರತಕ್ಕಂಥವರೆಲ್ಲರೂ ಆ ಬಗ್ಗೆ ಸಂಕಲ್ಪ ಮಾಡಬೇಕು. ಒಳ್ಳೆ ತಾವು ಕಾಲ ಪಾದಿಸಿದಂಥ ಕ್ಷೇತ್ರ, ಗೋಗಳ ಸಂರಕ್ಷಣೆ ಮಾಡ್ತಕ್ಕ ದೊಡ್ಡ ಕಾರ್ಯ ಶ್ರೀಪಾದಗಳು ಮಾಡ್ತಾ ಇದ್ದಾರೆ, ಅದನ್ನು ನೋಡಬೇಕು. ಅದು ಸಾಧ್ಯವಾದಷ್ಟು ನಾವು ಪಾಲ್ಗೊಳ್ಬೇಕು. ಮತ್ತು ಜೀವನದ ಇನ್ನೊಂದು ಮುಖ್ಯವಾದ ಅಂಶ ಇದೆ, ಗೋದಾನ ಅಂಬೋದು ಐಚ್ಛಿಕ ಅಲ್ಲ, ನೆನ್ಪಿಟ್ಕೊಂಡು ಐಚ್ಛಿಕ ಅಲ್ಲ, ಕಂಪಲ್ಸರಿ. ಗೋದಾನ ಮಾದರೆ ಮಾಡಿ ಅಂತಲ್ಲ, ಮಾಡಲೇಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಪ್ರತಿಯೊಬ್ಬನು ಕೂಡ ತನ್ನ ಜೀವಮಾನದಲ್ಲಿ ಕನಿಷ್ಠ 3 ಗೋಗಳನ್ನು ದಾನ ಮಾಡಬೇಕಂತ ಜೀವ ಕನಿಷ್ಠ ತನಗೋಸ್ಕರ. ಇನ್ನು ತಂದೆ 3 ತಾಯಿ 3 ಅದು ಬೇರೆ ಇದೆ, ಲೆಕ್ಕ ಹಾಕಿದ್ರೆ 9 ಗೋದಾನ ಆಗುತ್ತೆ. ಪ್ರತಿಯೊಬ್ಬನು ಅಷ್ಟು ಮಾಡಬೇಕು. ಇವತ್ತು 1 ಗೋದಾನ ಮಾಡೋ ಜನ ಸಿಗೋದಿಲ್ಲ, ಬಡವರಲ್ಲ ಶ್ರೀಮಂತರು ಕೂಡ ಮಾಡೋದಿಲ್ಲ. 500-1,000 ಕೊಟ್ಟು ಸಿಗುತ್ತೆ, 500,000 ಗೋವು ಬರ್ತದೆ ಎಲ್ಲಾದ್ರೂ ಯೋಚನೆ ಮಾಡಿ. ಒಂದು ದಿವಸ ಹುಲ್ಲು ಬರೋದಿಲ್ಲ, 100 ರೂಪಾಯಿಗೆಲ್ಲ ಅರಿಶಿನ ಮಾಡ್ತಾರೆ, ಮೋಸ ಆಗೋದು. ಹಾಗೆಲ್ಲ ಮಾಡಬಾರ್ದು. ನಿಜವಾದ ಅರ್ಥದಲ್ಲಿ ನಮ್ಮ ಇಡೀ ಜಗತ್ತು ಬೆಳೆದು ಬಂದಿರೋದೇ ಗೋವುಗಳ ಜೊತೆಗೆ. ಗೋಬ್ರಾಹ್ಮಣ ಹಿತ ಐತೆ ಅಂತ ನಾವು ಹೇಳೋದು. ಗೋವುಗಳಿಂದ ಹಾಲು ಬರಬೇಕು, ಬ್ರಾಹ್ಮಣರಿಂದ ಮಂತ್ರ ಹೇಳಬೇಕು, ಯಜ್ಞ ಆಗಬೇಕು. ಪುರಾಣಗಳು ಹೇಳ್ತಾರೆ ನಮಗೆ ವೇದಗಳು ಬೇಕು, ಬ್ರಾಹ್ಮಣರು ಬೇಕು, ಗೋವುಗಳು ಬೇಕು. ಇವೆಲ್ಲ ಯಾತಕ್ಕೆ ದೇವರ ಮೆಚ್ಚಲಕ್ಕೆ ಬೇಕು ಯಜ್ಞ. ನಮಗೆ ಬ್ರಾಹ್ಮಣರು ಯಾತಕ್ಕೆ ಬೇಕು, ಮಂತ್ರ ಹೇಳಕ್ಕೆ ಬೇಕು. ವೇದಗಳು ಯಾತಕ್ಕೆ ಬೇಕು, ಮಂತ್ರಗಳು ಬೇಕು. ಗೋವುಗಳು ಯಾತಕ್ಕೆ ಬೇಕು, ಹವಿಸ್ ಹಾಕ್ಲಕ್ಕೆ. ಇಲ್ಲದ್ರೆ ತುಪ್ಪ ಎಲ್ಲರೂ ಮಾಡಾಗೇ ಇಲ್ಲ. ತುಪ್ಪ ಎಲ್ಲಿಂದ ಬರಬೇಕು? ಗೋವುಗಳಿಂದಲೇ ಬರಬೇಕು. ಅದು ಮೂರು ಅವಿಭಾಜ್ಯ ಅಂಗಾಗಿ ನಮ್ಮ ಸಾಧನೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಗೋದಾನವನ್ನು ಶಕ್ತಿ ಇದ್ರೆ ಮಾಡಬೇಕು ಅಲ್ಲ, ಶಕ್ತಿ ಇಲ್ಲದೆ ಹೋದರೂ ಮಾಡಬೇಕು. ಏಕಾಚಿ ಉಪವಾಸ ಯಾವ ಹಾಗೆ ಆದರೆ ಮಾಡಿ ಅಂತ ಹೇಳಿದ್ರೆ ಏಕಾಚಿ ಉಪವಾಸ ಶತ್ರು ಪರವಾಗಿಲ್ಲ ಮಾಡಿ ಅಂತ ಹೇಳ್ತಾರೆ. ದೇವರಾಡಿ ಸಾಯಿದಿಲ್ಲ, ವಿಚಾರ ಬೇರೆ. ಆದರೂ ಕಂಡಾಗ ಕೆಲವು ಶಕ್ತಿ ಇದ್ರೆ ಮಾಡಿ ಅಂತ, ಇಷ್ಟು ಪಂಚಕಾಲದ ಶಕ್ತಿ ಇದ್ರೆ ಮಾಡಿ ಅಂತ ಹೇಳ್ತಾರೆ. ಆದರೆ ಏಕಾಚಿ ಶಕ್ತಿ ಇಲ್ಲದವರು ಮಾಡಿ ಅಂತ ಹೇಳ್ತಾರೆ. ಹಾಗೆ ಗೋದಾನ ಹಾಗೆ ಕೆಲವು ದಾನಗಳನ್ನು ಶಕ್ತಿ ಇದ್ರೆ ಮಾಡಿ, ಗೋದಾನ ಶಕ್ತಿ ಇಲ್ಲದವರು ಮಾಡಿ. ಅದಕ್ಕೆ ಅದು ಮೂಲಭೂತ ದಾನ. ಆದ್ದರಿಂದ ಅದ್ರ ಬಗ್ಗೆ ಬಹಳ ಗಮನ ಕೊಡಬೇಕು. ಅದನ್ನ ಅಂಥ ಒಂದು ಯೋಗ ನಮಗೆ ಬಂದಿದೆ. ಪರಮಪೂಜ್ಯ ಶ್ರೀಪಾದಂಗಳವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅನುಗ್ರಹ ವಚನವನ್ನು ಈಗ ನೀಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ.
ಸಿದ್ಧವೇ ಆಗಿರೋದು ನಾವು ಕಾಲನೆ ಇದೆ, ಅದು ನಿಂತ ಯಾವ
ನಾವು ಭಗವನ್ನು ತಯಾರು ಮಾಡಿದ್ದೆ ಮುಗ್ಧನಾಗಿ ಇಲ್ಲ, ಮುಗ್ಧನಾದ ಭಾಗ. ಹಾಗಾದ್ರೆ ಅದರಿಂದ ನಮಗೆ ಫಲ ಬರೀಬೇಕಂದ್ರೆ ಏನು ಮಾಡಬೇಕು? ಸವ್ಯಾಪಾರಿ ಅವನದು ಒಂದು ವ್ಯಾಪಾರ ಏನು ಏನು ಮೋದಯ ನೀನು ಇವರಿಗೆ ನಾನು ಕೊಡಬೇಕು ಅಂತಕ್ಕಂತಹ ಆ ಬುದ್ಧಿ ಏನಂತೂ ಬರುತ್ತೆ. ಅಂದ್ರೆ ಆ ಭಗವಂತನ ಇಂತಹ ಬುದ್ಧಿಗೆ ನಾವು ಸಿಗಲಾಗುತ್ತೆ, ನಂತರ ತಯಾರು ಮಾಡ್ಕೋಬೇಕು. ಭಗವಂತನಿಗೆ ಅಂತಹ ನಮ್ಮದೇ ಸುಖದೇ ಬರಬೇಕು, ನಾವೇನು ಮಾಡಬೇಕು? ಜ್ಞಾನೀ ಕೇವಲ ಬಹುಗುಣಾಂತೆ ಜ್ಞಾನ ಪ್ರಪಂಚದೆ ಒಂದೇ ದಾರಿ. ಭಗವಜ್ಞಾನ ನಾನು ಹ್ಯಾಕ್ ಮಾಡಬೇಕು? ಅವರಿವರು ಯಾವೇನು ಹೇಳಿದ್ರು ಕೂಡ ಭಗವಜ್ಞಾನ ನಾವೇ ತಿಳ್ಕೊಳ್ಳೋದು. ಹಾಗೆ ಹೀಗೆ ಹೇಳ್ಕೊಳ್ಳು ಸಿಕ್ಕಿಂತ ಸಿದ್ಧವಾಗಿಬಿಟ್ಟೇವೆ. ನಾವೇ ನಮ್ಮದೇ ನಮ್ಮ ನೈನ ಪ್ರಕೇ ಪ್ರಯಾವನೆಯ ವೇದ ಮಾತ್ರ ನಮಗೆ ಚತುರ್ಥವಾಗಿರುವಂತಹ ಆಗುವಾಗ ಅದು ಮಾತ್ರ ನಮಗೆ ಸಹಾಯಕರಾಗಿದ್ದಾರೆ. ಆದ ನಮ್ಮ ದುರದೃಷ್ಟ ಆ ವೇದವನ್ನು ನಾವು ತಿಳ್ಕೊಳ್ತೇವೆ ಹೊರಟ್ರೆ ಅರ್ಥದ ಬದಲು ಅಪಾರ್ಥವೇ ಜಾಸ್ತಿ ಆಗ್ತದೆ. ಅಂತಹ ಕಾಲದಲ್ಲಿ ಭಗವಂತನ ಹೆದರಿಯಾದ ಅವತರಿಸಿ ವೇದಗಳೇ ಇಲ್ಲ ಅಂತಾದಾಗ ಆ ವೇದಗಳು ಉದ್ಧಾರ ಮಾಡಿಕೊಡ್ತಾ ಸೂತ್ರವನ್ನು ಹಚ್ಚಿಕೊಳ್ತಾ ಸೂತ್ರವನ್ನು ವ್ಯರ್ಥವಾಗದೆ ಇರುವುದಾಗ ಭಾಷೆ ಒಳಗಿರುವಂತಹ ನೀವು ಆಚಾರ್ಯ ಕಳಿಸ್ಕೊಟ್ಟಿದ್ದಾರೆ. ಆಚಾರ ಹೇಳ್ತಾ ಇದ್ದಾರೆ ವೇದಗಳಲ್ಲಿ ನಿಮಗೆ ಸಂಖ್ಯೆ ಗೊತ್ತಿದ್ದಾರೆ. ತಸ್ಮಾತ್ ಸೂತ್ರಾರ್ಥ ಆರೋಗ್ಯ ಕರ್ತವ್ಯ ಸರ್ವನಿರ್ಣಯ ಸೂತ್ರವನ್ನು ಬಳಸಿಕೊಂಡು ವೇದದಲ್ಲಿರುವ ತಮ್ಮ ಸಂಖ್ಯೆಯಿಂದ ಪರಿಹಾರ ಮಾಡುತ್ತದೆ. ಗ್ರಂಥಾಲಯವಲ್ಲ ನಾಲ್ಕು ಗ್ರಂಥಗಳನ್ನು ಈ ಸೂತ್ರ ಪ್ರಸ್ಥಾನದಲ್ಲಿ ಆಚರಿಸಿಕೊಂಡು ಅಂತಹ ವೇದಗಳು ಏನ್ ತೋರ್ತಾ ಇದ್ದಾರೆ, ಭಗವಂತನ ಹ್ಯಾಂಗ್ ತೋರಿಸ್ಕೊಳ್ತಾ ಇದ್ದಾರೆ? ಸರ್ವಜ್ಞಂ ಸರ್ವಕರ್ತಾರಂ ನಾರಾಯಣ ಅನಾಮಯಂ ಸರ್ವೋತ್ತಮಂ ಜ್ಞಾಪಂತ ಅನಂತ ಕಲ್ಯಾಣ ಪರಿಸ್ಕೊಂಡಿದ್ದಾನೆ. ನೋಡಿದರೇನೂ ಕೂಡ ಅವರಲ್ಲಿ ಇಲ್ಲ. ಅಶೇಷ ಗುಣವಂತಂ ನಿರ್ದೋಷಂ ಯಾವುದೇ ಬರಲಿ ತಾವದೇವ ಇನ್ನೋ ನಾನು ಭಗವಂತ ದೇವರು ಹೇಳಿದ್ರೆ ಇನ್ನೇನೂ ಅಲ್ಲ. ಸಕಲ ಗುಣಗಳ ಗಣಿತ ದೇಶಕ್ಕೂ ಇದೆಯೇ ಇಲ್ಲ, ಇವನೇ ಭಗವಂತ ಅಂತ ಹೇಳಿದೆ. ಸರ್ವಕರ್ತ ಪ್ರಾಣಾನಾಂ ಗ್ರಂಥಿರತಿರುತೋ ಮಾಡಿದಾಂತಕಃ ಮಾರುತಿದೇವಿ ನಮ್ಮ ಪುರಂದರ ಸತತ ಇವರು ನಿಂತು ಈ ಕೃತಿಯ ನಡೆಸುವನು. ಬ್ರಹ್ಮಣಿ ಬ್ರಹ್ಮನು ಇವರು ವಿಶ್ವೇಶ ಒಬ್ಬನೇ ಭಗವಂತ ಎಲ್ಲರೂ ಇದ್ದುಕೊಂಡು ಅವರವರಿಂದ ಆಯಾ ಕಾಲವನ್ನು ನಡೀತಾ ಇದ್ದಾನೆ. ಸರ್ವಕರ್ತೃ ಯಾರು ಅಪ್ಪಳು ನಡೀತಾನೆ. ಹೀಗೆ ಕೃತಿಗಳಲ್ಲಿ ಈ ಬೇರೆ ಕಾಣಬಹುದಾಗಿರ್ಬೇಕಂತಹ ವಿರೋಧಗಳು ಅವು ನಮ್ಮ ಕಂಡದ್ದು ಇರುವ ವಿರೋಧ ಕಂಡಲ್ಲಿರುವುದ ಅದನ್ನು ಎಲ್ಲ ಸೇರಿಸಿ ನಿಮಗೆ ಆಚಾರಿತು ನಮಗೆ ಮಹೋಪಕಾರ ಮಾಡಿದ್ದಾರೆ. ಆದರೂ ಸಿದ್ಧಪಡಿಸಿ ಕೂತಿರ್ಬೇಕಂತಹ ಆ ತತ್ವವನ್ನು ನಾವೆಲ್ಲ ಅರಿತುಕೊಂಡಿರುತ್ತಾರೆ. ಹರಿದೇವ ಪರ ಹರಿದೇವ ಗುರು ಹರಿದೇವ ಜನಸಿದ ಮಾತ್ರದಲ್ಲಿ ನ ತಪೋಸ್ಯ ಪರಂ ಜನಗೀರ್ತಿ ತಮನ್ ಪರಮಾತ್ಮತಃ ಗುರು ತಮತಃ ಸದರಂ ಬಹು ಶ್ಲೋಕ ವಿಚಿಂತನೆಯ ಪ್ರವಣಂತು ಮಾನಸಂ ಈಶಪದೇ ಶ್ರೀಮದಾಚಾರ್ಯರುತ್ತಿರತಕ್ಕಂತಹ ಆದೇಶವಿದೆ. ನಾವು ನಡೆದಿರುತ್ತಾರೆ ಗುರುಗಳ ಮೇಲ ಹರಿ ಅನುಗ್ರಹ ಅದು ಖಂಡಿತ ಆಗ್ತಾ ಇದೆ. ದೂರದ ಮದ್ರಾಸ್ ಮಾತ್ರ ಗೌರವ ಇದೆಲ್ಲ ಆಗ ಸಂಧಿಯಲ್ಲಿ ಪಾದಗಳ ಶೈಕಲಲ್ಲಿ ಒಂದಾಗಿ ಬಂದು ವಿದ್ವಾಂಸರಾಗಿರ್ತಕ್ಕಂತಹ ಪ್ರಭಂಜನಾಚಾರ್ಯ ಮುಖದಿಂದ ಆ ಶಾಸ್ತ್ರಗಳು ಮಾಡಿಕೊಳ್ತಾ ಇದ್ದೀವಿ. ಸ್ವಯಂ ಆಗಲೇ ಎಷ್ಟು ಆಚಾರನ್ನು ಗ್ರಾಹ್ಯತೆ ತಾವು ಆಚರಿಸಬೇಕು ಮತ್ತು ಬರಿಂದ ಆ ರೀತಿ ನಡೆಸಬೇಕು. ಇದು ಅಂತಹವರ ಮಾತಿಗೆ ತೂಕ ಇದೆ. ನಾನು ಹೇಳ್ತೇನೆ ನೀವು ಮಾಡಿ ನಾವು ಮಾಡಿದ್ರು ನಡೆಯುತ್ತೆ ಅನ್ನುವರ ಮಾತಿಗೆ ತೂಕ ಇದೆ. ಆಗಲಿ ವಿದ್ವಾಂಸರು ಹೊರಬೇಕು ತಾವು ನಡೆದು ಮತ್ತೊಬ್ಬರು ಕೂಡ ಆಗಲಿ ಮಾಡಿಕೊಳ್ಳುವುದು ಅಂತ ಸಮರ್ಥರಾಗಿರ್ತಾರೆ. ಅವರ ಮೂಲಕ ಶಾಸಕರನ್ನು ಮಾತಾಡಿದ್ದೀವಿ ಆಚಾರ್ಯಕ್ಕೆ ಹೇಳಿ ಈ ಶಾಸಕವನ್ನು ಇಲ್ಲಿ ಮಾತಾಡಿದ್ದೀರಿ. ನಿರಂತರವಾಗಿ ಇಲ್ಲಿ ಹತ್ತು 15 ದಿವಸಗಳ ತನಕ ನಿರಂತರ ಕೂಡ ನಾವು ಮತ್ತೆ ನಮ್ಮ ನಮ್ಮ ಮನೆಯಲ್ಲಿರುವ ಕೂಡ ಅದರ ಚಿಂತನೆ ನಿರಂತರ ನಡೆಯಬೇಕು. ಆ ಮೂಲಕ ಭಗವಂತರಾಗಬೇಕು ಹರಿಗುರುಗಳು ಅಂತ ಮಹಾನುಗಳನ್ನು ಎಲ್ಲರಿಗೂ ನಾವೇ ಕೇಳಿಕೊಂಡು ಆಗ ಬಂದಿದೆ ಅಂತ ಎಲ್ಲರಿಗೂ ಹರಿಗುರುಗಳನ್ನು ಮಾತಾಡಬೇಕಾಗಿರುತ್ತಂತೆ. ಈಗಾವರೆಗೂ ನಾವೇ ಒಂದು ಎಲ್ಲರಿಗೂ ಹೇಗೆ ಮಾಡಬೇಕು ಆ ಚಿಂತೆ ಯಾವುದೂ ಸಹ ತಿಳಿಯುತ್ತಾರೆ. ನಾವು ನಮ್ಮ ಕಾರ್ಯಕ್ರಮ ಮುಂದಿಟ್ಟುಕೊಂಡು ಅದು ನಾವು
ಅದು ನಾಳೆ ಸಾಯಂಕಾಲ ಆಗುತ್ತೆ ಹೇಳ್ತೀನಿ ಮೇಡಮ್. ಆಗುತ್ತಾ ನಾಳೆ ಸಾಯಂಕಾಲ ಹೇಳಿದ್ರು ಮಾಡಿ ಮೂರುವರೆ ಬಿಟ್ಟರೆ
ಹ್ಞೂ.